死你。யோந்தஃ ப்ரவிஷ்ய மம வாச்மிமாம் ப்ரசுப்தாம் சஞ்சீவயத்யகில சக்திதரஸ்வதாம்னா அன்யாம்ஸ்ச ஹஸ்த சரண ஶ்ரவணத்வதாதீன் ப்ராணான் நமோ பகவதே புருஷாய துப்யம் யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபிச ஞானஸ்ஃபுர்திஹி சதா தஸ்மை ஹரயே குரவே நம வியாசாய பவநாசாய ஸ்ரீஷாய குணராசயே ஹிருத்யாய சுத்த வித்யாய மத்வாய ச நமோ நம. லசது ஸ்ரீமத் ஆனந்த தீர்த்தேந்துர்ணோ ஹிருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்பா சரணௌ ஹிருதி சர்வதா மத்வாக்ய சரணிர்பூயா ஸ்ரீமதாச்சாரிய பாவகா. ஹராய பஜகா நிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோகம் ஈடே சேதோபிமானினஹ யூயம் சர்வே ப்ரகுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமதுக்ஸ்ப்ருதஹ சிந்தாமணிஸ்து வியாசாரியஹ முனித்ரயமுதாஹ்ருதம். வாதிராஜகுரூன் வந்தே ரகோத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மிஹ. ஸ்ரீ குருப்யோ நம. ஹரி ஓம். நாராயணாய பரிபூர்ணகுணாணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜகதேகநாதம் பக்தப்ரியம் சகலலோகநமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுரசித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரையே. பரமபவித்ரவாத ஸ்ரீமன் மகாபாரத தாத்பரிய நிலையத்தில் ஸ்ரீமதாச்சாரியரு 11 அத்தியாயத்தில் யாவ ரீதியாகி பீஷ்மரு பரசுராமதேவர மாதன்ன கேடதேனே யுத்தக்கே தயாராதரு யுத்தவன்னே மாடிதரு அந்த நோடிதேவே. ಭೀಷ್ಮರ ಪ್ರತಿಜ್ಞೆ ಭಾರಿ ದೊಡ್ಡದು ಸಂಶಯವೇ ಇಲ್ಲ. ಆದರೆ ಪರಶುರಾಮದೇವರು ಹೇಳಿದಾಗಲೂ ಸಹ ಅದು ನಡೆಸ್ತಿ ಅದನ್ನು ಮುರಿಲಕ್ಕೆ ತಯಾರಾಗಿಲ್ಲ ಅಂತ ಕೇಳಿದರೆ ಅವರು ಮುಖ್ಯ ಧರ್ಮವನ್ನು ಬಿಟ್ಟಂತೆ ಆಯಿತು. ಅತಿ ಮುಖ್ಯ ಧರ್ಮವನ್ನು ಬಿಟ್ಟಂತೆ ಆಗಿದೆ. ಪ್ರತಿಜ್ಞಾಪಾಲನೆ ಎಷ್ಟು ಧರ್ಮವೋ ಅದಕ್ಕಿಂತ ದೊಡ್ಡ ಧರ್ಮ ಧರ್ಮಾಚರಣೆ ಮಾಡೋ ಉದ್ದೇಶ ಏನು? ವಿಷ್ಣು ಪ್ರೀತ್ಯರ್ಥಂ ಅಂಥೇಳಿ. ಆ ವಿಷ್ಣುವೇ ಪರಶುರಾಮದೇವರು, ಒಂದು ಕಡೆಗೆ ಗುರುಗಳು ಅವರೇ ಹೇಳಿದರೂ ಕೇಳೋದಿಲ್ಲ ಅಂತ ಹೇಳಿದರೆ ಆ ಧರ್ಮಕ್ಕೆ ಪ್ರಥಮ ಪ್ರಾಧಾನ್ಯ ಬರೋದಿಲ್ಲ. ಇದರ ಗಮನಿಸಿದ್ದು ಮುಂದೆ ನಾವು ಭೀಮಸೇನ ದೇವರ ಪ್ರಸಂಗದ ಬಂದಾಗ ನೋಡಿದರೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಇಲ್ಲಿ ಭೀಷ್ಮರು ಒಂದು ದೃಷ್ಟಿಯಿಂದ ತಪ್ಪಿದ ಜಾಗ ಇದು, ಭೀಷ್ಮರು ತಪ್ಪಿದ ಜಾಗ ಇದು. ನಮ್ಮಲ್ಲಿ ಕೆಲವು ಪದ್ಧತಿ ಇದೆ. ಈ ಗಯಾಕ್ಕೆ ಹೋಗಿ ಕೆಲವೆಲ್ಲ ಬಿಟ್ಟು ಬಂದಿರ್ತಾರೆ. ಯಾವುದೋ ಒಂದು ಸಮಾರಂಭದಲ್ಲಿ ಸ್ವಾಮಿಗಳನ್ನು ತೊರೆದು ಬಡಿಸಿಬಿಡ್ತಾರಲ್ಲ, ಬಿಟ್ಟಿದ್ದನ್ನು ಬಡಿಸಿಬಿಡ್ತಾರೆ. ಆಗ ಶಾಸ್ತ್ರ ಹೇಳುತ್ತೆ ಅವಾಗ ಬಿಟ್ಟಿದ್ದೇನೆ ಅಂತ ಬಿಡ್ಲಕ್ಕೆ ಹೋಗಬೇಡಿ, ತಿಂದುಬಿಡಿ ಅವತ್ತು ಅಂತ ಹೇಳಿದ್ದಾರೆ. ಆದರೆ ಅದನ್ನೇ ಮತ್ತೆ ಇನ್ನು ಹೇಗೂ ತಿಂತೀವಿ ಅಂತ ಕಂಟಿನ್ಯೂ ಮಾಡಬಾರ್ದು. ಮತ್ತು ಇನ್ನೊಂದು ಕೇಳಿ ಹಾಕ್ಸ್ಕೋಬಾರ್ದು, ಕೇಳಿ ಹಾಕ್ಸ್ಕೊಳ್ಬಾರ್ದು, ಇದು ಮಾಡಬಾರ್ದು. ಹಾಕಿದಾಗ ತೊಗೊಂಡ್ರೆ ದೋಷ ಅಲ್ಲ, ಯಾಕೆ ದೊಡ್ಡವ್ರ ಬೈಲ ಪ್ರಸಾದ ಆ ದೊಡ್ಡ ಭಾಗ್ಯ ಅದು, ಆದರೆ ಬಿಡಬಾರ್ದು. ಈ ರೀತಿ ಗುರುಗಳು ಆದರೆ ಸಾಕು. ಪರಶುರಾಮದೇವರು ಗುರುಗಳು 425 ವರ್ಷ ಪಾಠ ಹಿಡಿದ ಗುರುಗಳು. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅಂಥವರ ಮಾತನ್ನು ಕೇಳದೆ ಹೋದಾಗ ಹೇಗೆ ತಪ್ತಾರೆ? ಇದು ನಮ್ಮ ಜೀವನದಲ್ಲಿ ಇಂಥ ಸರ್ವಸ್ವ ಎಷ್ಟೋ ಸರ್ತಿ ಬರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ, ಧರ್ಮದ ಮುಖ್ಯ ಉದ್ದೇಶ ಭಗವತ್ ಪ್ರೀತಿ ಆಗಬೇಕು. ಭಗವತ್ ಪ್ರೀತಿಯ ಉದ್ದೇಶ ಬಿಟ್ಟು ಬೇರೆ ರೀತಿ ಧರ್ಮಾಚರಣೆ ಮಾಡಿದರೆ ಅದು ಪ್ರತಿಷ್ಠೆಯಾದೀತೆ ಹೊರತು ಅದು ಎಂದೂ ಕೂಡ ಮುಖ್ಯ ಧರ್ಮ ಆಗೋದಿಲ್ಲ, ಶುದ್ಧ ಧರ್ಮ ಅಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಅದಕ್ಕೆ ನಿದರ್ಶನ ಇದು ಒಂದು. ಆದರೂ ಕರುಣಾಡುಗಳು ಆ ಸಮಯಕ್ಕೆ ಯುದ್ಧ ಮಾಡಿದಾಗ ಭೀಷ್ಮನ್ ಬಿಡಬಾರದಾಗಿತ್ತು, ಆದರೂ ಪರಶುರಾಮದೇವರು ಕ್ಷಮಿಸ್ತಾರೆ. ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವರಿಗೆ ಕಿಳಾರ್ಥ. ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆನಿಸಿದನೆ ಕರುಣಾಳು. ಇದು ಭೀಷ್ಮರ ಅವಗುಣ, ದೇವರು ಕ್ಷಮಿಸ್ತಾನೆ. ಇದು ಪರಮಾತ್ಮನ ಹಿರಿ, ಭೀಷ್ಮರ ಅವಗುಣ. ಇದೊಮ್ಮೆ ಕುರುಕ್ಷೇತ್ರ ಯುದ್ಧದಲ್ಲಿ ಮತ್ತೊಮ್ಮೆ ಹೊಡಿ ಕೃಷ್ಣನ ಮೇಲೆ ಬಾಣ ಹೊಡಿತಾರೆ. ಈ ಪರಶುರಾಮ ರೂಪದ ಮೇಲೆ ಬಾಣ, ಅಲ್ಲಿ ಕೃಷ್ಣ ರೂಪದ ಮೇಲೆ ಬಾಣ. ಆ ದೃಷ್ಟಿಯಿಂದ ಭೀಷ್ಮರದು ಅತಿಶುದ್ಧ ಧರ್ಮವಾಗಲಿಲ್ಲ ಅನ್ನೋದನ್ನು ಗಮನಿಸಿದರೆ ಧರ್ಮಾಧರ್ಮ ನಿರ್ಣಯವೇ ಶಾಸ್ತ್ರಾರ್ಥದ ಮುಖ್ಯವಾದ ಸಂಗತಿ. ಅನಂತರ ಕೆಲವು ದಿವಸ ಕಳೀತು, ಅಂಬೆಗೆ ನಿರಾಶೆಯಾಯಿತು. ಆ ಕಡೆ ಸಾಲ್ವನೂ ಒಪ್ಪಲಿಲ್ಲ, ಈ ಕಡೆಗೆ ಭೀಷ್ಮರು ಒಪ್ಪಲಿಲ್ಲ, ವಿಚಿತ್ರವೀರನ ತಾನು ಒಪ್ಪಲಿಲ್ಲ, ಅವರಿಬ್ಬರು ಇವಳನ್ನ ಒಪ್ಪಲಿಲ್ಲ, ಅವರನ್ನು ಇವಳು ಒಪ್ಪಲಿಲ್ಲ. ಹೀಗಾಗಿ ಮದುವೆ ನಿಂತೋಯ್ತು ಪೂರ್ತಿಯಾಗಿ. ಭಾರಿ ಸಿಟ್ಟು ಬಂತು ಅವಳಿಗೆ. ಎಷ್ಟು ಸಿಟ್ಟು ಬಂತು ಅಂದರೆ, ನನ್ನ ಮದುವೆ ನಿಲ್ಲಿಸಿದವರು ಈ ಭೀಷ್ಮರೇ, ಆದ್ದರಿಂದ ಇವರು ಕೊಲ್ಲಬೇಕು. ಯಾವಟ್ಟಕ್ಕೆ ಹೋಯ್ತು, ಸ್ವಂತ ಗಂಡ ಅವರು ಪಾಪ, ಮೂಲ ರೂಪದಲ್ಲಿ ಪತಿ, ಇವರು ಕೊಂದು ಬಿಡಬೇಕು ನಾನು. ಅದಕ್ಕೇನು ಮಾಡಿಲ್ಲಂತೆ, ಎಲ್ಲ ರಾಜರ ಹತ್ರ ಹೋಗ್ತಾಳೆ, ಸಹಾಯ ಮಾಡಿ ಅಂತ ಕೇಳ್ತಾರೆ. ಯಾರು ಸಹಾಯ ಮಾಡಲಿ, ಭೀಷ್ಮರ ಹೆಸರುಗಳು ನಡುತ್ತಾ ಇದೆ ಎಲ್ಲರೂ ಕೂಡ, ಅವರಿವರು ನಾನು ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆಯಿತು ಅಂತೇಳಿ ರುದ್ರದೇವರು ಕುರಿತು ತಪಸ್ಸನ್ನು ಮಾಡ್ತಾಳೆ. ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ, ಏನು ವರಬೇಕು ಅಂತ ಕೇಳ್ತಾರೆ. ಹಾಗೆ ಅವಳು ಕೇಳ್ತಾಳೆ, ನನಗೆ ಬೇಕಾದ ವರ ಇಷ್ಟೇ, ನಾನು ಪುರುಷನಾಗಿ ಹುಟ್ಟಬೇಕು, ಗಂಡಾಗಿ ಹುಟ್ಟಬೇಕು, ಭೀಷ್ಮರನ್ನು ಕೊಲ್ಲಬೇಕು ನಾನು. ಇಂಥ ವರ ಕೇಳ್ತಾಳೆ, ಎಂಥ ಹಠಮಾರಿ ಆಗಿಬಿಟ್ಟಿದ್ದಾಳೆ. ಆ ಕ್ಷಣಕ್ಕೆ ಅವ್ರು ಹೇಳ್ತಾರೆ, ಆಯಿತು ಆಯಿತು, ನೀನು ಗಂಡಾಗಿ ಹುಟ್ಟಬೇಕು ಅಂತ ಕೇಳಿದ್ದೀಯಲ್ಲ, ನೀನು ಹೆಣ್ಣಾಗಿ ಹುಟ್ಟಿ ಗಂಡ ದೇಹ ಪಡೀತಿ ಅಂತ ಹೇಳಿಬಿಡ್ತಾರೆ. ಅದು ಅರ್ಥ ಆಗೋದು ಆಮೇಲೆ ಅವಳಿಗೆ. ಆಮೇಲೆ ಒಂದು ಹಾರವನ್ನು ಕೊಡ್ತಾರೆ, ಪುಷ್ಪಹಾರವನ್ನು ಕೊಟ್ಟು, ನೋಡು ಈ ಪುಷ್ಪಮಾಲೆಯನ್ನು ಯಾರು ಧರಿಸ್ತಾರಲ್ಲ ಅವರು ಭೀಷ್ಮರನ್ನು ಕೊಲ್ತಾರೆ ಅಂತ ಹೇಳ್ತಾರೆ. ಪುಷ್ಪಮಾಲೆ ಯಾರು ಧರಿಸ್ತಾರೋ ಅವರು ಭೀಷ್ಮರನ್ನು ಕೊಲ್ತಾರೆ. ತಕ್ಷಣ ಅವಳು ಒಂದು ಯೋಚನೆ ಹೊಂದಿತ್ತು ಅವಳಿಗೆ, ನಾನು ಮುಂದೆ ಹುಟ್ಟಿ ಭೀಷ್ಮರನ್ನು ಕೊಲ್ಲೋದಕ್ಕಿಂತ ಈ ಹಾರ ಹಾಕ್ಕೊಂಡು ಭೀಷ್ಮರನ್ನು ಕೊಲ್ತಾರಲ್ಲ, ಹಾಗಿದ್ರೆ ಯಾರಾದರೂ ಹಾರ ಹಾಕ್ಕೊಳ್ತಾರಾ ಅಂತ ಯೋಚನೆ ಮಾಡಿ ಎಲ್ಲ ರಾಜರ ಹತ್ರ ಹೋಗ್ತಾಳೆ. ಮೊದಲು ಯಾರೂ ಬರಲಿಲ್ಲ, ಈ ಒಳ್ಳೆ ಅವಕಾಶ ಬಂದಿದೆ ನಿಮಗೆ, ರುದ್ರದೇವರು ವರ ಕೊಟ್ಟಿದ್ದಾರೆ, ಈ ಹಾರ ಹಾಕ್ಕೊಂಡ್ರೆ ಭೀಷ್ಮರನ್ನು ಕೊಂದು ಬಿಡ್ತೀರಿ, ನೀವೀಗ ಹಾಕಿಕೊಡ್ರಿ ಅಂತ ಕೇಳಿದರೆ ಅವರು ಭೀಷ್ಮರ ಮೇಲೆ ಎಂಥ ಪೆಟ್ಟು ತಿಂದಿದ್ರು ಗೊತ್ತಾ, ಸ್ವಯಂವರದ ಕಾಲಕ್ಕೆ ಅನ್ಕೋತಾರೆ. ಈ ಹೆಂಗಸಿನ ಮಾತು ಕೇಳಿಕೊಂಡು ನಾನು ಪಣ ಕಳ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು, ಅಮ್ಮ ಭೀಷ್ಮರಿಂದ ಏನಾಗ ಆಗಬೇಕಾಗಿಲ್ಲ, ಅವ್ರ ನಮ್ಮ ಸೇತ್ರೋಳುತ್ತಲೂ ನಮಗಿಲ್ಲ, ನೀನು ಉಬ್ಬಿಸಿಕೊಳ್ಳೋ ಯೋಚನೆ ಕೂಡ ನಮಗಿಲ್ಲ, ರಿಸ್ಕೇ ಬೇಡ ಅಂತ ತಗೊಳ್ಳೋದಿಲ್ಲ ಯಾರು ಕೂಡ. ಭೀಷ್ಮರ ಇಂಪ್ಯಾಕ್ಟ್ ಆಗಿತ್ತು ಅವ್ರ ಜೀವನದಲ್ಲಿ. ಕಾಶಿರಾಜನ ಸ್ವಯಂವರದೊಳಗೆ ತೋರಿಸಿದ ಪರಾಕ್ರಮ ಇತ್ತಲ್ಲ, ಅದು ನೂರಾರು ವರ್ಷಗಳ ಕಾಲ ಅವರ ಹೆಸರನ್ನು ಅಜರಾಮರ ಮಾಡಿತ್ತು. ಆ ನೂರಾರು ವರ್ಷಗಳ ಕಾಲ ಭೀಷ್ಮರು ಅಂದರೆ ಭೀಷ್ಮರೇನೆ. ಯಾವಾಗ ಭೀಮಾರ್ಜುನರು ಬರ್ತಾರಲ್ಲ ಆಗ ಅವರು ಡಿಮ್ ಆಗ್ತಾರೆ, ಅಲ್ಲಿವರೆಗೆ ಇವ್ರದೇ ರೆಕಾರ್ಡು. ಆ ಹೊತ್ತಿಗೆ ಬಹಳ ನಿರಾಶಳಾಗ್ತಾವಳು, ಯಾರು ಹಾಕ್ಕೊಳ್ಳೋಕೆ ತಯಾರಿಲ್ಲ ಹಾರವನ್ನು, ಭಾಳ ಬೇಸರ ಬಂದ್ಬಿಟ್ಟು, ಏನು ಹಾರ ಬೇರೆ ಕಟ್ಕೊಂಡ್ಬಿಟ್ಟಿದ್ದಾಳೆ, ಕೆಲವರನ್ನು ಪ್ರಶ್ನೆ ಮಾಡ್ಬೋದು, ಅವಳು ಹಾಕ್ಕೊಂಡು ಮುಗಿದೋಗ್ತಿತ್ತಲ್ಲ ಅಂತೇಳಿ ಗೊತ್ತು ಅವಳಿಗೆ. ಹೆಂಗಸರು ಯುದ್ಧಕ್ಕೆ ಬರೋದಿಲ್ಲ ಭೀಷ್ಮರು, ಅದು ಯುದ್ಧ ಮಾಡೋ ಚಾನ್ಸೇ ಸಿಗೋದಿಲ್ಲ, ಆದ್ದರಿಂದ ಹಾಕಿ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರು ಹೇಳಿರ್ತಾರೆ, ಯಾವ ಪುರುಷ ಹಾಕೋತಾರೋ ಅಂತ ಅವ್ರು ಹೇಳಿರ್ತಾರೆ, ಯಾವ ಪುರುಷ ಹಾಕೋತಾನೋ ಅವ್ರಿಗೆ ಕೊಲ್ತಾರೆ ಅಂತ ಹೇಳಿದ್ರಿಂದ ಇವಳು ಹಾಕ್ಕೊಳ್ಳೋ ಚಾನ್ಸೂ ಇಲ್ಲ, ಹಾಕ್ಕೊಂಡ್ರೆ ಅವಳು ಯುದ್ಧಕ್ಕೂ ಬರೋದಿಲ್ಲ, ಆದ್ದರಿಂದ ನಿರರ್ಥಕ ಅಂತ ಹೇಳಿ ಅವಳು ಏನು ಮಾಡ್ತಾಳೆ, ಹಾರ ಕಮಿಟ್ಮೆಂಟ್ ಆಗಿ ಏನಾದ್ರು ಮಾಡಬೇಕಲ್ಲ, ಅದನ್ನು ಮುಟ್ಲಕ್ಕೆ ಯಾರೂ ತಯಾರಿಲ್ಲ, ಬಾಂಬ್ ನೋಡದೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅದನ್ನು ಪಾಪ. ಆದ್ದರಿಂದ ದೃಪದರಾಜನ ಮನೆಯ ಮುಂದೆ, ದೃಪದಸ್ಯ ಗೃಹದ್ವಾರಿ ನೆಶ್ಯ, ದೃಪದರಾಜನ ಮನೆಯ ಹೊತ್ತಿನ ಮೇಲೆ ಇಟ್ಟು ಹೊರಟೋಗ್ಬಿಡ್ತಾಳೆ. ಅದು ಎಲ್ಲೂ ಹೋಗಲಿಲ್ಲ, ತನ್ನ ಯೋಗಾಗ್ನಿಯಿಂದ ದೇಹವನ್ನು ಬಿಟ್ಟು ಹೊರಟೋಗ್ಬಿಟ್ಲತ್ತೆ. ಸತೀದೇವಿ ಪ್ರಾಣತ್ಯಾಗ ಮಾಡಿದ ಕಥೆ ಕೇಳ್ತೇವೆ ಚತುರ್ಸ್ಕಂದ ಭಾಗವತದೊಳಗೆ. ಆ ರೀತಿ ತನ್ನ ದೇಹವನ್ನು ಬಿಟ್ಟು ಹೊರಟು ಬಿಡ್ತಾಳೆ. ಹೊರಟು ಈ ಕಡೆಗೆ ಬೆಳಗಾಗಿ ನೋಡ್ತಾರೆ, ದಿವ್ಯವಾದ ಹಾರ, ರುದ್ರದೇವರು ಕೊಟ್ಟ ಹಾರ ಎಂಥ ದಿವ್ಯವಾದದ್ದು ಅಂತ. ಅವ್ರ ಹೆಸರೇ ಸುಮನೋ, ಅವರೆಂಥವ್ರು ಗೊತ್ತ, ಮನೋನಿಯಾಮಕರು, ಒಳ್ಳೆ ಮನೋನಿಯಾಮಕರು. ಸುಮನ ಎಂಬುದಕ್ಕೆ ಹಾರ ಇನ್ನೊಂದು ಅರ್ಥ, ಪುಷ್ಪಗಳು ಅಂತ ಅರ್ಥ ಇದೆ ಅದಕ್ಕೆ. ಅಂಥವ್ರ ಕೈಲಿ ಬಂದಮೇಲೆ ಹೇಗಿರ್ಬೇಕು ಲೆಕ್ಕ ಹಾಕಿ, ಭಾರಿ ಖುಷಿಯಾಯಿತು ನೋಡಿದ ತಕ್ಷಣ, ಎಂಥ ಹಾರ ಬಂದಿದೆ ಮನೆ ಮುಂದೆ ಅಂತ ಹೇಳಿಬಿಟ್ಟು ದೃಪದರಾಜ ಏನು ಮಾಡಿದ್ರಂತೆ, ಆದರೆ ತನೇ ಹಾಕ್ಕೊಳ್ಳೋ ಮನಸ್ಸು ಬರಲಿಲ್ಲ, ತುಂಬ ದೊಡ್ಡದು ಕೊಟ್ಟಾಗ ತನಗೆ ಬೇಡ ಅನಿಸ್ಬಿಡ್ತದೆ, ತಾವು ಯೋಗ್ಯತೆ ಇಲ್ಲ ಅಂತ ಅನಿಸ್ತದೆ. ಅದನ್ನು ಒಯ್ದು ಸೀಲ್ ಮಾಡಿ ಒಳಗಿಟ್ಬಿಟ್ಟಂತ ಒಂದು ಕಡೆ, ಭದ್ರವಾಗಿರಲಿ ಅಂತ ಇಟ್ಬಿಟ್ನಂತೆ. ವರದರಾಜ ಸ್ವಾಮಿಗಳು ಬರೀತಾರೆ, ಇದೇ ಹಾರವನ್ನೇ ಮುಂದೆ ದ್ರೌಪದಿ ಸ್ವಯಂವರ ಕಾಲಕ್ಕೆ ದ್ರೌಪದಿ ಕೈಲಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಆ ಹಾರವನ್ನು ಯಾರಿಗೆ ಹಾಕ್ತಾರೋ ಅವರು, ಅರ್ಜುನಿಗೆ ಹಾಕ್ತಾರೆ. ಆದ್ದರಿಂದ ಯಾರು ಕೊಲ್ತಾರೆ ಮುಂದೆ, ಅರ್ಜುನೇ ಭೀಷ್ಮರನ್ನು ಕೊಲ್ತಾರೆ. ಅದು ದೇವತೆಗಳ ಮಾತು ಎಷ್ಟು ವರ್ಷವೇ ನಡೀತಾರೆ, ನೂರಾರು ವರ್ಷದ ಕಥೆ ಇದು, ಆದರೂ ಮಾತು ಬಿಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಾ ದೇವತೋಷಣ ಮೃತ, ನಾವು ಮನುಷ್ಯರು ನಂಬ್ತೇವೆ, ದೇವತೆಗಳು ನಂಬೋದಿಲ್ಲ, ಅದೇ ಪದ್ಧತಿ ಆಗಿರೋದು. ಮನುಷ್ಯರು ನಂಬೋದಿಲ್ಲ, ಕೆಟ್ಟ ಕೆಟ್ಟ ಮನುಷ್ಯರು ಬೇರೆ ನಂಬುತ್ತಾರೆ, ಬಾಬಾಗಳಂತ ನಂಬಿಟ್ಟು ಬಿಡ್ತಾರೆ, ಜೀವನ ಹಾಳು ಮಾಡ್ಕೊಂಡು ಬಿಡ್ತಾರೆ. ನಂಬಬೇಕಾದಲ್ಲಿ ನಂಬಿಕೆ ಇಲ್ಲ, ನಂಬಬಾರದಲ್ಲಿ ನಂಬಿಕೆ, ಇದನ್ನೇ ಮಿಥ್ಯಾಜ್ಞಾನ ಅಂದರೆ ಅದೇ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಅಂಬೆ ಆ ಕಡೆ ಹೊಂದು ದೃಪದ ರಾಜನಿಗೆ ಒಂದು ದಿವಸ ಪ್ರೇರಣೆ ಆಯಿತು. ಇನ್ನು ಮಕ್ಕಳಾಗಿದ್ದಿಲ್ಲ ತನಗೆ. ನನಗೊಂದು ಗಂಡು ಮಗುವಾಗಬೇಕಂತ ಭಾರಿ ಅಪೇಕ್ಷೆ ಆಯಿತು ತನಗೆ. ತಕ್ಷಣ ಆತ ರುದ್ರದೇವರನ್ನೇ ಕುರಿತು ತಪಸ್ಸು ಮಾಡಿದ. ಸ್ವಾಮಿ ನನಗೊಂದು ಅವ್ರು ಪ್ರತ್ಯಕ್ಷರು ಆದರು. ನಮಗೆಲ್ಲ ಅನಿಸುತ್ತೆ ಇಷ್ಟು ಬೇಗ ರುದ್ರದೇವರ ಹತ್ರ ಹೋದ್ರು ಒಳ್ಳೆ ಬದಿಗೆ ಹೋಗಿ ಬಂದಾಗ ಆಗ್ತಲ್ಲ, ಸಿಂಪಲ್ ಆಗಿ ಹೋಗೋದು ಒಬ್ಬರು ಅವರ ತೊಗೊಂಡು ಬರೋದಾಗುತ್ತೆ ಅಂತ ಕೇಳಿದರೆ ರುದ್ರದೇವರು ಒಂದು ಹೆಸರಿದೆ, ಆಶುತೋಷ ಅಂತ ಅವ್ರ ಹೆಸರು. ಬೇಗ ಫಲ ಕೊಡ್ತಾರಂತ ಅವರು. ಅದಕ್ಕೆ ತಪಸ್ಸು ಮಾಡಿದ ತಕ್ಷಣ ಪ್ರತ್ಯಕ್ಷರಾದರು. ವರ ಕೇಳಿಕೊಂಡ, ನನಗೊಂದು ಗಂಡು ಹೋಗಬೇಕು ಅಂತ ಕೇಳಿದ ತಕ್ಷಣ ಅವರೇನು ಮಾಡಿದರು, ಖುಷಿಯಾಯ್ತು ಅವರಿಗೆ. ಒಂದು ಫೈಲ್ ಹಾಗೂ ಇದೆ ಗಂಡು ಬೇಕು ಅಂತ ಹೇಳಿಬಿಟ್ಟು ಎರಡು ಫೈಲ್ ಅಡ್ಜಸ್ಟ್ ಮಾಡಿಬಿಡ್ತಾರ. ಇವಳು ಕೇಳಿರೋದು ಗಂಡಾಗಿ ಹುಟ್ಟಬೇಕು ಅಂತೇಳಿ, ಅವರು ಗಂಡು ಮಗು ಅಂತ ಕೇಳ್ತಾರೆ. ತ್ರಿಪದ ರಾಜ, ನಿನಗೊಂದು ಹೆಣ್ಮಗು ಹುಟ್ಟುತ್ತೆ, ಅದು ಮುಂದೆ ಗಂಡಾಗುತ್ತೆ, ಯೋಚನೆ ಮಾಡಬೇಡ ಅಂಥೇಳಿ ವರ ಕೊಟ್ಬಿಟ್ಟಿರುತ್ತೆ. ಅದು ಹೇಗೂ ಗಂಡಾಗುತ್ತಲ್ಲ ಅಂತ ಒಪ್ಕೊಂಡ್ಬಿಟ್ಟ. ಮನೆಗೆ ಬಂದ ಖುಷಿಯಾಯಿತು, ಮಗು ಹುಟ್ಟೇ ಬಿಡುತ್ತು, ಹೆಣ್ಮಗು ಹುಟ್ಟಿತು ಅದರಂತೇನೆ. ತಕ್ಷಣ ಆತ ಯೋಚನೆ ಮಾಡಿದ, ಹೇಗೂ ಗಂಡಾಗುತ್ತೆ, ರುದ್ರದೇವರ ಮಾತಂತೂ ಸುಳ್ಳಾಗೋದಿಲ್ಲ ಅಂಥೇಳಿ ಜಗತ್ತಿಗೆ ಗೊತ್ತಾಗಲೇ ಇಲ್ಲ. ಗಂಡು ವೇಷ ಹಾಕಿ ಬೆಳೆಸಿಬಿಟ್ಟ ಅದನ್ನು ಚಿಕ್ಕಂದಿನಿಂದ, ತಂದೆ ತಾಯಿ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತೇ ಇಲ್ಲ ಹೆಣ್ಮಗು ಅಂತೇಳಿ. ಗಂಡು ವೇಷ ಹಾಕಿ ಬೆಳೆಸಿಬಿಟ್ಟಂತೆ. ನಮ್ಮಲ್ಲಿ ಫ್ಯಾಷನ್, ಗಂಡು ಮಕ್ಕಳಿಗೆ ಹೆಣ್ಮಕ್ಳು ವೇಷ ಹಾಕ್ತಾರೆ, ಹೆಣ್ಮಕ್ಳಿಗೆ ಗಂಡು ಮಕ್ಕಳು ವೇಷ ಹಾಕ್ತಾರೆ. ಅದು ಈ ಫ್ಯಾಷನ್ ಕ್ರಿಯೇಟ್ ಮಾಡಿದ್ದೆ ಆತ ಪುಣ್ಯಾತ್ಮ. ಅವತ್ತಿರಿಂದ ಬೆಳಿಗ್ಗೆ ಶುರುವಾಯಿತು. ಆಗ ನಡೆದು ನಡೋದು ಏನಾಯಿತು, ಮನೆಗೆ ದೊಡ್ಡವರಾದ್ರೆ ಯಾರಿಗೂ ಗೊತ್ತಾಗಲಿಲ್ಲ ಗುಟ್ಟೋದು, ಪೂರ್ತಿ ಹಾಗೆ ಬೆಳೆಸಿಬಿಟ್ರು. ಉಪನಯನ ಕೂಡ ಮಾಡಿಬಿಟ್ಟಂತೆ ಪುಣ್ಯಾತ್ಮ. ಉಪನಯನ ಆಯಿತು, ಎಲ್ಲ ಮುಗಿಸಿಬಿಟ್ಟ, ಗಂಡಸರು ಮಾಡಿದಾಗ ಮಾಡಿ ಹಾಕಿಬಿಟ್ಟ. ಯಾಕೆ ಒಂದತ್ತ ಧೈರ್ಯ, ವಿಶ್ವೇಶ್ಯ ವಾಕ್ಯಂ ರುದ್ರಸ್ಯ ಉಮಾನೇವೇತಿ ಪಾರ್ಶ್ವತಃ. ರುದ್ರದೇವರು ಮಾತನ್ನು ನಂಬಿದ, ಒಳ್ಳೆ ಸಾತ್ವಿಕ ನಂಬಿಕೆ. ಪಾಪ ಸರಿ ಹೋಯ್ತು ಅದು. ಮುಂದೆ ಎಲ್ಲಿಯವರಿಗೆ ಗೊತ್ತೋ, ಮದುವೆನೂ ಮಾಡಿಬಿಟ್ಟ ಒಬ್ಬ ಗಂಡನ ತಂದುಬಿಟ್ಟು. ಇದು ಭಾರಿ ಡೇಂಜರ್ ಆಯ್ತು. ತೀರ ಅತಿ ಮಾಡಲು ಕೊಟ್ಬಿಟ್ಟ, ದಶಾರಣ ದೇಶದ ರಾಜಕುಮಾರನೇ ಕೊಟ್ಟು ಮದುವೆನೂ ಮಾಡಿಬಿಟ್ಟ. ಮದುವೆನೂ ಆಗೋಯ್ತು. ಆಮೇಲೆ ಗೊತ್ತಾಯಿತು, ಅವಳ ಮಗಳು ಬಂದು ಹೇಳ್ತಾಳಪ್ಪ, ನಿಮ್ಮ ಅಳಿಯ ಗಂಡೇ ಅಲ್ಲ ಹೆಂಗಸು ಅಂತ ಹೇಳ್ತಾಳೆ. ಆಗ ರಾಜನಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ಅದನ್ನು ತನ್ನ ಇನ್ಸಲ್ಟ್ ಮಾಡಿದ್ದಾನೆ ಅಂತ ತಿಳ್ಕೊಂಡ, ಅವಮಾನ ಮಾಡಿದ್ದಾನೆ ತನಗೆ ತ್ರಿಪದ ರಾಜ ಅಂತೇಳಿ ದಂಡೆತ್ತಿ ಯುದ್ಧಕ್ಕೆ ಬಂದ್ಬಿಡ್ತಾನೋ, ವಾರ್ ಡಿಕ್ಲೇರ್ ಮಾಡಿಬಿಡ್ತಾನೆ ಆತನ ಮೇಲೆ. ತ್ರಿಪದ ರಾಜನಿಗೆ ಭಾರಿ ಯೋಚನೆ ಶುರುವಾಯಿತು. ಈಗ ರಿಯಲ್ ಪ್ರಾಬ್ಲಮ್ ಬಂತು. ರುದ್ರದೇವರ ಏನೇನೋ ಮಾಡಿಬಿಟ್ಟೆ, ಕೊನೆಗೆ ಈ ಪದಿತ್ಯ ಬಂದೋಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗಂಡ ಹೇಳಿದ. ಇಬ್ಬರು ದ್ರಿಪದ ರಾಜ ಮಾತೇನೋ ಬಿಡಲಿಲ್ಲ, ಹೇಳಿ ಕಳಿಸ್ಬಿಟ್ಟ, ಏನಯ್ಯ ನೇನು ಒಬ್ಬ ಹುಡುಗಿ ಮಾತು ಕೇಳ್ಕೊಂಡು ನನ್ನಂಥ ರಾಜನ ಯುದ್ಧಕ್ಕೆ ಬರ್ತೀಯ, ಪರೀಕ್ಷೆ ಮಾಡಿ ನೋಡಿದ್ ಬಿಡ್ತಾನೆ ನಡಿ ಅಂತೇಳಿ. ಅಪರೀಕ್ಷಕಸ್ಯತೆ ರಾಷ್ಟ್ರಂ ಕಥಂ ಅಂತ ಕೇಳಿದ ನಾನು. ಯಾರೋ ಮಾತು ಕಟ್ಕೊಂಡು ಹೀಗೆ ಬರ್ತೀಯಾ, ಪರೀಕ್ಷೆ ಮಾಡು ಅಂತ ಹೇಳಿಬಿಡ್ತಾನೆ. ಅದು ಬರ್ತೇ ಬಿಡ್ತಾನೆ ಪರೀಕ್ಷೆಗೋಸ್ಕರ. ಬೆಳಗಾದ್ರೆ ಪರೀಕ್ಷೆ, ರಾತ್ರಿ ಎಲ್ಲ ನಿದ್ದೆ ಓಡಾ ಯೋಚನೆ ಮಾಡ್ತಾ ಕೂತ್ಬಿಡ್ತಾರೆ ಗಂಡ ಹೆಂಡತಿ ಇಬ್ಬರು ಕೂಡ. ಇವರಿಗೇನೋ ನಿಭಾಯಿಸ್ಕೊಂಡು ಹೋಗಿ ಆಯಿತು, ಇನ್ನು ಮುಂದೆ ಗತಿ ಏನೀಗ. ಬೆಳಗಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿದ್ದು. ನಮ್ಮ ಮಗಳೇ ನೋಡ್ತಾಳೆ ಅಂಬೆ, ತುಂಬ ಕನಿಕರ ತಂದೆ ತಾಯಿಗಳು, ತನ್ನಿಂದ ಎಂಥ ಪದ್ಧತಿ ಆಗಿದೆ ತಂದೆ ತಾಯಿಗಳಿಗೆ, ನಾನು ಇದ್ರ ಥರ ಪರೀಕ್ಷೆ ಆಗೋದು ಅಂತೇಳಿ ಮನೆ ಬಿಟ್ಟು ಹೋಗಿಬಿಡ್ತಾಳೆ. ಮನೆ ಬಿಟ್ಟು ಕಾಡು ಸೇರ್ಕೊಂಡ್ಬಿಡ್ತಾಳೆ, ಹೋಗಿಬಿಟ್ಟು ಅಳ್ತಾ ಕೊಡ್ತಾಳು ಒಂದು ಕಡೆಗೆ. ಎಂಥ ಸ್ಥಿತಿ ಆಯ್ತು ಈಗ, ಮನೆಗೆ ಹೋಗಾಗಿಲ್ಲ, ಮರ್ಯಾದೆ ಹೋಗುತ್ತೆ, ತಾನು ಎಲ್ಲಿ ಹೋಗ್ಬೇಕು ಹೆಣ್ಣು ಈ ಮಧ್ಯೆ. ಆ ಕ್ಷಣಕ್ಕೆ ಆ ಒಂದು ಹೇಗೆ ದೇವ್ರು ಹೇಗೆ ಯೋಗ ಮಾಡ್ತಾನೆ ಪ್ರಾರಬ್ಧಕ್ಕೆ ನೋಡಬೇಕದನ್ನ. ಮನುಷ್ಯ ಯೋಚನೆ ಮಾಡೋದಕ್ಕೂ ದೇವ್ರು ನಡೆಸೋದಕ್ಕೂ ಅರ್ಥಾತ್ ಸಂಬಂಧ ಇರೋದಿಲ್ಲ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ. ಅಲ್ಲಿ ಯಾವುದೋ ಕಾರಣಕ್ಕೆ ತುಂಬುರು ಗಂಧರ್ವ ಬಂದಿರ್ತಾನೆ ಅಲ್ಲಿಗೆ, ಒಳ್ಳೆ ಧ್ವನಿ ಕೇಳಿಸುತ್ತೆ. ಲೋಕದಲ್ಲಿ ಪದ್ಧತಿ, ದುಃಖದಲ್ಲಿದ್ದವರಿಗೆ ಸಹಾಯ ಮಾಡಬೇಕು, ದೇವರು ಭಾರಿ ಪ್ರೀತನಾಗ್ತಾನಂತೆ. ಆಚಾರ್ಯ ಹೇಳ್ತಾರೆ, ಯಾರು ನೊಂದಿರ್ತಾರಲ್ಲ ಅವರಿಗೆ ಸಮಾಧಾನ ಮಾಡಿದರೆ ದೇವರಿಗೆ ಭಾಳ ಖುಷಿಯಾಗುತ್ತೆ. ನಾವು ಹಾಗೆಲ್ಲ ನೋಯಿಸಿ ಖುಷಿ ಪಡ್ತೇವೆ, ಅದು ಪದ್ಧತಿ ಆಗುತ್ತೆ. ನೋಯಿಸಿದರೆ ನಮಗೆ ಖುಷಿಯಾಗುತ್ತೆ, ದೇವರಿಗೆ ಸಿಟ್ಟು ಬರುತ್ತೆ, ನೆನಪಿರಬೇಕು. ಇವತ್ತು ಅದು ಪೈಶಾಚಿಕ ಆನಂದ ಅಂತ ಕರೀತಾರೆ. ನೊಂದವರಿಗೆ ನಮ್ಮ ಕೈಯಿಂದಾದಷ್ಟು ಅನುಕಂಪವನ್ನು ತೋರಿಸ್ಬೇಕು, ಸಾಧ್ಯವ ಹಿತವಚನ ಹೇಳಬೇಕೇ ಹೊರತು ಎಂದು ಅವರ ದುಃಖ ಹೆಚ್ಚಿಸಬಾರದು. ಕೊನೆ ಪಕ್ಷ ದೇವತೆಗಳು ಕೇಳಬೇಕಾ, ಬರ್ತು ಏನಮ್ಮ ಅಳತಿದ್ದಿ ಅಂತ ಕೇಳಿದರು. ತನ್ನ ಕಥೆಯೆಲ್ಲ ಹೇಳ್ಕೊಂಡು, ಹೀಗಾಗಿದೆ ಪರೀಕ್ಷೆ, ನಾಳೆ ಬೆಳಗಾದ ಪರೀಕ್ಷೆ ಇದೆ, ನನ್ನ ಗತಿ ಏನಾಗಬೇಕು, ನಮ್ಮ ಅಪ್ಪನ ಗತಿ ಏನಾಗಬೇಕು, ಅಳುತ್ತಾ ಕೂತಿದ್ದೇನೆ ಅಂತ ಹೇಳ್ತಾರೆ. ಆ ತುಂಬರು ಯೋಚನೆ ಮಾಡ್ತಾನೆ, ಹೋ ಹೌದಾ, ಹಾಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಎಂಥ ಸಹಾಯ, ಆಶ್ಚರ್ಯನೇ ಆಶ್ಚರ್ಯ. ಒಂದು ದಿವಸದ ಮಟ್ಟಿಗೆ ನನ್ನ ದೇಹ ಕೊಡ್ತೇನೆ ತೊಗೊಂಡೋಗು ಅಂತ ಹೇಳ್ತಾರೆ. ನನ್ನ ದೇಹ ಕೊಡ್ತೇನೆ ತೊಗೊಂಡೋಗಿಬಿಡು ಅಂತ ಹೇಳಿಬಿಟ್ಟು ತನ್ನ ದೇಹ ಕೊಟ್ಟು ಅವಳ ದೇಹ ತಾನು ತೊಗೊಂಡಿರುತ್ತೆ. ತನ್ನ ದೇಹ ಕೊಟ್ಟು ಅವಳ ದೇಹ ತೊಗೊಂಡ್ಬಿಡ್ರು, ಅವಳ ದೇಹದಲ್ಲಿ ಕೂತ್ಬಿಡ್ತೇನೆ ತುಂಬರು. ಒಂದು ಪ್ರಾಬ್ಲಮ್ ಬಂತು, ಅವಳಿಗೆ ದೇಹ ಕೊಟ್ಟ ಕೂಡಕ್ಕಾಗೋದಿಲ್ಲ ಅವಳಿಗೆ. ಆಚಾರ್ಯ ಹೇಳ್ತಾರೆ, ಎನ್ ಸ್ತ್ರೀಣಾಂ ನೈವ ಹಿ ಪುಂಸ್ಪಂ ಸ್ಯಾತ್ ಬಲವತ್ ಕಾರಣ ಇರಪಿ. ಈ ಹೊಸ ದೊಡ್ಡ ಪ್ರಶ್ನೆ, ಆಧ್ಯಾತ್ಮಿಕ ಪ್ರಶ್ನೆ ಇದೆ. ನಾವು ಜೀವನೇ ಇದ್ದಾನೆ ಅಂತೇನೆ ಏನಕ್ಕೆ ಮಾತ್ರ ಒಪ್ಪಲಿಲ್ಲ, ದೇವರಿದ್ದಾನೆ ಜನ ಒಪ್ಪಲಿಲ್ಲ, ಒಪ್ಪಿದವರು ಜೀವ ಈಶ್ವರ ಒಂದೇ ಅಂತ ಹೇಳಿಬಿಟ್ಟಿದ್ರು. ನಮಗೆ ದೊಡ್ಡ ಪ್ರಶ್ನೆ ಇದೆ, ಜೀವ ಈಶ್ವರ ಭೇದ ಅಂತ ಹೇಳಿದ್ದೀರಿ, ಜೀವರು ಅನಂತಾನ ಅಂತ ಹೇಳಿ ಅನಂತಾನಂತ ಅಂತ ಹೇಳ್ತಾ ಇದ್ದೀರಿ. ನಾವು ಹೆಣ್ಣು ಗಂಡು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಸ್ವರೂಪತಃ ಜೀವರಲ್ಲಿ ಗಂಡೋ ಹೆಣ್ಣೋ ಅಂತ ಪ್ರಶ್ನೆ ಇದೆ. ಪ್ರತಿಯೊಬ್ಬರು ಜೀವರು ಕೂಡ ಗಂಡಾಗಿರ್ತಾರೋ ಹೆಣ್ಣಾಗಿರ್ತಾರೋ, ಜೀವರನ್ನು ಒಪ್ಪಿದವರಿಗೆ ಪ್ರಶ್ನೆ, ಉಳಿದೋಳೇನು ಯೋಚನೆ ಕೂಡ ಮಾಡೋದಿಲ್ಲ. ಆಚಾರ್ಯ ಹೇಳ್ತಾರೆ, ಪುರುಷ ಜೀವರು ಪುರುಷ ಜೀವರೇನೇ, ಸ್ತ್ರೀ ಜೀವರು ಸ್ತ್ರೀ ಜೀವರೇನೇ, ಎಂದೂ ಬದಲಾಗೋದಿಲ್ಲ. ಫಸ್ಟ್ ಇದು ಜೀವರ ಸ್ವರೂಪದಲ್ಲೇ ಸಾತ್ವಿಕ ರಾಜಸ ತಾಮಸ ಹೇಗಿದೆಯೋ ಹಾಗೆ ಪುರುಷ ಜೀವರು ಸ್ತ್ರೀ ಜೀವರು ಅಂತಲೇ ಇರ್ತಾರಾದ್ರಿಂದ ಅದು ಎಂದೂ ಬದಲಾಗೋದೇ ಇಲ್ಲ. ಆದರೆ ಒಂದು ವಿಶೇಷ ವರಾದಿಗಳ ಕಾರಣದಿಂದ ದೈವಿಕ ಹಿನ್ನೆಲೆಯೊಳಗೆ ಒಂದಾಗಬಹುದು. ಏನಾಗಬಹುದು, ಒಬ್ಬ ಪುರುಷ ಸ್ತ್ರೀಯಾಗಿ ಹುಟ್ಟಬಹುದು, ಅದು ಶಾಶ್ವತವಾಗಿ ಅಲ್ಲ, ಆ ನಿಮಿತ್ತ ಮುಗಿಯವರೆಗೂ ಮತ್ತೆ ವಾಪಸ್ ಹೋಗಿಬಿಡಬಹುದು. ಅದಕ್ಕೆ ಒಳ್ಳೆ ದೃಷ್ಟಾಂತ ಬೇಕಾ? ಕೃಷ್ಣ ಪತ್ನಿಯರಿದ್ದಾರೆ, 16,108 ಜನ ಇದ್ದಾರೆ, 8 ಜನ ಅಷ್ಟ ಮಹಾಮಹಿಷಿಯರನ್ನು ಬಿಟ್ಟರೆ ಉಳಿದ 16,100 ಜನ ಯಾರು ಗೊತ್ತೇನೋ, ಅವರು ಗಂಡಸರವರು. ಅಗ್ನಿಪುತ್ರ ಮಹಾತ್ಮನಃ ತಪಸಾ ಸ್ತ್ರೀತ್ವ ಮಾಪಿರಿ, ತಪಸ್ಸು ಮಾಡಿ ಸ್ತ್ರೀಯರಾಗಿ ಹುಟ್ಟಿ ಕೃಷ್ಣ ಪತ್ನಿಯರಾಗಿ ಹುಟ್ಟಿ ಮುಂದೆ ವಾಪಸ್ ಗಂಡಸರಾಗಿ ಹೋಗಿಬಿಡ್ತಾರೆ. ಅವ್ರು ಮುಂದೆ ಹೋಗೋದೆಲ್ಲ ಗಂಡಸರಾಗಿನೇ, ಆ ಕಾಲದಲ್ಲಿ ಮಾತ್ರ ಸ್ತ್ರೀಯರಾಗಿರ್ತಾರಷ್ಟೇ. ಇದರಿಂದ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ವರತಃ ಕಾಮತೋಪಿವ ಶಾಪತಃ ಕಾಮತೋಪಿವ, ಶಾಪವಶಾತ್ ಹೆಣ್ಣಾಗಬಹುದು ಅಥವಾ ವರದಿಂದ ಹೆಣ್ಣಾಗಬಹುದು. ಇವರು ವರದಿಂದ ಹೆಣ್ಣಾಗಿ ಬಂದವರು. ಅನೇಕರು ಏನು ತಿಳ್ಕೊ, ಹೆಣ್ಣಾಗೋದೇ ಶಾಪ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಕೃಷ್ಣ ಪತ್ನಿಯರಾದ್ರಲ್ಲ, ಅದು ಶಾಪ ಅಲ್ಲ, ಅದಕ್ಕಿಂತ ವರ ಬೇಕಾ ಅವರಿಗೆ, ಶ್ರೇಷ್ಠವಾದ ವರವನ್ನು ಪಡೆದು ಸುಖವಾಗಿದ್ದು ಹೊರಟು ಹೋಗಿಬಿಟ್ಟು. ಆದರೆ ಒಬ್ಬ ಪುರುಷ ಜೀವ ಸ್ತ್ರೀ ಜೀವನ, ಸ್ತ್ರೀ ಜೀವ ಬರುತ್ತಲ್ಲ, ಹಾಗೆ ಸ್ತ್ರೀ ಜೀವ ಪುರುಷ ದೇಹ ಬರುತ್ತೋ ಅಂತ ಕೇಳಿದರೆ ಬರೋದಿಲ್ಲ ಅಂತ ಹೇಳಿದ್ದ. ಸ್ತ್ರೀ ದೇವ ಪುರುಷ ದೇಹ ಏನು ಮಾಡಿದ್ರು ಬರೋ, ಸ್ತ್ರೀಣಾಂ ನೈವಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣೈರಪಿ, ಯಾವ ಕಾರಣಕ್ಕೂ ಪುರುಷ ದೇಹ ಬರೋದಿಲ್ಲ ಅವರಿಗೆ, ಇದು ಸಿದ್ಧಾಂತ ಇದೆ. ಅದಕ್ಕೆ ಏನಾಯ್ತು ಈಗ, ಅತ ಶಿವವರೇ ಪೇಷ ಜಗ್ನೇ ಯೋಷ ಇವ ನಾಣ್ಯಥ, ರುದ್ರದೇವರು ವರ ಕೊಟ್ಟಿದ್ರು ಕೂಡ ಗಂಡು ಮಗು ಆಗಲಿಲ್ಲ, ಹೆಣ್ಣು ಮಗುವೇ ಆಯ್ತದ. ಆದರೆ ಮುಂದೆ ವರ ಕೊಟ್ಟಿದ್ದಾರೆ, ಗಂಡಾಗುತ್ತೆ ಅಂತೇಳಿ ಹೇಗಾಗಬೇಕದೀಗ? ಅದಕ್ಕೇನೆ ಪುಂದೇಹೆ ಸ್ಥಿತಿರೇವಶ್ಯ, ಪುರುಷ ದೇಹದಲ್ಲಿ ಸ್ತ್ರೀ ಜೀವ ಇರಬಹುದೇ ಹೊರತು ಆದರೆ ಸ್ವಂತ ಪುರುಷ ದೇಹ ಅವಳಿಗೆ ಬರೋದಿಲ್ಲ. ಪುರುಷ ದೇಹದಲ್ಲಿ ಇರ್ತಾಳಲ್ಲ ಅಂತ ಕೇಳಿದರೆ, ಆ ಪುರುಷದಲ್ಲಿ ಇದ್ದಾಗಲೂ ಕೂಡ ಪುರುಷ ಜೀವ ಅಭಿಮಾನಿ ಅಲ್ಲಿ ಇರಬೇಕು, ಬರೀ ದೇಹ ಇದ್ರಲ್ಲಕ್ಕೆ ಬರೋದಿಲ್ಲ ಅವರಿಗೆ, ಒಬ್ಬ ಅಭಿಮಾನಿ ಇರಬೇಕಲ್ಲಿ. ಸೊ ತುಂಬೂರಿನಲ್ಲಿ ಕುತ್ಕೊಂಡ, ತುಂಬೂರನ್ನು ಕುತ್ಕೊಂಡ, ಅವಳು ಕುತ್ಕೊಂಡ್ಲು, ಆಗದ ದೇಹ ಮೇಂಟೈನ್ ಆಯ್ತು. ತುಂಬೂರು ಇವಳು ದೇಹ ತಗೊಂಡಲ್ಲ ತುಂಬೂರು, ಅವಳು ಅವರೊಬ್ಬನೇ ಇದ್ದಾನೆ, ಯಾರೂ ಇಲ್ಲ. ಇದು ಸೂಕ್ಷ್ಮ ವಿಚಾರ, ಇದು ಗೊತ್ತಾದ್ಮೇಲೆ ತಯಾರಾಗಬೇಕು. ಪುರುಷರು ಪುರುಷರೇ ಆಗ್ತಾರೆ, ಸ್ತ್ರೀಯ ಸ್ತ್ರೀಯರೇ ಆಗ್ತಾರೆ, ಆದ್ರಿಂದಾಗೇನೆ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಎಷ್ಟೋ ಕಥೆಗಳಲ್ಲಿ ಕೇಳಿರ್ತೀರಿ, ವೃಷಭಜ್ಞ ಕಥೆಯಲ್ಲೇ ಕೇಳ್ತೀರಿ, ಎಲ್ಲ ಕಥೆ ಕೇಳಬೇಕಾದ್ರೆ ಹುಟ್ಟಿದಾಗ ಏನಾಗಿ ಹುಟ್ಟುತ್ತಾರೆ ಅವರು, ಗಂಡು ಅವನು ಎತ್ತಾಗಿ ಹುಟ್ಟುತ್ತಾನೆ, ಅವಳು ಹೆಣ್ಣು ನಾಯಿಯಾಗಿ ಹುಟ್ಟುತ್ತಾಳೆ, ಅವಳು ಗಂಡು ನಾಯಿಯಾಗಿ ಹುಟ್ಟು ಹೆಣ್ಣು ನಾಯಿಯಾಗಿ ಹುಟ್ಟುತ್ತಾಳೆ, ಮುಂದೆ ಪ್ರೊಸೆಸ್ ಕಟ್ಟಿರಾಗ್ತಾ ಹೋಗ್ತದೆ. ಆದ್ದರಿಂದ ಯಾವ ಕಥೆಗಳಲ್ಲೂ ಕೂಡ, ಪುರಾಣ ಕಥೆಗಳಲ್ಲಿ, ನಮ್ಮ ಈ ಲೌಕಿಕ ಕಥೆಗಳು ಬೇಡ, ಪುರಾಣ ಕಥೆಗಳಲ್ಲಿ ಪುರುಷರು ಯಾವ ಯೋನಿ ಹೊಂದಿದರೂ ಪುರುಷರಾಗೇ ಇರ್ತಾರೆ, ಸ್ತ್ರೀಯರು ಸ್ತ್ರೀಯರಾಗೇ ಇರ್ತಾರೆ. ಎಕ್ಸೆಪ್ಷನ್ ಮಾತ್ರ ಇಂಥದ್ದು ನಡೀತಾ ಇದೆ, ಅದರಿಂದ ಅವಳಿಗೆ ಕೂಡ್ಲಕ್ಕಾಗಲಿಲ್ಲ. ತುಂಬರು ಸಾಂಶಾತ, ಸಾಂಶನಾದ ಇನ್ನೊಂದು ಅಂಶದಲ್ಲಿ ಕೂತ್ಕೊಂಡ, ಒಂದು ಅಂಶದಿಂದ ಅಲ್ಲಿ, ಒಂದು ಅಂಶದಿಂದ ಇಲ್ಲಿ ಕೂತ್ಕೊಂಡ, ಅಲ್ಲಿ ಇವಳು ಕಳಿಸಿಕೊಟ್ಟ. ನೋಡಮ್ಮ ಮರಿಬೇಡ, ಶೋದೇಹಿ ಮಮ ದೇಹಂತು, ನಾಳೆ ಕೊಟ್ಟು ಬಿಡಬೇಕು ವಾಪಸ್ಸು ಅಂತ ಹೇಳುತ್ತಾರೆ. ಎಂಥ ಕರುಣಾಡ ಇರಬೇಕಂತ, ನಮ್ಮಪ್ಪ ಹೇಳಿ ಪೆನ್ ಕೊಟ್ಟರೆ ಕ್ಯಾಪ್ ಇಟ್ಕೊಂಡು ಕೊಡೋರು ನಾವು, ಸಾಮಾನ್ಯ ಕೊಡೋದೇ ಇಲ್ಲ, ಕೊಟ್ಟರೆ ಕ್ಯಾಪ್ ಇಟ್ಕೊಂಡು ಕೊಡ್ತೇವೆ. ಅಂತ ದೇಹನೇ ಕೊಡಬೇಕಾದ್ರೆ ಎಂಥ ಭಾವನೆ ಇರಬೇಕು? ಈ ನಮಗೆ ದೇವತೆಗಳ ಟ್ರೆಂಡ್ ಅರ್ಥ ಆಗ್ತದೆ. ಅನುಗ್ರಹ ಮಾಡಲಿಕ್ಕೆಂತಲೇ ಅವ್ರು ಕಾಯ್ತಿರ್ತಾರೆ, ನಾವು ಉಪಯೋಗ ತಗೊಳ್ಳೋದಿಲ್ಲ ಅಷ್ಟೇನೆ ಹೊರತು, ಅವ್ರು ತೊಗೊಂಡ್ಬಿಟ್ಲು ಪುಣ್ಯ ತುಳಸಿ ಇದ ವಾಪಸ್ ಹೋದ್ಲು. ಇನ್ನೊಂದು ಪ್ರಶ್ನೆ ಬಂತು ನಮಗೆ, ಇಷ್ಟೆಲ್ಲ ಹೇಳ್ತಿರಲ್ಲ, ತುಂಬೂರಿನ ದೇಹ ಅದು, ದೇಹ ಅಷ್ಟು ಗೊತ್ತಾಗೋದಿಲ್ಲ, ವ್ಯಕ್ತಿಗಳು ಬೇರೆ ಅಂತ ಹೇಳಿಬಿಟ್ಟು ಅಂತ ಕೇಳಿದಾಗ, ಆತ ದೇವತೆ ಅನುಗ್ರಹ ಮಾಡಿದನಂತೆ, ಅವಳ ದೇಹ ಇತ್ತಲ್ಲ ಆ ದೇಹದ ರೂಪ ಬರಲಿ ಅಂತ ವರ ಕೊಡ್ತಾಳೆ. ಆದ್ರಿಂದ ಹೇಳೋದು ನೋಡೋದಕ್ಕೆಲ್ಲ ಸೆಕೆಂಡಿನೇ, ಇವಳೇ ಅಂಬೇನೆ ಹುಟ್ಟಿರೋದು, ಹೆಣ್ಣಾಗಿ ಹುಟ್ಟಿದ್ದು ಗಂಡಾಗಿದ್ದಾಳಲ್ಲ, ಗಂಡ ದೇಹ ಬಂದಾಗಲೂ ಅವರ ರೂಪ ಇದ್ದಾಗೆ ಇತ್ತು. ಸೀದಾ ವಾಪಸ್ ಹೋದ್ಲು, ಅವ್ರಿಗೆ ಆಶ್ಚರ್ಯ ಆಯಿತು. ಬೆಳಿಗ್ಗೆದ್ದು ಏನು ಮಗಳನ್ನು ತೊಡ್ತಾರೆ, ಬಂದುಬಿಟ್ಲು ಮತ್ತೆ, ಅಮ್ಮ ಅಪ್ಪ ಪರೀಕ್ಷೆ ಮಾಡಲಿ ಅಂತ ಹೇಳಿಬಿಟ್ಟು. ತಷ್ಟ ಏನಂತ, ಯಾಕೆ ಏನು ಅಂತ ಕೇಳಿದಾಗ ಎಲ್ಲ ಕತೆ ಹೇಳ್ತಾಳೆ ಹೇಗಾಯಿತು ಅಂತೇಳಿ. ರುದ್ರ ಅವ್ರಿಗೆ ಎಷ್ಟು ಖುಷಿಯಾಯಿತು ದ್ರುಪದ ರಾಜನಿಗೆ, ಅದಕ್ಕೆ ರುದ್ರದೇವರು ಮಾತ್ರ ನಂಬಿ ಸರಿ ಹೋಯಿತು ಅಂತ ಹೇಳ್ತಾರೆ. ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಪುಮಾನೇವೇತಿ ಪಾರ್ಷದ, ರುದ್ರದೇವರು ಕೊಟ್ಟ ವರ ಸತ್ಯ ಆಯಿತು, ರುದ್ರದೇವರು ನಂಬೋದು ಏನೇನೂ ತಪ್ಪಲ್ಲ, ಆದರೆ ಹೇಗೆ ನಂಬಬೇಕು ಅಂದರೆ ತಾರತಮ್ಯ ಕ್ರಮದಲ್ಲಿ ನಂಬಬೇಕಷ್ಟೇನೆ. ಸರಿಯಾಗಿ ಪೂಜೆ ಮಾಡಿದ್ದ ಸರಿಯಾದ ಫಲ ಸಿಕ್ತು, ಪರೀಕ್ಷೆ ಆಯಿತು, ಗಂಡಂತೂ ಪ್ರೂವ್ ಆಗೋಯ್ತು. ಏನು ಮಾಡಿ ದಶಾನದ ಮಗಳನ್ನು ಬೈತಾನೆ, ಬುದ್ಧಿ ಇಲ್ಲ ನಿನಗೆ, ಸುಮ್ಮನೆ ನನ್ನ ಮರ್ಯಾದೆ ಕಳೆದ ಎಲ್ಲರೆದುರಿಗೆ ಅಂಥೇಳಿ ವಾಪಸ್ ಹೋಗಿಬಿಡ್ತಾರೆ. ಶಾಂತವಾಯಿತು ಪರಿಸ್ಥಿತಿ, ವಾಪಸ್ ಕೊಡ್ಲಿಕ್ಕೆ ಹೋಗ್ಬೇಕಲ್ಲ, ಹೋದ್ಲು. ಅಷ್ಟೊತ್ತಿಗೆ ಏನಾಗಿತ್ತು ಗೊತ್ತಾ, ಇವಳದೇ ಹೇಳ್ಕೊಂಡು ಕೂತಿದ್ದಾನೆ ಒಂದು ಕಡೆಗೆ, ಕುಬೇರ ಬಂದುಬಿಡ್ತಾನೆ ಅಲ್ಲಿಗೆ, ಬಾಸ್ ಬಂದುಬಿಡ್ತಾನೆ, ಅದು ಪದ್ಧತಿ ಆಯ್ತು. ಯಾರಿಗೆ ವೆಹಿಕಲ್ ಕೊಟ್ಟು ಬಾಸ್ ಬಂದು ಸಿಕ್ಕಾಕೊಂಡ್ಬಿಡ್ತಾರಲ್ಲ, ಯಕ್ಷರಕ್ಷರ ಕಿನ್ನರನ್ನ ಬಾಸ್ಗಳು ಕುಬೇರನೇ, ಅಲ್ಲಿ ಬರ್ತಾನೆ ಗಾಬರಿ ಆಯ್ತು, ಹೆಣ್ವೇಷ ಹಾಕ್ಕೊಂಡು ಹ್ಯಾಕ್ ಕೊಡೋದು ಅಂತೇಳಿ. ತಂತುಷು ಲೀಯಮಾನಂ, ಒಂದು ಪದಗಳು ಅಡಿಕೊಳ್ಳಕ್ಕೆ ಅಂತ ಹೋದ್ ನಂತ ಕೇಳಿದ್ ಕುಬೇರ ಕೇಳಬೇಕ ದೇವತೆಗಳ ಕಣ್ಣು, ಹೇ ಸತ್ತುಬ್ಬರು ಬಾ ಅಂತ ಕರೀತಾರೆ, ಬರ್ತಾನೆ ನಡ್ಕೋತಾನೆ ನಿಂತ್ಕೋತಾನೆ, ಏನು ಅವಸ್ಥೆ ಅಂತ, ಹೆಣ್ವೇಷ ಏನು ಅವಸ್ಥೆ ಅಂತ ಕೇಳ್ತಾರೆ. ಕಥೆ ಹೇಳ್ತಾರೆ, ಕುಬೇರ ಹೇಳ್ತಾರೆ ಎಂಥ ಕೆಲಸ ಮಾಡಿದ್ದಿ, ಆ ರೀತಿ ಕೊಡೋ ಹಕ್ಕಿಲ್ಲ, ಆಫೀಸ್ ವೆಹಿಕಲ್ನೇ ಇನ್ನೊಬ್ರಿಗೆ ಕೊಡೋ ಹಕ್ಕಿಲ್ಲ, ಎಕ್ಸಾಮಲ್ಲಿ ಇನ್ನೊಬ್ರು ಕೂಡಿಸಿ ಬರೋದಕ್ಕೆ ಬರೋದಿಲ್ಲ, ನೀನು ಹೇಗೆ ನಿನ್ನ ದೇಹ ಕೊಟ್ಟಿನೋ ಒಪ್ಪಿಗೆ ಇಲ್ದೇನೆ, ಆದ್ದರಿಂದ ನಾನು ಶಾಪ ಕೊಡ್ತೇನೆ, ಈ ದೇಹ ನಿನಗೆ ಇಲ್ಲೇ ಹೀಗೆ ಉಳಿದು ಬಿಡಲಿ, ಅವಳದೇ ಹಾಗೆ ಉಳಿದು ಬಿಡಲಿ ಅಂತ ಹೇಳಿದ್ರು. ನಿಮಗೇನು ಸಿಗ್ತೆ, ಒಂದಿಸು ಬಟ್ಟಿ ಪ್ರಾಬ್ಲಮ್ ಸಾಲ್ವ್ ಆಯಿತು, ಮುಂದೆ ಇರ್ಗತಿ ಅಂದರೆ ಗತಿ ಇಷ್ಟೇನೆ, ನಿನ್ನ ದೇಹ ನಿನಗೆ ಅವಳ ದೇಹ ಅವಳಿಗೇನು ಹಾಗೆ ಇರಲಿ ಅಂತ ಹೇಳಿದಾಗ ಸ್ವಾಮಿ ದಯವಿಟ್ಟು ಕ್ಷಮಿಸಬೇಕು ಅಂತ ತುಂಬ ಕೇಳಿಕೊಂಡಾಗಾಯಿತು. ಯುದ್ಧದಲ್ಲಿ ಮುಂದೆ ಅವಳು ಸಾಯ್ತಾಳಲ್ಲ, ಅವಳು ವಾಪಸ್ ಬರಲಿನ ದೇಹ ಅಂತ ಹೇಳ್ತಾಳೆ. ಅಲ್ಲಿವರೆಗೂ ಇದೇ ದೇಹದಲ್ಲಿ ಇರಬೇಕು ಅನ್ನೋ ತುಂಬರು ನಿರ್ವಾಗಿಲ್ಲ, ಏನು ಮಾಡಾಗಿಲ್ಲ, ಒಪ್ಕೊಂಡ್ಬಿಡ್ತಾನೆ. ಆ ಕಡೆಗೆ ಅವಳು ಕೊಳ್ಳಕ್ಕೆ ಪ್ರಾಮಾಣಿಕವಾಗಿ ಬರ್ತಾಳೆ ಪಾಪ, ತುಂಬ ಅನುಗ್ರಹ ಆಯಿತು ವಾಪಸ್ ತಗೊಳ್ಳಿ ಅಂತ ಕೊಳ್ಳಕ್ಕೆ ಬಂದ್ರೆ ಅಂತ ಹೇಳ್ತಾನೆ. ಇಲ್ಲಮ್ಮ ಏನೋ ಕಾರಣ ಇದೆ, ನೀನೇ ಇಟ್ಕೊಂಡ್ಬಿಡು ಸದ್ಯಕ್ಕೆ ಅಂತಬಿಡು, ಎಲ್ಲ ಹೇಳೋದ್ರಲ್ಲ ಕತೆ ಆತ, ನೀನೇ ಇಟ್ಕೊಂಡ್ಬಿಡು ಅಂತ ಕಳಿಸ್ಬಿಡ್ತಾಳೆ. ಆಕೆ ಒಳ್ಳೆಯದಾಯ್ತು, ಏನು ಯೋಚನೆ ಇಲ್ಲ ಅಂಥೇಳಿ ಪರ್ಮನೆಂಟ್ ಸಾಲ್ವ್ ಆಯಿತು ಪ್ರಾಬ್ಲಮ್, ವಾಪಸ್ ಹೊರಟೋಗ್ಬಿಡ್ತಾರೆ. ಇದು ಅಂಬೆಯ ಕಥೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಜೀವನಲ್ಲೂ ಕೂಡ ಏನಿದೆ, ಸ್ತ್ರೀ ಪುರುಷ ಭೇದ ಅಂತ ಇರೋದ್ರಿಂದ ಇಷ್ಟು ಸ್ತ್ರೀ ಜೀವ ಪುರುಷ ಜೀವನೇ ಆಗೋದಿಲ್ಲ, ಪುರುಷ ದೇಹನೇ ಅವನಿಗೆ ಬರೋದಿಲ್ಲ, ಜೀವನೂ ಆಗೋದಿಲ್ಲ, ದೇಹನೂ ಬರೋದಿಲ್ಲ. ಇನ್ನೆಲ್ಲರೂ ಅಹಂ ಬ್ರಹ್ಮಾಸ್ತಿ ಅಂದ್ಕೊಂಡ್ರೆ ಗತಿ ಏನಾಗ್ತದೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಎಂದಾದರೂ ಜೀವ ಈಶ್ವರನಾಗ್ತಾನ, ಒಬ್ಬ ಜೀವನೇ ಎಕ್ಸ್ಚೇಂಜ್ ಆಗೋದಿಲ್ಲ, ಇವನು ಅವನಾಗ ಎ ಬಿ ಬಿ ಅಷ್ಟೇ ಹೊರತು ಇಂಟರ್ಚೇಂಜ್ ಆಗೋದಿಲ್ಲ. ಎಲ್ಲಿ ದೇವರು, ಎಲ್ಲಿಯ ಜೀವ, ಎಲ್ಲಿಯ ವ್ಯಾಪ್ತ, ಎಲ್ಲಿಯ ಅಣು, ಅರ್ಥಾತ್ ಸಂಬಂಧ ಇಲ್ಲ ಅಂತ ತಿಳಿಸಿ ಪೂರ್ವ ತತ್ವವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅನುಗ್ರಹ ಮಾಡ್ತಾರೆ. ಕಲಿತ ಕಾಲ ಕಳಿತಾ ಬಂತು. ಹೀಗೆ ಕೆಲವು ದಿವಸ ನಡೀತು. ಈ ಕಡೆಗೆ ವಿಚಿತ್ರ ವೀರನಿಗೆ ಇಬ್ಬರು ಮದುವೆ ಹೆಂಡಂದ್ರೆ ಸಿಕ್ಕರಲ್ಲ, ಅಂಬಿಕಾ ಅಂಬಾಲಿಕ ಇಬ್ಬರು ಕೂಡ ಸಂಸಾರ ಮಾಡಿದ ಪ್ರಾರಬ್ಧ ಆತ ಪಾಪ. ಅತಿ ಆಸಕ್ತನಾದ ಜೀವನದಲ್ಲಿ ರಾಜ್ಯಭಾರನ ಮರ್ತೇ ಬಿಟ್ಟ. ಆ ಕಡೆಗೆ ಇಬ್ಬರು ಹೆಂಡಂದರು ಭಾರಿ ಸುಂದರಿಯರು, ಸದಾಕಾಲವೂ ಕೂಡ ವಿಹಾರ ಮಾಡ್ತಾ 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 7 ವರ್ಷ ದಾಂಪತ್ಯವನ್ನು ಮಾಡಿದ. ಕ್ಷಯರೋಗ ಬಂತ ತನಗೆ. ಅದಕ್ಕೆ ಹೇಳ್ತಾರೆ ಆಚಾರ್ಯ, ಅತಿಸಕ್ತ ತಪೋಹೀನಾಹ ಕಥಂಚಿನ್ ಮೃತಿ ಮಾಪ್ನುಯು. ಜೀವನದಲ್ಲಿ ಅತಿ ಅಟ್ಯಾಚ್ಮೆಂಟ್ ಇದ್ದರೆ ಮನುಷ್ಯ ಸರಿಯಾಗಿ ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅತಿಸಕ್ತಾಹ ತಪೋಹೀನ ಎರಡೆರಡು ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಅತಿಸಕ್ತ ನಾವು ಕೆಸರಲ್ಲಿ ರೋಡ್ ಹೋಗ್ತಿರ್ತೇವೆ, ಕೆಸರು ಬಂದು ಸಿಕ್ಕಾಕೋಬಿಡುತ್ತಾಗ ಹೆಚ್ಚು ನಮಗೆ ಆಸಕ್ತಿ ಬೆಳೀತು ಅಂದರೆ ಸಾಧನೆ ನಿಂತು ಹೋಗಿಬಿಡುತ್ತೆ. ಇನ್ನೊಂದು ಕಡೆಗೆ ತಪೋಹೀನ ತಪಸ್ಸು ಬೇರೆ ಇಲ್ಲ. ಕಲಿಯುಗದಲ್ಲಿ ಜನಗಳಿಗೆ 100 ವರ್ಷ ಕೂಡ ಆಯುಷ್ಯ ಸರಿಗೆ ಯಾತಕ್ಕಿಲ್ಲ ಅಂತ ಕೇಳಿದರೆ ಜೀವನದಲ್ಲಿ ಸರಿಯಾದ ಜೀವನ ಬದುಕೋರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದನೇ ಅವರು ಪೂರ್ತಿ ಜೀವನ ಕಳೆಯೋದಿಲ್ಲ. ಇನ್ನು ಯೋಗಿಗಳಾದವರು ಇಷ್ಟನೇ ಪಡೋದಿಲ್ಲ, ಅವ್ರು ಬೇಗ ಹೋಗಿಬಿಡ್ತಾರೆ. ಆ ರೀತಿಯಾಗಿ ಬಿಟ್ಟು ತೀರ್ಥರು 50 ವರ್ಷ ಇದ್ದಿದ್ದವರು ಹೆಚ್ಚು ಇರಲಿಕ್ಕೆ ಇಷ್ಟಪಡಲಿಲ್ಲ. ಪರಮ ಪೂಜ್ಯರಾದಂತಹ ಶ್ರೀಪಾದಂಗಡವರ ಶರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಆ ಕಾಲದಲ್ಲಿ ವಿಚಿತ್ರವೀರ್ಯ ರಾಜ ವಿಚಿತ್ರ ರೀತಿಯಲ್ಲೇ ದೇಹತ್ಯಾಗ ಮಾಡಬೇಕಾಯಿತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅತಿಸಕ್ತಾಹ ತಪೋಹೀನಾಹ ಕಥಂಚಿನ್ ಮೃತಿ ಮಾಪ್ನುಯು. ಯಾರಿಗೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿ ಇರುತ್ತಲ್ಲ, ಅದಕ್ಕೆ ಆಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು. ಅಟ್ಯಾಚ್ಮೆಂಟ್ ಇಲ್ಲದೆ ಹೋದರೆ ಮನುಷ್ಯ ಹೆಚ್ಚು ಇರಬಾರದು. ಅದಿದ್ದರೆ ಪ್ರಭಾವ ಏನಾಯಿತು ಅಂದರೆ ಕಥಂಚಿನ್ ಮೃತಿ ಮಾಪ್ನು ಯಕ್ಷ್ಮಣ ಅರ್ಧಿತ. ಕ್ಷಯರೋಗದಿಂದ ದೇಹ ಬಿಟ್ಟು ಹೋಗಿಬಿಡ್ತಾನೆ, ಇನ್ನು ಸಂತತಿಯಾಗಿರೋದಿಲ್ಲ. 7 ವರ್ಷಗಳ ದಾಂಪತ್ಯದಲ್ಲಿ ಸಂತತಿಯನ್ನು ಕಾಣದೆ ರಾಜ್ಯಭಾರವನ್ನು ಸರಿಯಾಗಿ ಮಾಡದೆ ವಿಚಿತ್ರವೀರ್ಯ ಹೊರಟೋದ ಮೇಲೆ ರಾಜ್ಯಕ್ಕೆ ಯಾರು ಉತ್ತರಾಧಿಕಾರಿಗಳು ಅಂತ ಪ್ರಶ್ನೆ ಬಂತಾಗ ಸತ್ಯವತಿ ದೇವಿ ಭೀಷ್ಮರನ್ನು ಕೇಳ್ತಾಳೆ, ಭೀಷ್ಮರೇ ನೀವು ರಾಜರಾಗಬೇಕು. ಅವ್ರು ಹೇಳ್ತಾರೆ, ಅಮ್ಮ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಜೀವನ ಮದುವೆ ಆಗೋದಿಲ್ಲ ಅಂಥೇಳಿ, ಆದ್ದರಿಂದ ರಾಜ್ಯಭಾರ ಮಾಡೋದಿಲ್ಲ ಅಂಥೇಳಿ. ಪರಶುರಾಮದೇವರು ಹೇಳಿದರೂ ಮದುವೆ ಆಗಲಿಲ್ಲ, ಸತ್ಯವತಿ ಹೇಳಿದರೂ ಮದುವೆ ಆಗಲಿಲ್ಲ. ಅಮ್ಮ ನನ್ನ ಪ್ರತಿಜ್ಞೆ ದೊಡ್ಡದು ಇಷ್ಟೇನೆ. ಅವ್ರು ಏನು ಮಾಡಬೇಕಾಗ ಉತ್ತರಾಧಿಕಾರಿನೇ ಇಲ್ಲ, ಆದ್ದರಿಂದ ಏನು ಮಾಡೋಣ ಭೀಷ್ಮರೇ ಅಂತ ಕೇಳಿದರೆ, ಅಮ್ಮ ಇದಕ್ಕೊಂದು ಬೇರೆ ಮಾರ್ಗ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ಇಂಥ ಅವತ್ಕಾಲ ಬಂದಾಗ ರಾಜಮನೆತನದವರಿಗೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯುವ ಅವಕಾಶ ಇದೆ, ಆ ರೀತಿ ಪಡಿಬಹುದು ಅಂತ ಹೇಳಿದ ತಕ್ಷಣ ಸತ್ಯವತಿ ದೇವಿ ಆಯ್ತು, ಇಬ್ಬರು ಸೊಸೆಯರಿದ್ದಾರಲ್ಲ ಅವರು ಪಡಿಬೇಕು ತೀರ್ಮಾನ ಮಾಡ್ತಾಳೆ. ಹಾಗಿದ್ದರೆ ಯಾರನ್ನ ನಿಯೋಗ ಯಾರಿಂದ ಆಗಬೇಕು? ಶ್ರೇಷ್ಠ ಜ್ಞಾನಿಗಳಿಂದ ಆಗಬೇಕು. ಶ್ರೇಷ್ಠ ಜ್ಞಾನಿಗಳು ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವದವರಾಗಬೇಕು. ಅವ್ರು ಯಾರಿದ್ದಾರೆ ಅಂತ ಹೇಳಿದಾಗ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸತ್ಯವತಿ ಕೇಳ್ತಾಳೆ, ವೇದವ್ಯಾಸರಾಗಬಹುದಾ ಅಂತ ಕೇಳಿದ್ದಂತೆ. ವೇದವ್ಯಾಸರು ದೊಡ್ಡವರಿದ್ದಾರೆ ಅವಶ್ಯ ಆಗ್ಬೋದು ಅಂತ ಹೇಳಿರ್ತಾರೆ. ಅವ್ರ್ಯಾರು ನನ್ನ ಮಗ ಅಂತ ಹೇಳಿದಿರ್ತಾರೆ. ಭೀಷ್ಮರಿಗೆ ಎಷ್ಟಾರಂತನೋ ಲೆಕ್ಕನೇ ಇಲ್ಲ. ಪರಶುರಾಮದೇವರು ಗುರುಗಳು. ಇಲ್ಲಿ ನೋಡಿದರೆ ವೇದವ್ಯಾಸ ದೇವರು ಸಾಕ್ಷಾತ್ ತಮಗೆ ವ್ಯಕ್ತವತಿ ದೇವಿಯನ್ನು ಅಮ್ಮ ಇದ್ದಾಳೆ. ಮೊದಲ ಮಗು ಅವರು ವೇದವ್ಯಾಸ ದೇವರು. ಭಾರಿ ಖುಷಿಯಾಯಿತು, ಅಮ್ಮ ಅವರಂಥವ್ರು ಜಗತ್ತಿನಲ್ಲೇ ಇಲ್ಲ, ದಯವಿಟ್ಟು ಕರೆಯಂತಷ್ಟ ಸುಲಭವಾಗಿ ಕರೆದ್ರಂತೆ ನಿನ್ನೆ ನೋಡಿದ್ದೇವೆ. ಪ್ರತ್ಯಕ್ಷ ಭಾವಂ ವರಮಾತ್ಮನೋ ದದೋ, ನೆನೆಸ್ಕೊಂಡ ಬರ್ತೀನಿ ಅಂತ ವರ ಕೊಟ್ಟಿರ್ತಾರೆ. ನೆನೆಸ್ಕೊಂಡ ತಕ್ಷಣ ಬಂದುಬಿಟ್ರಂತೆ ವೇದವ್ಯಾಸ ದೇವರು. ಇದೊಂದು ವರ ಇತ್ತು. ವೇದವ್ಯಾಸ ದೇವರು ವರ ಕೊಟ್ಟಿದ್ದಾರೆ, ಏನರ್ಥ ಅರ್ಥ? ವೇದವ್ಯಾಸ ದೇವರು ವರ ಕೊಟ್ಟಿದ್ದಾರೆ, ನೆನೆಸ್ಕೊಂಡ ಬರ್ತೀನಿ ಅಂತ ಹೇಳಿ. ವೇದವ್ಯಾಸ ದೇವರು ಶಾಸ್ತ್ರ ಓದಿಬಿಟ್ರೆ ನೆನೆಸ್ಕೊಂಡಾಗ ಅರ್ಥ ಆಗುತ್ತೆ ಅಂತ ಅರ್ಥ. ನೆನೆಸ್ಕೊಂಡಾಗ ಅನುಗ್ರಹ ಮಾಡ್ತಾರೆ ಅವರು. ಅನುಗ್ರಹ ಬುದ್ಧಿಯಿಂದ ನಾವು ಶ್ರದ್ಧೆಯಿಂದ ಓದಿದ್ರೆ ಅನುಗ್ರಹ ಮಾಡೇ ಮಾಡ್ತಾರೆ. ಮತ್ತ ಸ್ಮೃತಿ ಜ್ಞಾನ ಅಪೋಹ ನಂಚ. ವೇದವ್ಯಾಸರು ಬಂದರು, ಭಾರಿ ಖುಷಿಯಾಯ್ತು, ಎಲ್ಲ ಕೇಳ್ಕೊಂಡ್ರು. ಹೀಗಾಗಬೇಕು ಅಂತ ತಕ್ಷಣ ಆಯಿತು ಆಯಿತು, ವೇದವ್ಯಾಸರು ಆಗಮಿಸಿದ್ದಾರೆ, ನಮ್ಮ ಪುಣ್ಯ. ಇವತ್ತು ವೇದವ್ಯಾಸರ ಕಥೆಯಲ್ಲಿ ಇವತ್ತು ಬಂದರು, ಸ್ವಾಮಿಗಳು ಇವತ್ತು ಬಂದಿದ್ದಾರೆ. ಆದ್ದರಿಂದ ಸರಿಯಾಗಿ ನಮಗೆ ಕಥೆ ಸಹಿತ ವೇದವ್ಯಾಸರು ಅನುಗ್ರಹ ಮಾಡಿದ್ದೆ. ಅದಕ್ಕೋಸ್ಕರ ಮುಂದೆ ಲೋಕೋದ್ಧಾರ ಆಗಬೇಕಾಗಿದೆ, ಲೋಕ ಕಲ್ಯಾಣ ಆಗಬೇಕಾಗಿದೆ. ಅದಕ್ಕೆ ಪೂರ್ವವಂಶಕಾರಿನ್ ಅಂತವರು ಸ್ತೋತ್ರ ಮಾಡ್ತಾರೆ. ಪೂರ್ವವಂಶವನ್ನು ಬಿಡಿಸಿದವರು ವೇದವ್ಯಾಸ ದೇವರು. ಆ ಕ್ಷಣಕ್ಕೆ ಎಲ್ಲ ವಿಷಯ ಹೇಳುತ್ತಾರೆ, ಅವ್ರಿಗೇನು ಹೇಳಬೇಕಾಯಿತು ಸರ್ವಜ್ಞರು. ಆಯಿತು, ನಾನು ಮಕ್ಕಳನ್ನು ಪಡೆದುಕೊಡ್ತೇನೆ, ಆದರೆ ಒಂದು ಕರಾರು, ಒಂದು ವರ್ಷ ವ್ರತವನ್ನು ಮಾಡಬೇಕು. ವೃತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗ ನಾನೈವ ಸುರಾಲಯೇ. ಒಂದು ವರ್ಷ ತಪಸ್ಸನ್ನು ಮಾಡಲಿ, ಆಗ ಯಾತಕ್ಕೆ ಗೊತ್ತಾ, ರಮಾ ಸನ್ನಿಧಾನ ಬರುತ್ತೆ, ಆಗ ಮಕ್ಕಳು ಒಳ್ಳೆ ಮಕ್ಕಳು ಹುಡ್ತಾರೆ ಅಂತ ಹೇಳಿದ್ರಂತೆ. ಆಕೆ ಕೇಳೋದಿಲ್ಲ, ಇಲ್ಲ ಇಲ್ಲ. ಈಗ ರಾಷ್ಟ್ರ ಉಪೈತಿ ನಾಶಂ, ಒಂದು ವರ್ಷ ಕಾಲ ಮಕ್ಕಳಿಲ್ಲದೆ ರಾಜರಿಲ್ಲದೆ ಇರೋಕ್ಕಾಗೋದಿಲ್ಲ, ಅದರಿಂದ ಬೇಗ ಮಕ್ಕಳಾಗಬೇಕು, ಈಗಲೇ ಮಾಡಬೇಕು ಅಂತ ಕೇಳಿದ್ದಾರೆ. ತಾ ಹೇಳ್ತಾರೆ, ಅಮ್ಮ ಈಗ ಮಾಡಿದರೆ ಅಂಥ ಮಕ್ಕಳು ಹುಟ್ಟೋದಿಲ್ಲ, ನಾನೇನು ಮಾಡ್ತೇನೆ ಗೊತ್ತಾ, ಒಂದು ವರ್ಷಕ್ಕಾದರೆ ಒಳ್ಳೆ ಸಂತಾನ ಕೊಡ್ತೇನೆ. ಈಗಲೇ ಅವಸರ ಪಟ್ಟರೆ ಸೌಮ್ಯ ಸ್ವರೂಪೋಪಿ ಅತಿ ಭೀಷಣಾಕೃತಿ ಮೃಷಾ ಪ್ರದರ್ಶಯಿ. ನನ್ನ ಸೌಮ್ಯ ರೂಪ ಅಲ್ಲ, ಅವ್ರಿಗೆ ಉಗ್ರ ರೂಪವನ್ನು ತೋರಿಸಿಬಿಡ್ತೇನೆ, ತಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರಂತೆ. ತಕ್ಷಣ ಕೇಳ್ತಾಳೆ, ಇಲ್ಲ ಇಲ್ಲ, ನಾನು ಸೊಸೆಯಂದರೆ ಹೇಳ್ತೇನೆ ಅಂತ ಹೇಳ್ತಾಳೆ. ಆಗ ಆಯಿತು ಅಂತ ಹೇಳ್ತಾರೆ. ವೇದವ್ಯಾಸರ ಹತ್ರ ಮೊದಲ ಸೊಸೆಯನ್ನು ಕಳಿಸಿಕೊಡ್ತಾಳೆ, ಅಂಬಿಕೆಯನ್ನು ಕಳಿಸಿಕೊಡ್ತಾಳೆ. ಹೇಳ್ತಾಳೆ, ವೇದವ್ಯಾಸರು ಹೇಳಿದ್ದಾರೆ ಒಂದು ವರ್ಷ ವ್ರತ ಮಾಡಬೇಕು ಅಂಥೇಳಿ, ನಾನು ಇಲ್ಲ ಅಂತ ಅವಸರ ಪಡಿಸಿದ್ದೇನೆ, ಎಚ್ಚರ ಇರಲಿ, ಉಗ್ರ ರೂಪವನ್ನು ತೋರಿಸ್ತಾರೆ, ನೀನು ತಡ್ಕೋಬೇಕು, ಏನಾದರೂ ತಪ್ಪು ಮಾಡಿದರೆ ಆ ತಪ್ಪು ಹುಟ್ಟೋ ಮಕ್ಕಳ ಮೇಲೆ ಆಗುತ್ತೆ ಅಂತ ವೇದವ್ಯಾಸರು ಹೇಳಿರ್ತಾರೆ. ಅವರಾಗಲಿ ಅಂತ ಬರ್ತಾಳೆ. ವೇದವ್ಯಾಸರು ನೋಡ್ತಾಳೆ, ನೋಡ್ತಿರ್ಲಿಕ್ಕೆ ಅವ್ರಿಗೆ ಗೊತ್ತಲ್ಲ, ನರಸಿಂಹಕ್ಕೆ ಈ ಕಡೆ ವೇದವ್ಯಾಸ, ಆ ಕಡೆ ನರಸಿಂಹ, ಸಾಕ್ಷಾತ್ ಭಗವಂತ, ಭಯಂಕರ ರೂಪವನ್ನು ತೋರಿಸ್ತಾರೆ, ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ತಕ್ಷಣ ವೇದವ್ಯಾಸರು ಬರ್ತಾರೆ, ಅಮ್ಮ ಇನ್ನು ಸೊಸೆಯಲ್ಲಿ ಮಗು ಹುಟ್ಟುತ್ತೆ, ಒಳ್ಳೆ ಭಾರಿ ಚೆನ್ನಾಗಿರುತ್ತೆ, ಒಳ್ಳೆ ಬಲಾಢ್ಯ ಮಗು ಹುಟ್ಟುತ್ತೆ ಹೇಳಿಬಿಡ್ತಾರೆ. ಆಕೆ ಖುಷಿರೋ ಖುಷಿ, ಅಮ್ಮ ಕೊನೆಗೆ ಏನು ಗೊತ್ತಾ, ಅವನು ಕಣ್ಣಿರೋದಿಲ್ಲ ಮಾತ್ರ ಅಂತ ಹೇಳಿ ಸರ್, ಕಣ್ಣಿರೋದಿಲ್ಲ. ಯಾತಕ್ಕೆ ಅಂದರೆ ಸೊಸೆ ಕಣ್ಣು ಮುಚ್ಚಿದ್ರು ನೋಡಿದ ತಕ್ಷಣ ಅದಕ್ಕೆ ಕಣ್ಣಿರೋದಿಲ್ಲ. ವೇದವ್ಯಾಸರನ್ನು ನೋಡಿ ಕಣ್ಣು ಮುಚ್ಚಿದ್ದಕ್ಕೆ ಕುರುಡು ಮಗ ಹುಟ್ಟುತ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆಚಾರ್ಯ ಹೇಳ್ತಾರೆ, ಅಂಧ ಆಸಿ ಸತು ಮಾತೃದೋಷತಃ ಗುಣಾಶ್ಚ ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವ ಅಭಿಭವಂ ಪ್ರಯಾಂತಿ. ಎಷ್ಟೇ ಗುಣಗಳಿದ್ದರೂ ಕೂಡ ತಂದೆ ತಾಯಿ ಕಾಲ ದೇಶ ಅದಕ್ಕೆ ತಕ್ಕಂತೆ ಗುಣಗಳೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಒಳ್ಳೆಯ ತಂದೆ ಇದ್ದಾಗ ಶುಚೀನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟೋಭಿ ಜಾಯತೆ, ವಂಶಕ್ಕೆ ಒಳ್ಳೆ ಕಾರಣ ಆಗುತ್ತೆ, ಇಲ್ಲದೆ ಹೋದರೆ ಬಿದ್ದೋಗ್ತಾರೆ. ನಮಗೆ ವಂಶಪಾರಂಪರ್ಯವಾಗಿ ಗುಣಗಳು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ವಂಶಪಾರಂಪರ್ಯ ಗುಣ ಹೆಚ್ಚಾಗ ನಮಗೆ ಅರ್ಥ ಆಗೋದಿಲ್ಲ. ಈ ಬಿ ಪಿ ಡಯಾಬಿಟಿಸ್ ಬರೋದು ಅರ್ಥ ಆಗುತ್ತೆ ವಂಶಪಾರಂಪರ್ಯದಿಂದ. ನಿಮ್ಮ ತಾಯಿಗಿತ್ತ ತಂದೆಗಿತ್ತ ಹೂ ಅಂತಾರೆ, ಅದಕ್ಕೆ ಬಂದಿದೆ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಯಾವುದಕ್ಕೆ ಕುರುಡುತನ ಬಂದಿದೆ ಮಗನಿಗೆ, ಕುರುಡು ಧೃತರಾಷ್ಟ್ರನೇ ಅವನು. ಧೃತರಾಷ್ಟ್ರ ನಾಮಕಃ ಗಂಧರ್ವರಾಟ್ ಪವನಾವೇಶಯುಕ್ತ. ಸ್ವರೂಪದಲ್ಲೂ ಅವನು ಧೃತರಾಷ್ಟ್ರ ಅಂತಲೇ ಹೆಸರು. ಅವನು ಗಂಧರ್ವನಲ್ಲ, ಗಂಧರ್ವರಾಟ್, ಗಂಧರ್ವ ರಾಜ. ವಾದಿರಾಜ ಸ್ವಾಮಿಗಳು ಮಹಾಭಾರತ ವಾಕ್ಯವನ್ನು ಉಲ್ಲೇಖ ಮಾಡಿಬಿಟ್ಟು ಆತನಿಗೆ ಇನ್ನೊಂದು ಹೆಸರಿತ್ತು, ಹಂಸ ಇತ್ಯಭಿವಿಶ್ರುತ. ಹಂಸ ಅಂತ ಹೆಸರಿತ್ತು, ಧೃತರಾಷ್ಟ್ರ ಅಂತಲೇ ಹೆಸರಿತ್ತು. ಆತನ ಧೃತರಾಷ್ಟ್ರ ಅಂತಲೇ ಜಾಸ್ತಿ ರೂಢಿಗೆ ಬಂತು, ಇದರಲ್ಲಿ ಹುಟ್ಟಿ ಬಂದ. ಇಲ್ಲಿ ಸ್ವಾರಸ್ಯ ಅರ್ಥ ಇದೆ. ಯಾರು ವೇದವ್ಯಾಸರು ನೋಡಿ ಕಣ್ಣು ಮುಚ್ಕೋತಾರೋ ಅವ್ರ ಮಕ್ಕಳು ಕುರುಡರಾಗ್ತಾರೆ. ಎಷ್ಟು ಅರ್ಥ ಇದೆ ಅದಕ್ಕೆ. ವೇದವ್ಯಾಸರು ನೋಡೋದು ಅಂದ್ರೆ ಏನು? ರೂಪಮನ್ಯದಿವ ಧನ್ಯಮಾತ್ಮನಃ, ಭಾಗವತಾದಿ ಗ್ರಂಥಗಳೇ ವೇದವ್ಯಾಸ ದೇವರು. ಅದನ್ನು ನೋಡದೆ ಯಾರು ಕಣ್ಣು ಮುಚ್ಕೋತಾರೋ ಅವ್ರ ವಂಶದಲ್ಲಿ ಕುರುಡು ಹುಡ್ತಾರೆ ಅಂತ ಅರ್ಥ. ಯಾವ ತಾಯಿ ವೇದವ್ಯಾಸರ ಶಾಸ್ತ್ರವನ್ನ ನೋಡೋದು ಅಂದ್ರೆ ಹೆಂಗಸರು ಕೇಳೋದು, ಕೇಳದೆ ಹೋದರೆ ಕುರುಡು ಮಕ್ಕಳು ಹುಟ್ಟುತ್ತಾರೆ. ಇವತ್ತು ಅವರೇ ಕುರುಡರಾದಾಗಿನ ಮಕ್ಕಳಿಂದ ಕುರುಡರಾಗದೆ ಏನಿರ್ತಾರೆ? ಮತ್ತು 99% ಪಾಲು ಜನ ಭಾಗವತಾದಿ ಗ್ರಂಥ ಇವೆ ಅಂತಲೇ ಗೊತ್ತಿಲ್ಲ ಅವರಿಗೆ. ಮೊದಲು ಸಿನಿಮಾ ನಾಟಕ ಇರೋದು ಗೊತ್ತವರಿಗೆ, ಆದರೆ ಭಾಗವತ ಇರೋದು ಗೊತ್ತಿಲ್ಲ ಅವರಿಗೆಲ್ಲ ಕೂಡ. ಫಲಿತಾಂಶ ಏನಾಗುತ್ತೆ? ಕುರುಡು ಮಕ್ಕಳು. ಧರ್ಮ ಇಲ್ಲ, ದೇವರಿಲ್ಲ, ದಿಂಡ್ರಿಲ್ಲ, ಸಂಧ್ಯಾವಂದನೆ ಇಲ್ಲ. ಎಷ್ಟೋ ದೊಡ್ಡ ಬ್ರಾಹ್ಮಣರ ಮನೆ ಹೋಗಿ ನಿಮಗೆ ಇದು ಬ್ರಾಹ್ಮಣ ಮೇಲೆ ಅಂತ ರುಜುವಾತು ಮಾಡಲಿಕ್ಕೆ ಯಾವ ಆಧಾರವೂ ಇರೋದಿಲ್ಲ. ಒಂದು ವೈಷ್ಣವ ಫೋಟೋ ಕೂಡ ಅವ್ರ ಮನೇಲಿ ಇರೋ ಅಂಥ ಜನ ಸಿಗ್ತಾರೆ. ಅಕಸ್ಮಾತ್ ಶೂದ್ರ ಮನೆಯಲ್ಲಿರುತ್ತೆ, ಇವ್ರ ಮನೆಯಲ್ಲಿರೋದಿಲ್ಲ ಅಂಥ ಭ್ರಷ್ಟ ಜೀವನ ಸಾಗಿಸ್ತಿದ್ದ. ಅವ್ರು ಯಾಕೆ ಯೋಳಕ್ಕೆ ಇಡ್ತಾರೆ ಅಂದರೆ ನ ಶಯಾನಃ ಪತತ್ಯಥಃ, ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಅವ್ರು ಹಾಕ್ಕೊಂಡಿಲ್ಲ. ಇವ್ರು ಗೊತ್ತಿದ್ದು ಬಿಟ್ಟಿದ್ದಾರಲ್ಲಿ ಏನು ಆಶ್ಚರ್ಯ. ಇವರು ಚಿಕ್ಕವರಿಂದ ಬಿಡ್ಲಕ್ಕೆ ಕಾರಣ ಏನು, ತಂದೆ ತಾಯಿಗಳು ಕೊಟ್ಟ ತಪ್ಪು ದಾರಿ ಅದು. ಒಂದು ಗುರುರ್ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಜನನೀ ನ ಸಾಸ್ಯಾತ್ ಹೇಳ್ತಾರೆ. ನಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯು. ಇವತ್ತು ಜನ್ಮ ಕೆಡ್ಲಿಕ್ಕೆ ಮುಖ್ಯವಾದ ಕಾರಣ ಹಿರಿಯರೇ ಎಂಬುದನ್ನು ಮರಿಬಾರದು. ಅದರ ಫಲಿತಾಂಶ ಮಕ್ಕಳಿಗೆ ಭಾಗವತಾದಿ ಗ್ರಂಥಗಳು ಇರೋದೂ ಗೊತ್ತಾಗದೆ ಕುರುಡುತನದಿಂದ ಬದುಕ್ತಾರೆ, ಧರ್ಮದಿಂದ ಕುರುಡರಾಗ್ತಾರೆ, ಸರ್ವನಾಶವನ್ನು ಕಾಣ್ತಾರೆ, ಜಗತ್ತನ್ನು ಹಾಳು ಮಾಡ್ತಾರೆ. ಕ್ಷಯಾಯ ಜಗತ್ತು ಅಹಿತಾಹ, ಧೃತರಾಷ್ಟ್ರನ ಹಿನ್ನೆಲೆ ಹೀಗಾಯಿತು. ಇವಳು ನೋಡಿ ಸ್ವಾರಸ್ಯ, ಇವಳು ಕಣ್ಣು ಮುಚ್ಚಿದ್ಲು, ಧೃತರಾಷ್ಟ್ರ ಕುರುಡ ಹುಟ್ಟಿದ, ಅವನೇ 100 ಮಕ್ಕಳು ಹುಟ್ಟಿದ್ರು, ಅವರೆಂಥವ್ರು ಗೊತ್ತು, ಅವರೆಲ್ಲ ಕುರುಡ್ರೇನೆ. ಯಾತಕ್ಕೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಅವರು ದೇವರನ್ನು ಕಾಣದೇ ಇರತಕ್ಕಂಥ ಕುರುಡು ಮಕ್ಕಳು ಹುಟ್ಟಿಬಿಡ್ತಾರೆ. ಎಷ್ಟು ಕುರುಡರಾಗ್ತಾನೆ ಗೊತ್ತೋ ದುರ್ಯೋಧನಾದಿಗಳು. ಆಗ ಈಗ ಅಲ್ಲ, ಕೃಷ್ಣ ವಿಶ್ವರೂಪ ತೋರಿಸಿದ್ರು ಕಣ್ಣು ಮುಚ್ಚಿಕೊಂಡ್ಬಿಡ್ತಾರೆ ಎಂದ ಮೇಲೆ ಎಂಥ ಕುರುಡು ಕಾಣ್ತಾ ಇದೆ. ಇನ್ನು ಸರಿಯಾಗಿ ಯೋಚನೆ ಮಾಡಬೇಕು. ಆ ಕುರುಡು ಸಂತತಿ ಶುರುವಾಗಿ ಡೆಲ್ಲಿಯಿಂದ ಅಂದರೆ ಅಂಬಿಕೆ ಕಣ್ಣು ಮುಚ್ಚಿದ್ದು ಶುರುವಾಯಿತು. ಆಚಾರ ಮುಂದೆ ಹೇಳ್ತಾರೆ, ಅಂಬಿಕೆ ಸದ್ಗತಿ ಆಯಿತು ಅಂತ ಹೇಳ್ತಾರೆ. ಮತ್ತೆ ಹೆಚ್ಚು ಹೆಚ್ಚು ಕಡಿಮೆ ಆಯಿತಲ್ಲ ಅಂದರೆ, ಅಂಬಿಕೆ ನೋಡಿದ್ದಕ್ಕೆ, ಅಂಬಿಕೆ ಕಣ್ಣು ಮುಚ್ಚಿದ್ದಕ್ಕೆ ಈ ಹುಟ್ಟಿದ್ರು ಎಂಬುದು ಸರಿ. ಅದಕ್ಕಿಂತ ಹೆಚ್ಚಾಗಿ ದುರ್ಯೋಧನನಂತಹ ಪಾಪಿಷ್ಟ ಹುಟ್ಟುತ್ತಾರೆ ಅಂತೇಳಿ ಮೊದಲೇ ಕಣ್ಣು ಮುಚ್ಕೋಬೇಕಾಯಿತು ಅಂತ ಅರ್ಥ. ಹಸುರು ಹುಟ್ಟಬೇಕಾದ್ರೆ ಮೊದಲೇ ಎಫೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಅಂತಾಗಲೇ. ಅಂದರೆ ಇದು ಅಂಬಿಕೆಯ ತಪ್ಪಲ್ಲ, ಮುಂದೆ ಹುಟ್ಟ ಮಹಾಪಾಪಿಯ ತಪ್ಪದು ಒಂದು. ಅಂದರೆ ಕಲಿ ಹೀಗೂ ಹೂ ಎಫೆಕ್ಟ್ ಮಾಡ್ತಾನೆ ಅಂತ ಅರ್ಥ. ಮುಂದಕ್ಕೂ ಹಾಳು ಮಾಡ್ತಾನೆ. ಹೇಗೆ ಪ್ರಹ್ಲಾದ ಹುಟ್ಟಿದಾಗ ಹಿಂದಿನ ಪಿತೃಗಳು ಉದ್ಧಾರವಾದರಲ್ಲ, ಮುಂದಿನ ಪಿತೃಗಳು ಉದ್ಧಾರವಾಗ್ತಾರಲ್ಲ, ಆ ರೀತಿಯಲ್ಲಿ ಇವರು ಮುಂದೆ ಹಿಂದಿನವರು ಹಾಳು ಮಾಡ್ತಾರೆ, ಮುಂದಿನವರು ಹಾಳು ಮಾಡ್ತಾರೆ. ಅಂದರೆ ಅಂಬಿಕೆಗೆ ಇಂಥ ಕೆಟ್ಟ ಮೊಮ್ಮಗ ಹುಟ್ಟ ಯೋಗ ಇದ್ದಿದ್ದಕ್ಕೆ ಅವತ್ತೇ ಕಣ್ಮುಚ್ಚಿಕೊಳ್ಳ ಬುದ್ಧಿ ಬಂತು ಅಂತ ಅರ್ಥ. ಇದರಿಂದ ದುರ್ಯೋಧನ ಕಲಿ ಅವ್ರು ಭಾರಿ ಪ್ರಬಲವನು, ರುದ್ರಾದಿ ದೇವತೆಗಳ ಮೇಲೆ ತನ್ನ ಪರಾಕ್ರಮ ತೋರಿಸ್ತಾರೆ ಅಂದ ಮೇಲೆ ಅಂಬಿಕೆ ಯಾವ ಲೆಕ್ಕ? ಹೀಗಾಗಿ ಮುಗೀತು. ಅದಕ್ಕೆ ವೇದವ್ಯಾಸ ಒಂದು ವರ್ಷ ವ್ರತ ಮಾಡಿದ್ದಿದ್ರೆ ಕಲಿಗೆ ಎಂಟ್ರಿ ಸಿಗ್ತಿರಲಿಲ್ಲ, ಅದರಿಂದ ಉಳ್ಕೋತಿದ್ದು. ಅವ್ರು ಕೇಳಲಿಲ್ಲ, ಹಾಗಾಯ್ತು. ಇವತ್ತು ಒಂದು ವರ್ಷದ ವ್ರತ ಮಾಡಿ ಅಂತ ಹೇಳ್ತಾರೆ, ನಮ್ಗೆ ಒಂದು ವರ್ಷದ ವ್ರತ ಮಾಡಿ ಅಂತ ಹೇಳಿಲ್ಲ, ಒಂದು ದಿವಸದ ವ್ರತ ಮಾಡಿ 15 ದಿವಸಕ್ಕೊಂದು ಸಾಕು, ಅವಾಗ ಎಂದೂ ಕಲಿ ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ ಆಚಾರ್ಯರು, ಪದ್ಮನಾಭನ ದಿನ ಹರಿ ದಿನ ಅಂತ ಹೇಳಿದರೆ ಅದು ಆಹಾರದಿಂದ ಆರೋಗ್ಯ ಉಳಿಸೋದು ಅಷ್ಟೇ ಅಲ್ಲ, ಮನಃಶುದ್ಧಿ ಮಾಡತಕ್ಕಂಥ ವ್ರತ ಅದು. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ. ಸಂಸ್ಕೃತದಲ್ಲಿ ಪಾಪ ಅಂದಾಗ ಎರಡು ಅರ್ಥ, ಪಾಪಿ ಅಂತ ಅರ್ಥ, ಪಾಪ ಅಂತನೂ ಅರ್ಥ. ಪಾಪಿಗಳಿಂದನೂ ರಕ್ಷಣೆ, ಪಾಪದಿಂದನೂ ರಕ್ಷಣೆ ಬೇಕು ಅಂತಿದ್ರೆ ವೈಷ್ಣವರಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು, ಇಲ್ಲದೆ ಹೋದರೆ ಅದಕ್ಕೆ ಸಂವತ್ಸರ ವ್ರತ ಅಂತ ಅಲ್ಲಿ ಕರೆದರು. ನಮಗೆ ಬೇಕಾಗಿದ್ದು ಪಕ್ಷದ ವ್ರತ ಇತ್ತು. ಅಮ್ಮ ನೋಡಿದ್ಯಾನ ಹೇಳಿದ್ರೆ ಕೇಳಿಲ್ಲ ಅಂತ ಹೇಳಿದಾಗ, ಇನ್ನಾದರೂ ಎರಡನೇ ಸಸಿ ಒಂದು ವ್ರತ ಮಾಡಲಿ ಒಂದು ವರ್ಷ ಅಂತ ಕೇಳಿದ್ರಂತ. ಆ ಕೇಳ ಇಲ್ಲ ಇಲ್ಲ ಈಗಲೇ ಆಗಬೇಕು ಅಮ್ಮ, ನಾನು ಮಾತ್ರ ಯಥಾ ಪ್ರಕಾರ ಉಗ್ರರೂಪನೇ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಆಯಿತು, ಆ ಸಸ್ಯನ ಕರೀತಾರೆ, ಅಂಬಾಲಿಕೆಯನ್ನು ಕರೆದುಬಿಟ್ಟು, ಅಂಬಾಲಿಕೆ ನೀನು ಹೋಗೀಗ, ನಿನ್ನ ಅಕ್ಕ ಮಾಡಿದ ತಪ್ಪನ್ನು ಮಾಡಬೇಡ, ವೇದವ್ಯಾಸನ ಸರಿಯಾಗಿ ನೋಡು, ಭಕ್ತಿಯಿಂದ ಸೇವಿಸು ಅಂತ ಹೇಳಿದಾಗ ಆಯಿತು ಅಂತ ಬರ್ತಾಳೆ. ಭಾರಿ ಗಟ್ಟಿದೈರ್ಯ ಮಾಡಿರ್ತಾಳೆ, ಗಟ್ಟಿಗೊಂಡು ಇಟ್ಕೊಂಡು ಮುಚ್ಕೋಬಾರದು ಅಂತೇಳಿ ವೇದವ್ಯಾಸರ ಉಗ್ರರೂಪವನ್ನೇ ತೋರಿಸ್ತಾರೆ. ಕಣ್ಣು ಮುಚ್ಕೊಳ್ಳೋದಿಲ್ಲ, ಮೈಯೆಲ್ಲ ಬಿಡಿಯಾಗಿ ಭಯಕ್ಕೋಸ್ಕರ ಮೈ ಬಿಡಿಸಿ ಹೋಗಿಬಿಡುತ್ತಂತೆ. ತಕ್ಷಣ ಬರ್ತಾರೆ, ಅಮ್ಮ ನಿನಗೊಬ್ಬ ಮತ್ತೆ ಒಬ್ಬ ಹುಡ್ತಾನೆ ಮಗ, ಅವಳಲ್ಲಿ ಮಗ ಹುಡ್ತಾನೆ, ಆದರೆ ಭಾರಿ ಚೆನ್ನಾಗಿರ್ತಾನೆ, ಮಹಾವೀರ, ತುಂಬ ಯೋಗ್ಯ ಚೇತನ, ಆದರೆ ಅವನು ಮೈಯೆಲ್ಲ ಬೆಳ್ಳಗಿರುತ್ತೆ ಅಂತ ಹೇಳಿಬಿಟ್ಟು. ಅವನು ಪಾಂಡುರಾಜ ಅಂದ್ರೆ ಅವನಿಗೆ ಮೈಯೆಲ್ಲ ಬೆಳ್ಳಗಿರು, ರೋಗ ಅಲ್ಲ ಅದು, ನೆನಪಿರಬೇಕು, ರೋಗವಾಗಿ ಬಂದಿದ್ದಲ್ಲ ಅದು, ಮೈ ಬೆಳ್ಳಗಿರೋದಷ್ಟೇ. ಇಲ್ಲಿ ಫಾರಿನರ್ಸೆಲ್ಲ ಕೆಂಪಿರುತ್ತೆ, ಡಿಸೀಸ್ ಅಲ್ಲ ಅದು, ಇರೋದೇ ಹಾಗೆ. ಆ ರೀತಿ ಪಾಂಡುರಾಜ ಹುಟ್ಟಿ ಬರುತ್ತಾನೆ. ಆತನಲ್ಲೂ ವಾಯುದೇವರ ಆವೇಶ, ಪರಾವಹ ಅಂತಕ್ಕಂಥ ಮರುತ್ತನ ಆವೇಶ, ಅಮೃತನೇ ಹುಟ್ಟಿ ಬರ್ತಾ ಇದ್ದಾನೆ. ಅದು ಮುಗೀತು. ತುಂಬ ದುಃಖ ಆಯ್ತು ಆಕೆಗೆ, ಛೇ ಭಾರಿ ಇದಾಯಿತು ಅಂಥೇಳಿ. ಅಮ್ಮ ನಾನು ಹೇಳಲಿಲ್ಲ, ಇಬ್ಬರು ತಾಯಿ ದೋಷದಿಂದ ಹೀಗಾಗಿದ್ದಾರೆ, ತಪ್ಪಾಯಿತು. ವೇದವ್ಯಾಸರೇ ಹಾಗೆ ಬೇಡ, ಮೊದಲೇ ಸೊಸೆಯನ್ನು ಮತ್ತೆ ಕಳಿಸ್ತೇನೆ, ಈಗ ಒಳ್ಳೆ ಮಗು ಹುಟ್ಟಿಸ್ಬೇಕು ಅಂತ ಕೇಳ್ತಾರೆ. ಅಮ್ಮ ನನ್ನ ಮಾತು ಬದಲಾಯಿಸೋದಿಲ್ಲ, ಅವ್ರು ವೇದವ್ಯಾಸರ ಮಾತು ಅಂದರೆ ವೇದವ್ಯಾಸರ ಮಾತೆ, ನಾನು ಬದಲಾಯಿಸೋದಿಲ್ಲ, ನೀವು ಇನ್ನೊಂದು ವ್ರತ ಮಾಡಲಿ ಮತ್ತೆ, ಇಲ್ಲ ಈಗಲೇ ಆಗಬೇಕು, ಕಳಿಸೋ ಹಾಗಿದ್ರೆ ನಾನು ಮಾತ್ರ ಉಗ್ರರೂಪನೇ ತೋರಿಸ್ತೇನೆ. ತಕ್ಷಣ ಹೋಗ್ತೇವೆ ಸೊಸೆಯನ್ನು, ಹೇಳ್ತಾಳೆ ಅಂಬಿಕಾ, ಎಂಥ ತಪ್ಪು ಮಾಡಿದ್ದೆ ನೋಡು, ನಿನ್ನ ತಂಗಿನ ಹಾಗೆ ಮಾಡಿಬಿಟ್ಟಿದ್ದಾಳೆ, ಅವನು ಕುರುಡ, ಇವನು ಮೈಯನ್ನು ಬಿಡಿಸಿದವರು, ಅಷ್ಟು ಒಳ್ಳೆ ರಾಜನಾಗೋದಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಹೇಳಿದೆ ದೇವಾಪಿಗೆ ತಗ್ದೋಷ ಇತ್ತು, ರಾಜನಾಗಲಿಲ್ಲ, ಕಾಡಿ ಕಳಿಸಿಬಿಟ್ರು. ತಗ್ದೋಷಯುಕ್ತ ದೇವಾಪಿ ಜಗಾಮ ತಪಸೇ ವನಂ. ಇವನಿಗೂ ಈಗ ಚರ್ಮರೋಗ ನಿಜವಾದ ರೋಗ ಅಲ್ಲ ಇದು, ಹಾಗೆ ಕಾಣಿಸ್ತಾ ಇದೆ. ಸತ್ಯವತಿ ನೋಡಬೇಕು, ಎಷ್ಟು ಜನಗಳ ಹಿತೈಷಿ ಅವಳು, ಎಷ್ಟು ಪ್ರಜಾಗಳ ರಕ್ಷಣೆಗೆ ಜವಾಬ್ದಾರಿ ಹೊತ್ತಿದ್ದಾಳೆ ಅಂದರೆ, ರಾಜನಾಗವನು ಯಾವ ದೋಷನೂ ಹೊಂದಿರಬಾರ್ದು, ಪ್ರಜೆಗಳ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ. ಪ್ರಜೆಗಳ ಮನಸ್ಸಿನ ಒಂಥರ ಒಂದು ಊನ ಕಾಣಿಸುತ್ತೆ, ಅದು ಕಾಣಬಾರದು. ಅದಕ್ಕೋಸ್ಕರವಾಗಿ ನಮಗೆ ಇನ್ನೊಬ್ಬ ಮಗ ಬೇಕು ಅಂತ ಕೇಳ್ತಾಳೆ. ಇಲ್ಲಿ ಗಮನಿಸಬೇಕು ನಾವು, ಸತ್ಯವತಿ ಎಷ್ಟು ಯೋಚನೆ ಮಾಡ್ತಾಳೆ ಅಂದರೆ, ದೈಹಿಕವಾಗಿಯೂ ಸರಿಯಾಗಿರೋ ಮಗ ಹುಟ್ಟಬೇಕು, ಬುಡದಲ್ಲಿ ಒಳ್ಳೆಯವನು ಹುಟ್ಟುಬಿಟ್ಟಿದ್ದಾನೆ. ನಾವು ಯೋಚನೆ ಇವತ್ತಿನ ದಿವಸ ದೈಹಿಕವಾಗಿ ಅಲ್ಲ, ಬೌದ್ಧಿಕವಾಗಿ ದೇಶ ನಾಶ ಮಾಡ್ತಕ್ಕಂಥವ್ರು ರಾಜರಾಗ್ತಿದ್ದಾರೆ, ಅಂಥವ್ರು ಆಳ್ತಿದ್ದಾರೆ ಅಂತ ತಿಳ್ಕೊಂಡ್ರೆ, ಸತ್ಯವತಿ ಒಬ್ಬ ಹೆಂಗಸಾಗಿ ಮಾಡಿದ ಕೆಲಸವನ್ನು ಇಡೀ ಜನ ಮಾಡೋಕ್ಕಾಗ್ತಾ ಇಲ್ಲಿರ್ತೀವಿ ದಿವಸ. ಇಡೀ ಜನತೆ ದಾರಿ ತಪ್ಪುತ್ತಿದ್ದಾರೆ, ಯಾವುದೋ ಕಾರಣಕ್ಕೆ ತಮ್ಮ ವ್ಯಕ್ತಿತ್ವನೇ ಮಾರ್ಕೊಂಡ್ಬಿಡ್ತಾರೆ. ದುಷ್ಟ ವ್ಯಕ್ತಿಗಳನ್ನು ಮೇಲ್ಕೊಡಿಸೋದಕ್ಕೆ ಪರಿಣಾಮ ಬಂದಾಗ ಏನಾಗಬಹುದು ಯೋಚನೆ ಮಾಡಬಹುದು. ಸತ್ಯವತಿ ಲೋಕಮಾನ್ಯಳಾಗಲಿಕ್ಕೆ ಕಾರಣ ಆಕೆಯದು ಇದೇ ಇದೆ, ಆದರೆ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಿದೆ, ಸಂತತಿ ಬೇಕು ಅಂತಲೇ ಇದೆ. ಮೊದಲನೇ ಸತಿ ಮತ್ತೆ ಹೋಗುವಂತ ಕಳಿಸಿದಾಗಿ ಎಷ್ಟು ಗಾಬರಿಯಾಗಿತ್ತು ಅಂಬಿಕೆಗೆ ಅಂತ ಕೇಳಿದರೆ, ಈಗ ಮೊದಲು ಹೋಗಿ ಕಣ್ಣು ಮುಚ್ಚಿದೆ, ಈಗ ಹೋಗ್ಲಕ್ಕೆ ತಯಾರಿಲ್ಲ ಅವಳು. ಅತ್ತೆ ಬೈತಾಳೆ, ಏನು ಮಾಡಬೇಕಾಗ, ದಾಸಿನ ಕರೀತಾಳೆ. ಕರೆದು, ನೋಡು ನೀನು ನನ್ನ ವೇಷ ಹಾಕಿಬಿಡ್ತೇನೆ, ನೀನು ವೇದವ್ಯಾಸರ ಹತ್ರ ಹೋಗಬೇಕು, ನನ್ನ ಪರವಾಗಿ ಹೋಗಬೇಕು ಅಂತ ಹೇಳಿದ. ಒಪ್ಕೊಂಡ್ಬಿಟ್ಲಂತ ದಾಸಿಯವಳು. ಒಪ್ಕೊಂಡ ತಕ್ಷಣ ಏನು ಮಾಡಿರ್ಲಿ ಗೊತ್ತಾ, ಅವಳು ತನ್ನ ವೇಷಭೂಷಣನ ಕೊಟ್ಟು ಬಿಡ್ತಾಳೆ, ಅಲಂಕಾರ ಮಾಡ್ತಾಳೆ ಅವಳಿಗೆ. ಏನು ಭಾಗ್ಯ, ವೇದವ್ಯಾಸರ ಹತ್ರ ಹೋಗ್ತೀನಿ ಎಂದಿದ್ದಕ್ಕೆ ಅವಳು ರಾಣಿ ಕಂಡ ಕಾಣ್ತಿದ್ದಾಳೆ ಈಗಾಗಲೇ. ಅಂದರೆ ಯಾರು ವೇದವ್ಯಾಸರ ಹತ್ರ ಹೋಗ್ತೀವಿ ಅಂತಾರೋ ಅವ್ರು ರಾಜವೈಭವ ಬರುತ್ತೆ ಅಂತ ಅರ್ಥ. ದಾಸಿಗೆ ರಾಜವೈಭವ ಬಂತು, ಖುಷಿನೋ ಖುಷಿ, ಪೀತಾಂಬರ ಏನು ಅವಳಿಗೆ, ಮೈತುಂಬ ಆಭರಣಗಳೇನು, ಖುಷಿಯಿಂದ ಹೊರಟೇ ಬಿಡ್ತಾಳೆ. ಇದು ಹೆಂಗಸರ ಅರ್ಥ ಮಾಡ್ಕೋಬೇಕು, ನಮಗೆ ಎಂಥ ಆಭರಣಕ್ಕಿಂತ ವೇದವ್ಯಾಸರ ಶಾಸ್ತ್ರ ಕೇಳೋದು ಆಭರಣ ಅಂತ ಹೇಳಿದ್ದಾರೆ. ಅದಕ್ಕೆ ಜಗನ್ನಾಥದಾಸರು ತಮ್ಮ ಕೃತಿಗೆ ತತ್ವ ಸುವಾಲಿ ಅಂತ ಹೆಸರಿಟ್ಟಿದ್ದಾರೆ. ಸುವಾಲಿ ಅಂದ್ರೆ ಏನು ಗೊತ್ತಾ, ವಾಲಿ ಅಂದರೆ ಓಲೆ, ಸುವಾಲಿ. ಇವತ್ತು ಯಾವ ಅಲಂಕಾರನೂ ಕೂಡ ದೊಡ್ಡ ಅಲಂಕಾರ ಕೊಡೋದಿಲ್ಲ, ತತ್ವಶಾಸ್ತ್ರ ಶ್ರವಣ ಮಾಡ್ತಾರಲ್ಲ ಅದು ನಿಜವಾದ ವಾಲಿ ಅಂತ ಹೇಳಿದ್ದಾರೆ, ತತ್ವ ಸುವಾಲಿ. ಆಕೆ ತಕ್ಷಣ ಹೊರಟ್ಲು, ವೇದವ್ಯಾಸರ ಹತ್ರ ಹೋದ್ಲು, ಭಕ್ತಿಯಿಂದ ಸೇವೆ ಮಾಡ್ತಾಳೆ, ಭಕ್ತಿಯಿಂದ ಸೇವೆ ಮಾಡಿದ್ರು, ಕಣ್ಣು ಮುಚ್ಚೋದೆಲ್ಲ ಏನೂ ಮಾಡೋದೇ ಇಲ್ಲ. ತಕ್ಷಣ ಬರ್ತಾರೆ ವೇದವ್ಯಾಸರು, ಅಮ್ಮ ಈ ಸತ್ಯ ಒಳ್ಳೆ ಮಗ ಹುಡ್ತಾನೆ ಇವನಿಗೆ, ಭಾರಿ ಗುಣವಂತ, ದೇಹದಲ್ಲಿ ಯಾವ ದೋಷಗಳು ಇಲ್ಲ. ಆಕೆಗೆ ಎಷ್ಟು ಆನಂದ ಆಗುತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಮ್ಮ ಹುಷಾರು, ಅವನು ಕ್ಷತ್ರಿಯನೇ ಅಲ್ಲ ಅಂತ ಹೇಳಿಬಿಡ್ತಾನೆ, ಅವನು ಕ್ಷತ್ರಿಯನೇ ಅಲ್ಲ, ಅವನು ಹುಟ್ಟೋದು ದಾಸಿಪುತ್ರ ಅಂತ ಹೇಳಿದರಂತೆ. ಈ ವೇದವ್ಯಾಸರು ಎಂಥ ಜ್ಞಾನ ಗೊತ್ತಾಯ್ತಲ್ಲ ಅವರಿಗೀಗ, ದಾಸಿಪುತ್ರ. ಅಯ್ಯೋ ವೇದವ್ಯಾಸ ಎಂಥ ಗತಿ ಆಯ್ತಲ್ಲ, ಹಾಗಿದ್ರೆ ಇನ್ನೊಂದು ಹೋಗಬೇಕು ಅಂದ್ರಂತೆ. ತಕ್ಷಣ ವೇದವ್ಯಾಸರು ನೈಚ್ಛತ್ ಸಮಭೂತ ಅದೃಶ್ಯ, ಇಷ್ಟಪಡದೆ ಮಾಯಾಗ ಹೋಗೇ ಬಿಟ್ರಂತೆ ಅವರಲ್ಲಿಂದ. ಈಗ ನೋಡ್ತಾಳೆ ಏನು ಮಾಡಬೇಕಾಗ, ಹುಟ್ಟಿದ್ದಾರು ಸಾಕ್ಷಾತ್ ಯಮದೇವರು ಹುಟ್ಟುತ್ತಾರೆ, ವಿದುರನಾಗಿ ಹುಟ್ಟುತ್ತಾ ಇದ್ದಾರೆ, ಅದು ದೊಡ್ಡ ಹಿನ್ನೆಲೆ. ಅದಕ್ಕೆ ಹಿಂದೆ ನೋಡಿದ್ದೇವೆ, ಮೊದಲನೇದಾಗಿ ದೇವಾಪಿ, ಆಮೇಲೆ ಬಾಲ್ಯಿಕ, ಆಮೇಲೆ ಶಂತನು, ಮೂರನೇವನೇ ಭಾರಿ ಶ್ರೇಷ್ಠನಾಗಿದ್ದು. ದೇವಾಪಿ ಒಬ್ಬ ರಾಜ ಅಷ್ಟೆ, ಬಾಲ್ಯಿಕ ರಾಜ ಸಾಕ್ಷಾತ್ ಪ್ರಹ್ಲಾದ ರಾಜನ ಅವತಾರ, ಆದರೆ ಶಂತನು ವರುಣದೇವರ ಅವತಾರ, ಕೊನೆಯ ಮಗನೇ ಭಾರಿ ಶ್ರೇಷ್ಠನಾದ, ಇಲ್ಲೂ ಕೊನೆಯ ಮಗನೇ ಭಾರಿ ಶ್ರೇಷ್ಠನಾದ. ಆದರೆ ವ್ಯತ್ಯಾಸ ಏನು ಗೊತ್ತಾ, ಇಲ್ಲಿ ಹುಟ್ಟಿದ್ದು ಕ್ಷತ್ರಿಯನಾಗಿ ಅಲ್ಲ ಶೂದ್ರನಾಗಿ ಹುಟ್ಟಿದ್ದಾನೆ, ಆಗ ರಾಜ್ಯಕ್ಕೆ ಅರ್ಹತೆ ಬರಲೇ ಇಲ್ಲ. ಯಮದೇವರು ಹಾಗೆ ಯಾಕೆ ಹುಟ್ಟಿದ್ರು ಅಂದರೆ ಕಾರಣ ಹೇಳ್ತಾರೆ, ಸ್ವರೂಪದಲ್ಲಿ ಪರಾಭವ ಮರುತ್ತು, ಯಮದೇವರು ಭಾರಿ ಮೇಲಿದ್ದಾರೆ. ಅನಂತರ ಪಾಂಡವರ ಆತಂತೂ ಗಂಧರ್ವ ರಾಜ ಅಷ್ಟೇನೆ, ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಧ. ಇಂಥ ಯಮದೇವರು ಯಾತಕ್ಕಾಗಿ ಹುಟ್ಟಿದ್ರು, ಇಷ್ಟಪಟ್ಟು ಹುಟ್ಟಿದ್ರು ಅಂತ ಹೇಳ್ತಾರೆ, ಇಷ್ಟಪಟ್ಟೆ ಹುಟ್ಟಿದರಂತವ್ರು. ಅದು ಕಥೆ ಹೇಳ್ತಾರೆ, ಒಬ್ಬ ಮಾಂಡವ್ಯರಂತೂ ಮುನಿಗಳಿದ್ರು, ಅವ್ರು ಮಹಾ ತಪಸ್ವಿಗಳು, ಒಳ್ಳೆ ತಪಸ್ಸೆ ಮಾಡಿದರು. ಬರೀ ವಿಚಿತ್ರವಾಗಿ ಅವ್ರ ಬುದ್ಧಿಗೆ ಏನೋ ಯೋಚನೆ ಬಂತು, ವಶಿಷ್ಠರ ಸಾಮ್ಯ ಬೇಕು ಅಂತ ಅನಿಸ್ತು. ತಕ್ಷಣ ದೊಡ್ಡ ತಪಸ್ಸು ಮಾಡಿ ವಶಿಷ್ಠರ ಸಾಮ್ಯ ಬೇಕು ಅಂತ ಹಠ ಹಿಡಿದರು. ಆಗ ದೇವತೆಗಳು ನೋಡಿದರು, ವಶಿಷ್ಠರಾಗೋ ಯೋಗ್ಯತೆ ಇವರಿಗಿಲ್ಲ, ತಪಸ್ಸತ್ತು ಮಾಡಿಬಿಟ್ಟಿದ್ದಾರೆ. ಅಯೋಗ್ಯ ಬಿಚ್ಛನ್ ಪುರುಷ ಪತತ್ತೇವ ನ ಸಂಶಯ. ಮೊದಲನೇ ಅಧ್ಯಾಯ ಪೂರ್ತಿ ಶಾಸ್ತ್ರಾರ್ಥ ನಿರ್ಣಯ, ಇನ್ನೆಲ್ಲ ಅಪ್ಲೈ ಮಾಡ್ಕೊತಾ ಹೋಗ್ಬೇಕು, ಎಲ್ಲೆಲ್ಲಿ ಸೇರಿಸ್ಬೇಕು ಅಂತೇಳಿ. ಅವರು ಅಯೋಗ್ಯ ಬಿಚ್ಛನ್ ಪುರುಷ, ಏನು ಮಾಡಬೇಕಾಗ, ತಕ್ಷಣ ದೇವತೆಗಳು ತಪಸ್ಸನ್ನು ಕೆಡಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹೆಚ್ಚಿನ ತಪಸ್ಸು ಫಲ ಕೊಡೋದಿಲ್ಲ, ಅಯೋಗ್ಯ ತಪಸ್ಸು ಫಲ ಕೊಡೋದಿಲ್ಲ, ಇರೋವರೆಗೂ ಅವ್ರ ಬುದ್ಧಿ ಸರಿ ಹೋಗೋದಿಲ್ಲ, ಅದು ಹೊರಗೆ ಹೋಗಲೇಬೇಕು. ಅವ್ರಲ್ಲಿ ಹೆಚ್ಚು ವಿಷತಿಂದ ವಾಂತಿ ಮಾಡಿಸ್ಬೇಕಲ್ಲ, ಹಾಗೆ ಅಧಿಕ ಪುಣ್ಯದ ರೀತಿನೇ ಹಾಗೆ. ಏಧಮಾನ ದುಡಿತೇವ ಹರೇರ್ ನಾಮಹಿ ವೈದಿಕಂ ಅಂತ ಕರೆದಿದ್ದಾರೆ ಆಚಾರ್ಯರು. ಯೋಚನೆ ಮಾಡಿಬಿಟ್ಟು ಆ ಮಾಂಡವ್ಯರಿಗೆ ಆ ಹೆಚ್ಚಿನ ಪುಣ್ಯ ಹೋಗಬೇಕೀಗ. ಆ ಊರಲ್ಲಿ ಒಬ್ಬ ರಾಜ, ರಾಜನ ಮನೆಯಲ್ಲಿ ಅಪಾರವಾದ ಭಂಡಾರ, ಕಳ್ಳರು ಬಂದರು ಅಂತ ಕದ್ದು ಬಿಟ್ರು, ಕದ್ದು ಓಡ್ತಾ ಓಡ್ತಾ ಬಂದರು, ಹಿಂದೆ ರಾಜಭಟ್ರು ಅಡ್ಸ್ಕೊಂಡು ಬಂದರು. ಆ ಕಳ್ಳರಿಗೆ ಭಾರಿ ಭಯ ಆಯಿತು, ಮಾಂಡವ್ಯರ ಆಶ್ರಮಕ್ಕೆ ಬಂದರು, ತಪಸ್ ಮಾಡ್ತಿದ್ರಲ್ಲ ಕದ್ದು ಮಾಲಲ್ಲ ಅವ್ರ ಮುಂದೆ ಹಾಕಿದರು, ಅಲ್ಲೇ ಬಚ್ಚಿಟ್ಕೊಂಡ್ಬಿಟ್ರು. ರಾಜಭಟ್ರು ಬಂದರು, ನೋಡಿದ್ರು ಆ ಮುನಿ ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ರು, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯವರಿಗೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಭಾಭವ ವಚನ ಬುದ್ಧಿ ತದಾ ಯೋಗ ಮವಾಪ್ಸಿಸಿ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಕೂತ್ಬಿಟ್ಟಿದ್ದಾರೆ ಅವರಿಗೆ, ಏನು ಮಾಡಿ ಎಚ್ಚರಣೆ ಇಲ್ಲ ಅವರಿಗೆ. ತಂದಿಟ್ಟರು, ಅವ್ರು ಮಾತಾಡಿಸಿದ್ರು ಮಾತಾಡಲಿಲ್ಲ, ಹುಡುಕಿದ್ರು ಕಾಡ್ರೆಲ್ಲ ಸಿಕ್ಕರು, ಹಿಡ್ಕೊಂಡು ಬಂದರು, ಮಾಡಿಲ್ಲೇ ಇದೆ. ಋಷಿನೇನು ತಿಳ್ಕೊಂಡ್ರು ಗೊತ್ತಾ, ಅವರು ಇವರೆಲ್ಲ ಕಾಡ್ರು, ಕಾಡ್ರ ಮುಖಂಡ ಅಂತ ತಿಳ್ಕೊಂಡ್ಬಿಟ್ರು, ಕಾಡ್ರ ಮುಖಂಡರಾಗಿಬಿಟ್ರು ಪಾಪ. ಯಾತಕ್ಕೆ ಸೋತ್ತವರ ಪದವಿ ಅಪೇಕ್ಷೆ ಪಟ್ಟಿದ್ದಕ್ಕೆ ಅದು ಅನಾಹುತ ಇದು. ಅಂತ ತಕ್ಷಣ ಎಳ್ಕೊಂಡು ಹೋದರು, ರಾಜರ ಮುಂದೆ ಹೇಳಿದರು, ಇವತ್ತಿನ ರಾಜಕೀಯ ವ್ಯವಸ್ಥೆ ಆದರೆ ಆ ಶತ್ರು ಕೇಸ್ ಡಿಸೈಡ್ ಆಗೋದಿಲ್ಲ, ಎಷ್ಟೋ ಕೇಸ್ಗಳು ನಡೀತಾ ಇದೆ. ಇವತ್ತಿನ ದಿವಸ ಮಧ್ಯರಾತ್ರಿ ತೀರ್ಪು ಕೊಡ್ತಂತ ರಾಜ ನೆನಪಿರು, ಮಧ್ಯರಾತ್ರಿ ತೀರ್ಪು ಕೊಡ್ತಾನೆ. ಇವತ್ತು ಇಲ್ಲಾದರೂ ಉಂಟಾ, ಎಷ್ಟು ಫಾಸ್ಟ್ ಡಿಸಿಷನ್ ತಗೋತಿದ್ರು ಅವರು, ಎಲ್ಲರೂ ಶುಲ್ಕ ಹಾಕ್ಸಿ ಅಂತ ಹೇಳಿಬಿಟ್ರಂತೆ. ಅಂತ ವ್ಯವಸ್ಥೆ ಇದ್ದಿದ್ದಕ್ಕೆ ಕಳ್ಳರು ಹೆದರು ಸಾಯ್ತಿದ್ರು ಆಗಿನ ಕಾಲಕ್ಕೆ. ಈ ಕಳ್ಳತನ ಮಾಡಿ ಸುಖವಾಗಿ ಬದುಕ್ತೇವೆ ಅಂತ ಆಗಿಬಿಟ್ಟಿದೆ. ಕಾಳು ಯಾವಾದರೂ ಇವತ್ತು ಕೋರ್ಟ್ ಕೇಸ್ ಹಾಕಿಬಿಟ್ರೆ ಇವರು ಸಾಯವರೆಗೂ ರಿಸಲ್ಟ್ ಬರೆದ ನೋಡ್ಕೋತಾರಂತ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕಾಗಿ ಇಮ್ಮಿಡಿಯೇಟ್ ಹೇಳ್ತಾರೆ ಎಲ್ಲರೂ ಶುಲ್ಕ ಹಾಕಿ ಅಂತ ಹೇಳಿಬಿಟ್ಟು ರಾಜ್ಬಿಟ್ಟು ಶುಲ್ಕ ಹಾಕಿಬಿಟ್ರೆ ಎಲ್ಲರನ್ನೂ ಕೂಡ ಮರುದಿವಸ ಬೆಳಿಗ್ಗೆ ನೋಡ್ತಾರೆ ಶೂಲ ಅಂದರೆ ಇದು ಹ್ಯಾಂಗ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ, ಕತ್ತಿನೊಳಗಿಂದ ಚುಚ್ಚಿ ಕೊಲ್ಲಬೇಕು ಎಲ್ಲರನ್ನು ಕೂಡ. ಮೊದಲು ನೋಡ್ತಾರೆ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ, ಇವ್ರು ಮಾತ್ರ ಸತ್ತಿಲ್ಲ. ಅವ್ರು ಬಂದು ಹೇಳ್ತಾರೆ ರಾಜ ಎಲ್ಲರೂ ಸತ್ತೋಗಿದ್ದಾರೆ, ಆ ಕಳ್ಳರ ಮುಖಂಡ ಮಾತ್ರ ಸತ್ತಿಲ್ಲ, ಕಳ್ಳರ ಮುಖಂಡ ಕೂತಿದ್ದಾರೆ ಮನೆಗಳು, ಏನು ಮಾಡಬೇಕು. ರಾಜ ತಾನೇ ಬರ್ತಾನೆ ಏನು ಆಶ್ಚರ್ಯ ಅಂತ ನೋಡಿದರೆ ಸಿಕ್ಕಾಕೊಂಡಿದ್ದ ಹಾಗೆ ಕೂತ್ಬಿಟ್ಟಿದ್ದಾರೆ. ತಪಸ್ಮಾರ್ಥ ಕೂತ ಇನ್ನೂ ಎಚ್ಚರಾಗಿಲ್ಲ ಅವರಿಗೆ. ಆಗ ಅವ್ರು ಇಡಿಸಿ ಎಚ್ಚರ ಬರೋವರೆಗೆ ಕಾಯ್ತಾರೆ, ನೋಡ್ತಾರೆ, ಕಂಡು ಬಿಡ್ತಾರೆ ಶೂಲ ಎಲ್ಲ ನೋಡ್ತಾರೆ ಏನು ಅಂತ ಕೇಳ್ತಾರೆ. ಎಲ್ಲ ಕಥೆ ಹೇಳ್ತಾನೆ ರಾಜ, ಸ್ವಾಮಿ ದೊಡ್ಡ ತಪ್ಪಾಗಿದೆ ನಮ್ಮಿಂದ, ನಾನು ರಾಜಭಟ್ರು ಮಾಡಿದ ತಪ್ಪಿದು, ನಿಮ್ಮನ್ನು ಏನೋ ತಿಳ್ಕೊಂಡು ಶಿಕ್ಷೆ ಹಾಕಿ ಕೊಟ್ಟಾಗಿದೆ, ನಾನು ಕ್ಷಮಿಸಬೇಕು ನೀವು. ಅವ್ರು ನೋಡಿದ್ರೆ ಆಯ್ತು ಬಿಡು, ಎಲ್ಲ ತೆಗೆದುಬಿಡಿ ಹೋಗ್ತೇನೆ ಅಂತ ಹೇಳ್ತಾರೆ. ಎಲ್ಲ ತೆಗೆದ್ರಂತೆ, ಚುಚ್ಕೊಂಡಿತ್ತಲ್ಲ ತೆಗಲಕ್ಕೆ ಹೋದ ಮುರ್ಕೊಂಡ್ಬಿಡುತ್ತೆ ಹಾಗೆ, ಒಳಗೆ ಅಲ್ಲೇ ಉಳ್ಕೊಂಡ್ಬಿಡು. ಆಣಿ ಅಂದ್ರೆ ತುದಿ, ತುದಿ ಅಲ್ಲೇ ಉಳ್ಕೊಂಡಿದ್ದಕ್ಕೆ ಅವ್ರು ಅಂದ್ರಂತೆ ಪರವಾಗಿಲ್ಲ ಬಿಡು ಹಾಗೆ ಇರ್ತೀನಿ ಅಂತ ಹೋಗಿಬಿಟ್ರಂತೆ. ಅಡಿಮಾಂಡವರು ಅಂತ ಹೆಸರಾಯ್ತು ಅವ್ರಿಗೆ ಅವತ್ತಿನಿಂದ. ಎಲ್ಲಿಗೆ ಹೋದ್ರು ಗೊತ್ತವರು, ಸೀದಾ ಯಮಲೋಕಕ್ಕೆ ಹೋದ್ರು. ಯಮದೇವರು ಕರೆದ್ರೆ ಇವರು ಋಷಿಗಳಿಗೆ ಭಾರಿ ಗೌರವ ಕೊಟ್ಟರು. ಏನು ವಿಷಯ ಅಂತ ಕೇಳಿದರೆ, ಯಮದೇವರೇ ಯಾವ ನ್ಯಾಯ ಇದು? ನಾನು ಜೀವದಲ್ಲಿ ಒಂದೂ ತಪ್ಪು ಮಾಡಿಲ್ಲ, ನನಗೆ ಆತಕ್ಕೆ ಶಿಕ್ಷೆ ಅಂತ ಕೇಳ್ತಾರೆ. ನನಗೆ ಆತಕ್ಕಿಂತ ಶೂಲಾರೋಪಣೆಯ ಶಿಕ್ಷೆ ಅಂತಷ್ಟೇ ಯಮದೇವರು ಹೇಳ್ತಾರೆ. ಮಾಂಡವ್ಯರೇ ಹಾಗೆ ಹೇಳಿಬಾರ್ದು, ಒಂದು ತಪ್ಪು ಮಾಡಿದ್ದೀರೇ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಹೇಳಿಬಿಡ್ತಾರೆ. ಏನು ತಪ್ಪು ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಮಗುವಾಗಿದ್ದಾಗ ಒಂದು ಮಕ್ಷಿಕ ನೊಣವನ್ನು ಚುಚ್ಚಿ ಕೊಂದ್ರಿ, ಅದಕ್ಕೆ ಇವು ಶಿಕ್ಷೆ ಅಂತ ಹೇಳಿದರೆ. ಈಗ ನಮಗೆ ಗಾಬರಿ ಆಗುತ್ತೆ, ಒಂದು ನೊಣ ಕೊಂದಿದ್ದಕ್ಕೆ ಇಷ್ಟು, ಎಷ್ಟೆಷ್ಟು ಕೆಲಸ ಮಾಡಿದ್ದು ಅರ್ಥ ಮಾಡ್ಕೊಂಡ್ಬಿಟ್ರೆ ಗಾಬರಿ ಆಗಿಬಿಡ್ಬೇಕು ನಮಗೆ. ಅದಕ್ಕೆ ಶಿಕ್ಷೆ ಕೊಟ್ಟಿವೆ ಅಂತ ಅಷ್ಟು ಅವ್ರು ಹೇಳ್ತಾರೆ. ಯಮದೇವರೇ ಇದು ನ್ಯಾಯ ಅಲ್ಲ, ಇದು ನಾನು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದು ನೀವೇ ಹೇಳ್ತೀರಿ, ಶಾಸ್ತ್ರ ಹೇಳುತ್ತೆ, ಭಾಳ ಸೂಕ್ಷ್ಮ ವಿಚಾರ ಹೇಳ್ತಾರೆ ಅಲ್ಲಿ. 12 ವರ್ಷದವರೆಗೂ ಕೂಡ ಅವರು ಮಾಡಿದ ತಪ್ಪು ಅವರಿಗಲ್ಲ, ಅವ್ರ ತಂದೆ ತಾಯಿಗೆ ಅಂತ ಹೇಳ್ತಾರೆ. 12 ವರ್ಷ ಬಂದಮೇಲೆ ನಮ್ಮ ವೋಟಿಂಗ್ ಮೆಜಾರಿಟಿ ಬೇರೆ, ಪುಣ್ಯ ಪಾಪದ ಮೆಜಾರಿಟಿ ಬೇರೆ. 12 ತುಂಬಿದ ಮೇಲೆ ಪಾಪ ಪುಣ್ಯದ ವ್ಯವಸ್ಥೆ ಬರುತ್ತೆ ಅಂತ ಶಾಸ್ತ್ರದಲ್ಲಿದೆ. ನಾನು ಚಿಕ್ಕ ಮಗುವಾಗಿದ್ದಾಗ ಮಾಡಿದ ತಪ್ಪಿಗೆ ನಾನು ಹೊಣೆಗಾರನಲ್ಲ, ನನಗೆ ಶಿಕ್ಷೆ ಕೊಡಬಾರದು. ನಿಮ್ಮದು ಶೂದ್ರ ನ್ಯಾಯ ಅಂತ ಹೇಳ್ತಾರೆ, ನಿಮ್ಮದು ಬ್ರಾಹ್ಮಣ ನ್ಯಾಯ ಅಲ್ಲ, ರಾಜನ್ಯಾಯ ಅಲ್ಲ, ತಪ್ಪು ಮಾಡಿದ್ದೀರಿ, ಅದಕ್ಕೋಸ್ಕರ ಶೂದ್ರನಾಗಿ ಹುಟ್ಟಿದ ಶಾಪ. ಯಮದೇವರು ಶಾಪ ಕೊಟ್ಬಿಟ್ರು. ಯಮದೇವರು ಯಾತಕ್ಕೆ ನಿಜವಾಗ್ಲೂ ಕೂಡ ಯಮದೇವರು ಕೊಟ್ಟ ಕಾರಣ ಅದಲ್ಲ, ಅದು ಕೊಡದಿದ್ದ ಉದ್ದೇಶ ಇವರು ರೇಗಿಸ್ಬೇಕು ಮುನಿಗಳನ್ನು, ಶಾಪ ತಗೋಬೇಕು ಅಂತಲೇ ಹಾಗೆ ಮಾಡ್ತಾರೆ. ಶಾಪ ತಗೊಂಡು ಶೂದ್ರನಾಗಿ ಹುಟ್ಟಬೇಕು, ಮುಂದೆ ಕೃಷ್ಣನ ಮನೆ ಬರ್ತಾರೆ ಅಂತ ವ್ಯಕ್ತಿ ಆಗಬೇಕು ಅನ್ಕೊಂಡಿದ್ದಾರೆ. ಮುಂದೆ ಅವರು ಕೃಷ್ಣ ಮನೆ ಬರ್ತಕ್ಕಂಥ ವ್ಯಕ್ತಿ ಆಗಬೇಕು ಅಂತೇಳಿ ಹಠದಿಂದ ಶೂದ್ರರಾದರಂತವ್ರು. ಇಲ್ಲಿ ಒಂದು ಸೂಕ್ಷ್ಮ ವಿಚಯ, ಕೆಲವರಿಗೆ ಸಂಶಯ ಬಂದಿರುತ್ತೆ, ಹೇಗಾಗಿದೆ ನೀವು 12 ಅಂತೀರಿ, ಶಾಸ್ತ್ರದಲ್ಲಿ ಆಗಿಲ್ವಲ್ಲ, ಆ ಚತುರ್ದಶ ವರ್ಷ ಆಗ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಮಹಾಭಾರತ ಹೇಳುತ್ತೆ, ಮುನಿಗಳು ಹೇಳಿದ್ರಂತೆ ಇನ್ನು ಮೇಲೆ ಕಾನೂನು ಬದಲಾಯಿಸ್ತೇನೆ ಅಂತ ಹೇಳ್ತಾರೆ ಅವರು. ಇನ್ನು ಮೇಲೆ 12 ಕೂಡ ಆಗಬಾರದು, 14ರವರೆಗೆ ಮಕ್ಕಳಿಗೆ ಪಾಪ ಪುಣ್ಯ ಬರಲೆಕ್ಕ ಇಲ್ಲ, ಅದೆಲ್ಲ ಅವ್ರ ತಂದೆ ತಾಯಿ ಬರಬೇಕು ಅಂತ ಹೇಳಿಬಿಡ್ತಾರೆ. ಈಗ ತಂದೆ ತಾಯಿಗಳು ಎಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ಗೊತ್ತಾ? ಈಗ 8 ವರ್ಷದ ಹುಡುಗ ಏಕಾದಶಿ ಉಪವಾಸ ಮಾಡೋದಿಲ್ಲ, ಪಾಪ ಅಪ್ಪ ಮನೆಗೆ ಅವ್ರು ಏನೋ ತಪ್ಪು ಮಾಡ್ತಾರೆ, ಎಲ್ಲ ಅಪ್ಪ ಮನೆ ಪಾಪಗಳೆಲ್ಲ ಕೂಡ. ಪ್ರೈಮರಿ ಸ್ಕೂಲಲ್ಲಿ ಹಾಗೇನೆ, ಹುಡುಗ ತಪ್ಪು ಮಾಡಿದ್ರೆ ಆ ಪೇರೆಂಟ್ಸ್ ಕರ್ಕೊಂಬಂತ ಹೇಳ್ತಾರೆ. MSc ಓದಿದ್ರೆ ಪೇರೆಂಟ್ಸ್ ಕರ್ಕೊಂಬಂತ ಹೇಳೋದಿಲ್ಲ, ಡೈರೆಕ್ಟ್ ಹೊಡಿತಾರೆ. ಯಾಕೆ ದೊಡ್ಡ ಮೆಚ್ಯೂರಿಟಿ ಬಂದಿದೆ ಆಗಲೇ ಅವರಿಗೆ, ಇವ್ರಿಗೆ ಬಂದಿಲ್ಲ. ಇದು ಅರ್ಥ ಮಾಡಿಕೊಂಡು ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳು ಆಮೇಲೆ ಬೇಕಾದ್ರೆ ಹೇಗಾಚೆ ಊಟ ಮಾಡ್ಕೊಂಡು ಹೋಗಲಿ, 14ರವರೆಗೂ ಊಟ ಮಾಡಬಾರ್ದು ಅವರು, ಉಪವಾಸ ಮಾಡಬೇಕು ಅವ್ರಿಗೆ. ಪುಣ್ಯ ನಮಗೆ ಬರ್ತದಲ್ಲ, ಬಿಟ್ಟರೆ ಪಾಪ ಅವ್ರಿಗೆ ಬರ್ತದೆ, ಯೋಚನೆ ಇಲ್ಲ. ಮಕ್ಕಳ ಮೇಲೆ ಯಾರು ಹಾಗಂತಾರ, ಅದಕ್ಕೆ ಆಮೇಲೂ ಬಿಡಬಾರ್ದು. ಆಮೇಲೂ ಅವರೇ ಯಥಾಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ಬದುಕಬೇಕು ಅಂತ ದಾರಿ ತಪ್ಪಬಾರ್ದು. ಇದು ಯಾತಕ್ಕೆ ಈ ವಿಮೆ ಮಾಡಿದ್ದಾರೆ ಗೊತ್ತೇನೋ? ತಂದೆ ತಾಯಿಗಳಿಗೆ ಪಾಪ ಪುಣ್ಯ ಮಕ್ಕಳಿಗಿಲ್ಲ ಅಂತ ಯಾತಕ್ಕೆ ಮಾಡಿದ್ದಾರೆ ಅಂದರೆ, ತಂದೆ ತಾಯಿಗಳು ಎಚ್ಚರಿಕೆಯಿಂದ ಮಕ್ಕಳನ್ನ ಬೆಳೆಸಲಿ ಅಂತ ಮಾಡಿರೋ ವ್ಯವಸ್ಥೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಆಗ ಶಿಕ್ಷಣ, ಮುಂದೆ ಅದು ಅನುಷ್ಠಾನ. ಇವತ್ತು ಅದು ಹೋಯ್ತಲ್ಲ, ಧರ್ಮ ಹೋಗೋದು ಯಾವ ಲೆವೆಲ್ನಲ್ಲಿ ಗೊತ್ತಾ? ಇವತ್ತು ನಮ್ಮ ಕ್ರಿಯಾ ಕಾಲದಲ್ಲಿ ಧರ್ಮ ಹೋಗಿರೋದು ಆಗಲೇನೆ. ಹಿಂದಿನ ಕಾಲದ ಪ್ರೈಮರಿ ಸ್ಕೂಲಲ್ಲಿ ಪುರಂದ್ರದಾಸರ ದೇವರಾಮ ಇರ್ತಿದ್ದು, ಕನಕದಾಸರ ಕೃತಿಗಳು ಇರ್ತಿದ್ದು, ಒಳ್ಳೆ ಸಂಸ್ಕಾರ ಬರ್ತಿತ್ತು, ಪುರಾಣದ ಕಥೆ ಹಾಕ್ತಿದ್ರು, ಒಳ್ಳೆ ಸಂಸ್ಕಾರ ಬರ್ತಿತ್ತು, ಎಲ್ಲ ತೆಗೆದುಬಿಟ್ಟಿದ್ದಾರೆ ಈಗ. ಆ ದಸ ಈ ಇಲಿ ಅಷ್ಟೇ ಇರೋದೆಲ್ಲ ಈಗ. ಇದರಿಂದಾಗಿ ಅಲ್ಲಿ ಎಲ್ಲೆಲ್ಲೂ ಸಂಸ್ಕಾರ ಬರೋದಿಲ್ಲ ಅವರಿಗೆ. ಮನೆಯಲ್ಲಿ ಮೊದಲೇ ಸಂಸ್ಕಾರ ಇಲ್ಲ, ಎಲ್ಲಿ ಸಂಸ್ಕಾರ ಬರಬೇಕು ಅವರಿಗೀಗ? ಆ ಫಲಿತಾಂಶ ಏನು ಅಂತ ಕೇಳಿದರೆ, ಏ ಪಶುಗಳು ಬರೆದ ಬದುಕ್ತಾರಷ್ಟೇ. ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಡಗ ಇಲ್ಲ, ಹಣ ಹಣ ಹಣ. ಇದು ಅರ್ಥ ಮಾಡಿಕೊಂಡ್ರೆ ಮಹಾಭಾರತದ ಮಾತು, ಆಚಾರ್ಯರು ಕೊಟ್ಟಂಥ ವಾಕ್ಯಗಳೆಲ್ಲ ಕೂಡ ತಂದೆ ತಾಯಿಗಳ ಜವಾಬ್ದಾರಿ ಎಷ್ಟು ದೊಡ್ಡದಿದೆ. ಸನ್ಮಾರ್ಗದಲ್ಲಿ ಹಾಕಬೇಕಾದ ದೊಡ್ಡ ನಿಷ್ಠೆ ಅವರು ಹೊಂದಲೇಬೇಕು. ಮದುವೆಯಲ್ಲಿ ಮಕ್ಕಳನ್ನ ಪಡೆದ ಕೆಲಸ ಮುಗಿಲಿಲ್ಲ, ಅವರಿಗೆ ಯಥಾಸ್ಥಿತವಾದ ಮೌಲ್ಯಗಳನ್ನು ಹೇಳಿಕೊಡಬೇಕು. ಯಾವ ದೇವರು ಹುಟ್ಟಿ ಬಂದ್ರಂತೆ ಈಗ ಮಾಂಡವರಿಗೆ ಏನಾಯ್ತು ಇದರಿಂದ ಅಂತ ಹೆಚ್ಚಿನ ಪುಣ್ಯ ಎಲ್ಲ ಹೋಯ್ತು ಅವರಿಗೆ. ಆಗ ಅವರಿಗೆ ಬುದ್ಧಿ ತಿಳಿಯಾಯ್ತು. ಗೌತಮರಿಗೆ ಹಾಗೆ ಇಂದ್ರದೇವರ ನಿಮಿತ್ತದಿಂದ ಶಾಪ ಕೊಟ್ಟಮೇಲೆ ಹಲ್ಲೆಗೆ ಹೆಚ್ಚಿನ ಪುಣ್ಯ ಹೋಯ್ತಲ್ಲ, ಹಾಗೆ ಇವರಿಗೂ ಹಾಗೆ ಹೋಯ್ತು. ಅರ್ಥ ಮಾಡ್ಕೋಬೇಕು. ವಶಿಷ್ಠರ ಸಾಮ್ಯ ಬಯಸಿದ್ದಕ್ಕೆ ಇಷ್ಟು ಅನರ್ಥ. ಇನ್ನು ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡು ಏನೇ ಆಗ್ಬೋದು ಯೋಚನೆ ಮಾಡಿ. ಅವರಿಗೆ ಅಂತ್ಯಂತ ಗತಿಯಲ್ಲ ಅಂಧಂತಮ ಪ್ರವಿಶಂತಿ ಅವಿದ್ಯಾಮುಪಾಸತೆ, ಮಹಾ ಅನರ್ಥವಾಗುತ್ತೆ. ಇಂತ ಎಲ್ಲ ಕಥೆಗಳಲ್ಲೂ ಕಾಣತಕ್ಕಂಥ ಅರ್ಥ, ಅಯೋಗ್ಯವನ್ನು ಇಷ್ಟಪಡಬಾರದು. ಆಚಾರ್ಯ ಬೇರೆ ಕಡೆ ಹೇಳ್ತಾರೆ, ನ ದೇವ ಪದಮನ್ವಿಚ್ಛೇತ್ ಕುತಯೇವ ಹರಿಯರ್ ಗುಣಾನ್. ದೇವತೆಗಳ ಪದವಿಯನ್ನು ಇಷ್ಟಪಡಬಾರದು ಅಂತ ಹೇಳಿದ ಮೇಲೆ ಹರಿಯ ಗುಣಗಳನ್ನು ಇಷ್ಟಪಟ್ಟರೆ ಏನಾಗಬಹುದು ಯೋಚನೆ ಮಾಡಿ. ಇದು ದೃಷ್ಟಾಂತಗಳನ್ನು ತಿಳ್ಕೊಂಡಾಗಲೇ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೇ ಕೃತಃ. ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ದೃಷ್ಟಾಂತ ಸಮೇತವಾಗಿ ಮಹಾಭಾರತ ನಮ್ಮ ಮುಂದೆ ಇಟ್ಟಿದೆ. ಇದರಿಂದ ವಿದುರ ರೂಪದಿಂದ ಯಮದೇವರು ಹುಟ್ಟಿದ್ದಾರೆ, ಶೂದ್ರ ರೂಪ ಅದು. ಮುಂದೆ ವೇದವ್ಯಾಸರು ಬರ್ತಾರೆ, ಮಕ್ಕಳಿಗೆಲ್ಲ ಅವರೇ ಶಿಕ್ಷಣ ಕೊಟ್ಟಿರೋದು. ಮೂರು ಜನಕ್ಕೆ ಧೃತರಾಷ್ಟ್ರ ಪಾಂಡು ವಿದುರರಿಗೆ ಅವರೇ ಗುರುಗಳಾಗ್ತಾರೆ. ಪಾಂಡುರಾಜನಿಗೆ ಅಸ್ತ್ರಶಸ್ತ್ರಾಣಿ ಭೀಷ್ಮ, ಭೀಷ್ಮರು ಅಸ್ತ್ರಶಸ್ತ್ರಗಳನ್ನು ಕೊಡ್ತಾರೆ. ಹೀಗಾಗಿ ಬೆಳೀತಾ ಬೆಳೀತಾ ಹೋಗಿ ದೊಡ್ಡವರಾಗ್ತಾರೆ. ಇಲ್ಲೊಂದು ಧರ್ಮಸೂಕ್ಷ್ಮಕ್ಕೆ ನಾಳೆ ಉತ್ತರ ಸಿಗುತ್ತೆ. ವೇದವ್ಯಾಸರು ಇನ್ನೊಂದು ಮಗು ಬೇಕು ಅಂತ ಕೇಳಿದಾಗ ಇಷ್ಟಪಡಲಿಲ್ಲ, ಅದೃಶ್ಯರಾಗಿಬಿಟ್ರು ಅಂತ ಹೇಳಿದ್ರಲ್ಲ, ಯಾತಕ್ಕೆ ಅಂದರೆ ಸ್ವಲ್ಪತ್ತಿ ಸಿಗುತ್ತಲ್ಲ ನಾಳೆ ಸಿಗುತ್ತೆ ಉತ್ತರ. ಅದಕ್ಕೆ ಅವ್ರು ಯಾತಕ್ಕೆ ಹಾಗೆ ಹೇಳಿದರು ಅಂತೇಳಿ ಮುಂದೆ ದೊಡ್ಡವರಾದಮೇಲೆ ಮದುವೆ ಏರ್ಪಾಡು ಶುರು ಮಾಡಿದರು. ಈಗ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಧೃತರಾಷ್ಟ್ರರಾಜನಿಗೆ ಗಾಂಧಾರಿಯನ್ನು ಕೊಟ್ಟು ಮದುವೆ ಮಾಡ್ತಿದ್ದಾರೆ. ಗಾಂಧಾರಿಯ ಬಗ್ಗೆ ನಮ್ಮ ಆಧುನಿಕರು ತಪ್ಪು ತಪ್ಪಾಗಿ ಬರೀತಾರೆ. ಇತ್ತೀಚೆಗೆ ಅನೇಕ ಕೆಟ್ಟ ಕೆಟ್ಟ ಕಾದಂಬರಿಗಳಲ್ಲಿ ಮಹಾಭಾರತದ ಮೇಲೂ ಕಾದಂಬರಿ, ರಾಮಾಯಣದ ಮೇಲೆ ಕಾದಂಬರಿಗಳು, ಆದರೆ ವೇಣನ ಮೇಲೆ ಕಾದಂಬರಿ ಬಂದಿದೆ ಗೊತ್ತಾ? ಒಂದು ವೇಣನ ಬಗ್ಗೆ ಇಷ್ಟಪ್ಪ ಪುಸ್ತಕ, ವೇಣ ಮಹಾ ಆಸ್ತಿಕ ಪುರುಷ, ಮಹಾನ್ ಆದರ್ಶ ಪುರುಷ ಅಂತೇಳಿ ಜಗತ್ತು ಕಂಡ ಮಹಾನ್ ಆಸ್ತಿಕ ಅವನು. ಆಚಾರ್ಯ ಹೇಳ್ತಾರೆ, ಅವರು ಆ ಕಾಲಕ್ಕೆ ಮಾಯಾವಾದ ಪ್ರಸಾರ ಮಾಡಿದವನೇ ವೇಣ. ಆಂ ವೇದಸ್ತು ಆಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂ ತಮ. ಅವನು ಹೀರೋ ಮಾಡ್ಕೊಂಡು ಪುಸ್ತಕ ಬರೀತಾರೆ ಏನು ಬಿಟ್ಕೊಂಡ್ರೆ, ಎಷ್ಟು ವಿಕೃತವಾದ ಚಿಂತನೆ ಇರುತ್ತೆ. ಮರಾಠಿ ಇಷ್ಟಪ್ಪ ಪುಸ್ತಕ ಮಾಡಿದ್ದಾರೆ ವೇಣನ ಬಗ್ಗೆ, ವೇಣ ಮಹಾ ನಾಯಕ ಶಿರೋಮಣಿ. ಅವರು ಮೊದಲು ಪ್ರತಿಗಾಮಿ ಆದವನು ಅವನೇ, ಧರ್ಮಕ್ಕೆ ಪ್ರತಿಗಾಮಿ ಆದ, ನಮ್ಮ ಪ್ರತಿಗಾಮಿ ಆದ್ಬಿಟ್ಟು ಹೀರೋ ಆಗಿಬಿಡ್ತಾರೆ. ಕ್ರಾಂತಿ ಮಾಡಿದವರು ಅಂತ ಕ್ರಾಂತಿಕಾರರೆಲ್ಲ ಜಗತ್ತ ಹಾಳು ಮಾಡಿದ್ರೆ ಅವ್ರು ಕ್ರಾಂತಿ ಅವ್ರ ದೃಷ್ಟಿಯಿಂದ. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಕೆಟ್ಟ ಪುಸ್ತಕ. ಈ ಉದಾಹರಣೆ ಪರ್ವ ಕಾದಂಬರಿಯಲ್ಲಿ ಬರೀತಾರೆ, ಗಾಂಧಾರಿ ನೋಡಿಲ್ಲದಂತೆ ಇನ್ನೇನು ಬಾಂಗಲ್ಯ ಕಟ್ಟಬೇಕು. ಅವಾಗ ಗೊತ್ತಾಯ್ತು ಗಂಡ ಕುರುಡ ಅಂತ ಹೇಳಿಬಿಟ್ಟು ತಕ್ಷಣ ಸಿಟ್ಟು ಬಂತಂತ ಅವಳಿಗೆ. ಪ್ರೊಟೆಸ್ಟ್ ಬಟ್ಟೆ ಕಟ್ಕೊಂಡ್ಬಿಟ್ಲಂತೆ, ಹಠಮಾರಿ ಹಠದಿಂದ ಕಟ್ಕೊಂಡ್ಲಂತೆ. ಅದು ಅದ್ರ ಪ್ರತಿಭಟನೆ ಮಾಡಬೇಕು ಅಂತಾರ. ಇದು ಎಂಥ ವ್ಯಕ್ತಿಗಳಿವರಲ್ಲ. ಗಾಂಧಾರಿ ಆಚಾರ ಹೇಳ್ತಾರೆ ಎಷ್ಟು ಪುಣ್ಯವತಿ ಗಾಂಧಾರಿ ಅಂದರೆ ಧೃತರಾಷ್ಟ್ರ ಮೀರಿಸಿಬಿಟ್ಲಂತ ಹೇಳ್ತಾರೆ. ಅದಕ್ಕೆ ಶಾಪ ಒಟ್ಟು ಕಡೆ ಮಾಡ್ಕೋಬೇಕಾಯ್ತು. ಅವಳೇನೋ ಕೆಟ್ಟ ಕೆಲಸ ಮಾಡೋದಾಗಿದ್ದರೆ ಪಾತಿವ್ರತದ ಗುಪ್ಪಿ ಬರ್ತಿದ್ದಿಲ್ಲ, ಅದು ಅದು ಸೇಡಾಗ್ತಿತ್ತೆ ಹೊರತು ಪ್ರತಿಭಟನೆ ಎಂದು ಕೂಡ ಪುಣ್ಯವೃತ್ತಿಗೆ ಕಾರಣ ಆಗ್ತಿರಲಿಲ್ಲ. ಅವಳು ಮಾಡಿದ್ದು ಸರಿ, ನಿಜವಾಗಲೂ ಕೂಡ ಆಕೆಗೆ ದುಃಖ ಅದೆಲ್ಲ ಆಗಲಿಲ್ಲ. ಗಂಡ ಕುರುಡನಾದ ಮೇಲೆ ಗಂಡನಿಲ್ಲದ ಭಾಗ್ಯ ತನಗೆ ಯಾತಕ್ಕೆ ಅಂತ ಒಳ್ಳೆ ದೃಷ್ಟಿಯಿಂದ ಮಾಡಿಲ್ಲ ಹೊರತು ಪ್ರತಿಭಟನೆಯಾಗಿ ಮಾಡಿದ್ದಲ್ಲ ಗಾಂಧಾರಿ. ಇವರು ಅಂಥ ಅರ್ಥವನ್ನು ಹುಡಿಸಿ ಏನು ಮಾಡ್ತಾರೆ ಗೊತ್ತಾ, ಅದರಲ್ಲಿ ತಮ್ಮ ವಿಷಬೀಜವನ್ನು ಕಾಣಲಿಕ್ಕೆ ಶುರು ಮಾಡ್ತಾರೆ. ಉದ್ದುಕ ಹಾಗೆ ಕಾಣದವರು. ಪರ್ವ ಕಾದಂಬರಿಯಲ್ಲಿ ಹೇಳ್ತೇನೆ, ಭೀಮಸೇನ ಅಂದರೆ ಮಾಂಸಭಷ್ಟಕ, ಅದು ಕೋಣ ಅಂದರೆ ಭಾರಿ ಪ್ರಿಯ ಅಂತ. ಹಸಿ ಕೋಣ ಹಾಗೆ ತಿನ್ಬಿಟ್ಟು ಹೋಗೋದು ಬಾಯಾಗಿ ಬಿಡೋದು ಹಾಗೆ. ಎಂಥ ಇದು ವಿಚಿತ್ರ ಅಂತ ಕೇಳಿದರೆ ಅದಕ್ಕೆ 14 ಭಾಷೆ ಟ್ರಾನ್ಸ್ಲೇಟ್ ಆಗಿದೆ ಪುಸ್ತಕ. ಅದು 14 ಭಾಷೆಯಲ್ಲಿ ಮನೆ ಮನೆ ಅದು ಭಾಳ ಕಡಿಮೆ ಬೆಲೆ ಕೊಡ್ತಾರೆ. ಸಾಹಿತ್ಯ ಅಕಾಡೆಮಿ ಪ್ರಿಂಟ್ ಮಾಡಿಸ್ತಾರೆ ಅದು ಪರ್ವ. ಅದರಲ್ಲಿ ಕೋಣರ ಮಾಂಸ ಭಾರಿ ಪ್ರಿಯ ಭೀಮಸೇನ. ಹಿಂದೂ ಒಳಗೆ ಬರೀತಿ ಅಂತ ಹೇಳ್ತಾರೆ. ಮತ್ತೆ ಅದು ಯಾವ ಇರೋದೇನಾದ್ರು ಮೌಲ್ಯದ ಹೇಳ್ತಾರೆ. ಬಲರಾಮರಿಗೆ ಬೇರೆ ಹಲ್ಲು, ಯಾವಾಗಲೂ ಬಲರಾಮ ಹಲ್ ಪೇಷಂಟು. ಕನ್ನಡ ದಿದ್ದೆ ಹೊಡಿತಿರ್ತಾರೆ, ಯಾವಾಗಲೂ ಕನ್ನಡ ತುಗುಡ್ಸಾ ಕೂತಿರ್ತಾರೆ. ಎಷ್ಟು ಅಸಹ್ಯ ಬರುತ್ತೆ ಕಾದಂಬರಿ ಓದಿಬಿಟ್ರೆ ಅಂತ ಕೇಳಿದರೆ ಹಲ್ಲು ನೋವಂತೆ ಬಲರಾಮನಿಗೆ. ಯಾವಾಗಲೂ ಅವ್ಯಾಧ ಹಲ್ಲು ಬರ್ಕೋತಾ ಇರ್ತಾರೆ, ಕನ್ನಡ ತುಗುಡ್ಸಾ ಕೂತಿರ್ತಾರಂತೆ. ಇದು ಮಹಾಭಾರತದ ಕಾಲ ಅಂತಿದೆ ಎಲ್ಲ ಕೂಡ. ಇದೆಲ್ಲ ಯೋಚನೆ ಮಾಡಿದರೆ ಇಂಥ ವಿಕೃತಕ್ಕೆ ಎಷ್ಟು ನಿಮ್ಮ ನಿಜವಾದ ಮಹಾಭಾರತ ಯಾರಿಗೂ ಗೊತ್ತೇ ಇಲ್ಲ. ಇವತ್ತೇ ದಿವಸ ಬರೆಯವರಲ್ಲೇ ಇಂಥವರು ವಿಕೃತ ಚಿತ್ರವನ್ನು ಕೊಡ್ತಾರೆ. ಯುಗಾಂತ ಅಂತ ಪುಸ್ತಕ ಇದೆ, ಅದು ಇದಕ್ಕೆಲ್ಲ ನಾಂದಿ ಹಾಡಿ, ಇತ್ತೀಚೆಗೆ ನಾಂದಿ ಹಾಡಿದ ಪುಸ್ತಕ. ಬರೆದವರು ಹೆಂಗಸರು ಎಷ್ಟು ತಪ್ಪರಿತಾರೆ. ನಿಮಗೆ ಎರಡು ದೃಷ್ಟಾಂತ ಕೊಡೋದಾದರೆ, ಒಂದು ದೃಷ್ಟಾಂತ, ವಿದುರ ಇದ್ದಾನೆ, ಕುಂತಿ ಇದ್ದಾಳೆ, ಪಾಂಡುರಾಜ ಹೋಗಿಬಿಟ್ಟ. ಪಾಂಡುರಾಜ ಹೋಗಿದ್ದ ಕತೆ ನಮಗೆ ಗೊತ್ತಿದೆ. ಧರ್ಮರಾಜ ಯಾರು ಗೊತ್ತಾ ಅವ್ರು ಹೇಳೋದು? ಪಾಂಡುರಾಜ ಹೋದ ಮೇಲೆ ವಿದುರನಿಂದ ಕುಂತಿಯಲ್ಲಿ ಹುಟ್ಟಿದ ಮಗ ಧರ್ಮರಾಜ ಅಂತ ಬರೀತಾಳೆ. ವಿದುರನಿಂದ ಕುಂತಿಯಲ್ಲಿ ಹುಟ್ಟಿದವಳು. ಅದು ಎಂಥ ಪಾವಿತ್ರ್ಯವನ್ನು ಕೆಡಿಸ್ತಾರೆ ಅಂದರೆ ಇಷ್ಟು ಬುದ್ಧಿ ಓಡಿಸ್ತಾರೆ, ದುರ್ಬುದ್ಧಿಯನ್ನು ತರ್ತಾರೆ. ಗುಟ್ಟಿದ್ದು ಅಂದ್ರೆ ಎಲ್ಲರೂ ವ್ಯಭಿಚಾರ ಇದ್ದಾನೆ ಚಿಂತನೆ ಮಾಡಬೇಕು. ದುರ್ವಾಸರ ಮಗ ಕರ್ಣ, ಈ ವಿದುರನ ಮಗ ಧರ್ಮರಾಜ, ಈ ರೀತಿ ಯೋಚನೆ ಮಾಡ್ತಾರೆ. ಅವೇ ಇನ್ನೂ ಹೇಳ್ತಾರೆ, ಇದೆಲ್ಲ ಒಂದು ರೀತಿ ಮುಂದೆ ಹೇಳ್ತಾರೆ. ಒಂದು ಕಡೆಗೆ ಮಹಾಭಾರತ ಕಾಲಕ್ಕೆ ಯಾರಿಗೂ ಓದು ಬರಹ ಬರ್ತಿದ್ದಿಲ್ಲ, ಅದಕ್ಕೋಸ್ಕರನೇ ಅವರು ಧ್ವಜ ಉಪಯೋಗಿಸ್ತಿದ್ರು. ಯುದ್ಧನಿಗೆ ಧ್ವಜ ಯಾತಕ್ಕೆ ಉಪಯೋಗ, ಓದು ಬರಹ ಬರ್ತಿದ್ದಿಲ್ಲ, ಧ್ವಜ ಉಪಯೋಗಿಸ್ತಿದ್ರು. ಇದು ಕಾರಣ. ಅದಕ್ಕೆ ಗೊತ್ತಾ ನಿಮಗೆ ರಾಷ್ಟ್ರ ಅವಾರ್ಡ್ ಅದಕ್ಕೆ ಲಾಸ್ಟ್ 16 ಬಾರಿ ಟ್ರಾನ್ಸ್ಲೇಟ್ ಆಗಿದೆ ಮತ್ತೆ ಅದು ಕೂಡ. ಹಾಗೆ ಓದು ಬರ ಬರ್ತಿದ್ದಿಲ್ಲ, ಅದಕ್ಕೆ ಬ್ಯಾನರ್ ಉಪಯೋಗಿಸ್ತಿದ್ರು. ಹಾಗೆ ಇವತ್ತು ರಾಷ್ಟ್ರಧ್ವಜ ಉಪಯೋಗಿಸ್ತೇವೆ, ಇವತ್ತು ಓದು ಬರ ಬರೋದಿಲ್ಲ ಹಾಗಿದ್ರೆ. ರಾಷ್ಟ್ರಧ್ವಜ ಒಂದು ಅಕ್ಷರ ಕೂಡ ಇಲ್ಲ, ಓದು ಬರ ಬರೋದಿಲ್ಲ ಹಾಗಿದ್ರೆ ಲೆಕ್ಕ ಇಟ್ಕೊಳ್ಳಿ. ಬ್ಯಾನರ್ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ದೂರದಿಂದ ಕಾಣುತ್ತದೆ, ಅಕ್ಷರ ಹತ್ತಿರದಿಂದ ಕಾಣುತ್ತೆ. ಈ ಸಿಗ್ನಲ್ ಕೂಡ ಮೊದಲು ಏನು ಎಲ್ಲ ಜೋರು ಹಸಿರು ನೀರಿಗೆ ಕೆಂಪು ಹಾಕಿಬಿಡ್ತಾರೆ, ಯಾತಕ್ಕೆ ಬೇಗ ಕಾಣಿಸುತ್ತದೆ. ಇವು ಬೆಲ್ಲಗೆ ಬನ್ನಿ ಅಂತ ಹೋಗಿ ಅಂತ ಹಾಕಿದ ಗತಿ ಏನಾಗ್ತಿತ್ತು. ಇಷ್ಟಿದ್ದೇ ಟ್ರಾಫಿಕ್ ಜಾಮ್ ಆಗ್ತಿರುತ್ತೆ, ಹತ್ತಿರ ನೋಡ್ತಾ ಕೂತಿರಿ ಯಾರು ಹೋಗಿಬಿಟ್ಟು. ಅದು ವಿಕೃತ ವಿಮರ್ಶೆ ಮಾಡ್ತಾರೆ. ಇದರಿಂದ ಮಹಾಭಾರತ ಕಾಲದಲ್ಲಿ ಓದುವರ ವ್ಯವಸ್ಥೆ ಇರಲಿಲ್ಲ, ಅದಕ್ಕೆ ಅವಾರ್ಡ್. ಮಹಾಭಾರತ ಕಾಲದಲ್ಲಿ ಕುದುರೆಗಳ ಬಳಕೆ ಗೊತ್ತಿರಲಿಲ್ಲ, ಇನ್ನೊಂದು ಅದರ ಬರೀತು ಕುದುರೆಗಳ ಬಳಕೆ ಗೊತ್ತಿರಲಿಲ್ಲ. ಚತುರಂಗ ಬಲ ಅಂದ್ರೆ ಕುದುರೆ ಇರಲೇಬೇಕು, ಅದರೊಳಗೆ ಚತುರಂಗ ಕುದುರೆ ಇರಬೇಕು, ಕುದುರೆಗಳ ಬಳಕೆ ಗೊತ್ತಿರಲಿಲ್ಲ. ಏನು ಆಧಾರವೇ ಇಲ್ಲ, ಹುಚ್ಚುಚ್ಚಾಗಿ ಬರೀತಾರೆ. ಇದ್ರ ಬರೀ ಇಂಥ ವಿಷಯಗಳು ಆಚಾರ್ಯ ಆಧಾರ ಕೊಡ್ತಾರಲ್ಲ ಎಲ್ಲಿದೆ ಎಂದು ಕ್ವಶನ್ ಮಾಡ್ತಾರೆ, ಆಧಾರ ಕೊಡದೆ ಬರೀತಾರೆ. ಅದು ಆಚಾರ್ಯ ಅಷ್ಟು ಆಧಾರ ಕೊಟ್ಟರು ಕೂಡ ಕ್ವಶನ್ ಮಾಡೋದು, ಆಧಾರ ಕೊಡದೆ ಇದ್ದವರು ಎಷ್ಟು ದೊಡ್ಡ ಥಿಂಕರ್ಸ್ ಅಂತ. ಇವರೆಲ್ಲ ಏನು, ಇವರು ಚಿಂತಕರು, ಇವರ ಚಿಂತಕರು ಅಂತ ಹೆಸರು ಕೊಟ್ಬಿಡ್ತಾರೆ. ಆಧಾರ ಕೊಟ್ಟು ಮಾತಾಡಿದರೆ ಅವರೆಲ್ಲ ಸಂಪ್ರದಾಯವಾದಿಗಳು, ಆಧಾರ ಕೊಡದೆ ಮಾತಾಡಿಬಿಟ್ರೆ ಚಿಂತಕರು, ವಿಚಾರವಾದಿಗಳು. ಈ ರೀತಿ ತಲೆ ಜನ ಮಕ್ಕಳು ಓದ್ದವ್ರಿಗೆ ಆಶ್ಚರ್ಯ ಅನಿಸುತ್ತೆ, ಮಕ್ಕಳು ತಲೆ ಹೇಗಿರ್ಬೋದು ಲೆಕ್ಕ ಹಾಕಿ. ಅದಕ್ಕೆ ಇವತ್ತಿನ ದಿವಸ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು, ಮಹಾಭಾರತ ರಾಮಾಯಣಗಳನ್ನು ಯಥಾವತ್ತಾಗಿ ಜನಕ್ಕೆ ತಿಳಿಸ್ಬೇಕು. ಆಚಾರ್ಯರಂಥ ಗುರುಗಳು ಯಾತಕ್ಕೆ ಸಿಗೋದಿಲ್ಲ ಅಂದರೆ, ಅನುವ್ಯಾಖ್ಯಾನ ಬರೆದವರು, ಬ್ರಹ್ಮಸೂತ್ರ ಭಾಷ್ಯ ಬರೆದವರು, ಅಂಥವ್ರು ಮಹಾಭಾರತ ಆತ್ಮನಿರ್ಣಯ ಬರೀತಾರೆ. ಯಾತಕ್ಕೆ ಇಡೀ ಜಗತ್ತು ಆ ಕಥೆಯಿಂದನೇ ಜಗತ್ತು ತಮ್ಮ ತಪ್ಪು ತಿಳುವಳಿಕೆ ಸರಿ ಮಾಡ್ಕೋಬೇಕಾದ್ರು. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ಮಚಾರಿ. ನಾವು ಆಶ್ಚರ್ಯ ಅಂದರೆ ಅನಂತರದ ದಿವಸಗಳಲ್ಲಿ ಇತ್ತೀಚಿನ ದಿವಸಗಳಲ್ಲಂತೂ ನಮ್ಮಿಂದ ಯಥಾಸ್ಥಿತವಾಗಿ ರಾಮಾಯಣ ಮಹಾಭಾರತ ಕೊಡೋ ಕೆಲಸ ನಡೆದಿಲ್ಲ. ಅದರ ಫಲಿತಾಂಶ ಏನು ಗೊತ್ತಾ, ಆಧುನಿಕರೇ ದಾರಿ ತಪ್ಪು ಹೋಗಿಬಿಡ್ತಾರೆ. ಆಧುನಿಕ ನಾವು ಆಧುನಿಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಭಾರಿ ಪ್ರತಿಭಾವಂತರು ಇರ್ತಾರೆ, ಅವರಿಗೆ ನಿರ್ಣಯ ಗೊತ್ತಿಲ್ಲ ಅವರಿಗೆಲ್ಲ ಕೂಡ, ಪ್ರಶ್ನೆಗಳು ಸಾಕಷ್ಟು ತಲೆಯಲ್ಲಿ ಕೂತಿರುತ್ತೆ, ಉತ್ತರ ಸಿಗೋದಿಲ್ಲ. ಅದರಿಂದಾಗಿಯೇ ಪೂರ್ತಿ ದಾರಿ ತಪ್ಪು ಹೋಗ್ತಾರೆ. ಇವತ್ತು ಅದ್ವೈತ ಮತ ಓದಿ ಯಾರು ದಾರಿ ತಪ್ಪೋದಿಲ್ಲ. ಆ ದಾರಿ ಮಹಾಭಾರತ ಮತ್ತು ರಾಮಾಯಣಗಳು ತಪ್ಪು ತಪ್ಪಾಗಿ ಓದಿ ದಾರಿ ತಪ್ಪುತ್ತಾರೆ. ಅದನ್ನು ನಾವು ಸರಿಯಾಗಿ ಹೇಳೋ ವ್ಯವಸ್ಥೆ ಮಾಡದೆ ಹೋದರೆ ಭಾರಿ ಅನರ್ಥ ಉಂಟು. ಇವೆಲ್ಲ ದೃಷ್ಟಾಂತ ಹೇಳೋದಕ್ಕೆ ಹೇಳಿದ್ದಷ್ಟೇ. ವೇದವ್ಯಾಸ ದೇವರು ಮುಂದೆ ಅವರಿಗೆಲ್ಲ ವಿಶೇಷವಾದ ಅನುಗ್ರಹವನ್ನು ಬೆಳೆಸ್ತಾರೆ. ಭೀಷ್ಮಾಚಾರ್ಯರು ಪಾಂಡವರದ ಅಸ್ತ್ರಶಸ್ತ್ರಾಣಿ ಭೀಷ್ಮ, ಗಾಂಧಾರಿ ಮದುವೆಯಾಯಿತು ಬಂದ್ಲು, ಆಮೇಲೆ ಪಾಂಡುರಾಜನೇ ಮದುವೆ ಆಗಬೇಕು. ಕುಂತಿ ಒಂದು ಸ್ವಯಂವರ ಏರ್ಪಾಟಾಗಿತ್ತು. ಕುಂತಿಯಲ್ಲಿ ಪಾಂಡುರಾಜ ಹೋಗ್ತಾನೆ. ಕುಂತಿ ಅವ ನಿಯತ ಪತ್ನಿ, ಅವಳಿಗೆ ಸ್ವರೂಪದಲ್ಲೇ ಪತ್ನಿ ಆದ್ದರಿಂದ ತುಂಬಿದ ಒಂದು ಸ್ವಯಂವರ ಮಂಟಪದಲ್ಲಿ ಪಾಂಡುರಾಜ ಕಡೆ ಮಾಲೆ ಹಾಕಿಬಿಡ್ತಾಳೆ, ಸ್ವಯಂವರ ಆಗಿ ಹೋಗಿಬಿಡುತ್ತೆ. ಪಾಂಡುರಾಜ ಬಂದ, ಆಮೇಲೆ ಯೋಚನೆ ಮಾಡಿದ್ರು ಭೀಷ್ಮರು, ಇನ್ನೊಂದು ಹೆಣ್ಣನ್ನು ತರಬೇಕು ಅಂತ ಯೋಚನೆ ಮಾಡಿ, ಮದ್ರ ದೇಶದಲ್ಲಿ ಋತಾಯನ ಅಂತ ಒಬ್ಬ ರಾಜ ಇದ್ದ. ಅಥಚ ಋತಾಯನ ನಾಮ ಮದ್ರೇಶ ಚಕ್ರತುಲ್ಯ ಪುತ್ರಾರ್ಥಿ ಕನ್ಯಾರತ್ನಂಚ ಐಚ್ಛತ್ ಬ್ರಾಹ್ಮಂ ತಪಶ್ಚಕ್ರೆ ವರಂಚಾಪ. ಆತ ಬ್ರಹ್ಮದೇವರಿಗೂ ತಪಸ್ಸು ಮಾಡಿಬಿಟ್ಟು ವರ ತಗೊಂಡ. ಆಶ್ಚರ್ಯ, ಸಾಮಾನ್ಯ ಗಂಡು ಮಕ್ಕಳು ಬೇಕು ಅಂತ ತಪಸ್ಸು ಮಾಡೋ ಅಭ್ಯಾಸ ಕೇಳಿದ್ದೇವಲ್ಲ, ಕನ್ಯಾರತ್ನಂಚ ಐಚ್ಛತ್, ಒಂದು ಹೆಣ್ಣು ಮಗು ಬೇಕು, ಒಂದು ಗಂಡು ಮಗುನೂ ಬೇಕು. ಆ ಗಂಡು ಮಗುವೇ ಶಲ್ಯರಾಜ, ಹೆಣ್ಮಗಳೇ ಮಾದ್ರಿ ದೇವಿ ಹುಟ್ಟುತ್ತಾಳೆ. ಭಾರಿ ಸುಂದರಿ ಅಂತ ಪ್ರಸಿದ್ಧಳಾದವಳು. ಭೀಷ್ಮರು ನೋಡ್ತಾರೆ, ಅವರು ತಕ್ಷಣ ಹೋಗಿ ವೆಚ್ಚ ಮಾತುಕತೆ ಆಡಿಬಿಟ್ಟು ಮಾದ್ರಿನ ತಂದು ಪಾಂಡುರಾಜ ಇನ್ನೊಂದು ಮದುವೆ ಮಾಡಿಸಿಬಿಡ್ತಾರೆ. ಎರಡು ಮದುವೆ ಆಯಿತು. ವಿದುರನಿಗೊಂದು ಮದುವೆ ಮಾಡಿಸ್ತಾರೆ. ವಿದುರನ ಹೆಂಡತಿ ಯಾರು ಗೊತ್ತಾ, ಶೂರರಾಜನ ಮಗಳು, ಅಂದರೆ ವಸುದೇವನ ತಂಗಿ. ಆದರೆ ಅವಳು ಶೂದ್ರ ಸ್ತ್ರೀಯವಳು, ಶೂರರಾಜನಿಗೆ ಶೂದ್ರಾಂ ಜಾತಳು, ಅವಳು ಶೂದ್ರ ಸ್ತ್ರೀಯ ಮಗಳಾಗಿ ಹುಟ್ಟಿರ್ತಾಳೆ. ಅವಳಂತದ್ದು ಮದುವೆ ಮಾಡ್ತಾರೆ. ಹೀಗಾಗಿ ಎಲ್ಲರ ಮದುವೆನೇ ಆಯಿತು. ಇಲ್ಲಿ ಭೀಷ್ಮರನ್ನು ಯೋಚನೆ ಮಾಡಬೇಕು ನಾವು. ತಾವು ಮದುವೆ ಆಗೋದೆಲ್ಲ ಶಪಥ ಮಾಡಿಬಿಟ್ಟು ಎಲ್ಲರಿಗೂ ಮದುವೆ ಮಾಡಿಸ್ತಿದ್ದಾರೆ. ನಮ್ಮಲ್ಲಿ ಕೆಲವರು ಹಾಗಲ್ಲ, ತಮಗೆ ಮದುವೆ ಇಲ್ಲ ಹೌದಲ್ಲ ಯಾರು ಮದುವೆ ಆಗಬಾರ್ದು ಆ ರೀತಿ ಮಾಡಿಬಿಡ್ತಾರೆ. ತಮಗೆ ಮದುವೆಯಾಗಿ ಯಾರಲ್ಲ ಹಾಗೆ ಸಾಯಬೇಕು. ಭೀಷ್ಮರು ಉದಾತ್ತ ವ್ಯಕ್ತಿಗಳು. ಭೀಷ್ಮರಲ್ಲಿ ಎಷ್ಟು ಮಿತಿಗಳಿದೆಯೋ ಅಷ್ಟೇ ಒಳ್ಳೊಳ್ಳೆ ಗುಣಗಳು ಸುರಿಮಳೆ ಅದ ಅವರಲ್ಲಿದೆ. ಮಧ್ವಾಚಾರ್ಯರಿಗೆ ಇನ್ನೂ ಮಾತು ತಿಳ್ಕೋಬೇಕು, ಯಾವ ಪಾತ್ರಕ್ಕೂ ಆಚಾರ್ಯರು ನ್ಯಾಯವನ್ನು ಸಲ್ಲಿಸದೆ ಬಿಡೋದಿಲ್ಲ. ಕರ್ಣನ ಪಾತ್ರ ಯಾವುದೇ ಪಾತ್ರವಾಗಿರಲಿ, ಗುಣದೋಷಗಳನ್ನು ಹೇಳಿಬಿಟ್ಟು ಎಷ್ಟವರು ಮಾನ್ಯರು, ಎಷ್ಟು ತ್ಯಾಜ್ಯರು ಹೇಳುತ್ತಾರೆ. ಆದರೆ ಉಳಿದವರೆಲ್ಲ ಹಾಗಲ್ಲ, ಕೃಷ್ಣನ್ನೇ ಬೈತಾರೆ ಬೇರೆ ಜನಗಳು ಗೊತ್ತಾ. ಕೃಷ್ಣ ಭೀಮರನ್ನು ಕಂಡ್ರಾಗೋದಿಲ್ಲ ಜನಗಳಿಗೆ. ಆಚಾರ್ಯರು ಕರ್ಣನ್ನು ಹೊಗಳುತ್ತಾರೆ, ಮಹಾಮನಾಹ ಅಂತ ಕೊಂಡಾಡ್ತಾರೆ. ಗುಣಗಳನ್ನು ಹೊಗಳೋದಕ್ಕೂ ಅವ್ರು ಯೋಚನೆ ಮಾಡೋದಿಲ್ಲ, ದೋಷ ಹೇಳೋದಕ್ಕೂ ಯೋಚನೆ. ಇದು ವಿಮರ್ಶೆ ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು. ಅಂಥ ವಿಮರ್ಶೆ ಆಚಾರ್ಯ ಒಬ್ಬರೇ ಬರೆದಿರೋದು, ಅದು ನಮ್ಮ ಜನಕ್ಕೆ ಮುಟ್ಟಿಲ್ಲ ಅನ್ನೋದು ನಮ್ಮ ಕೊರತೆ. ಆಚಾರ್ಯ ವಿಮರ್ಶೆ ಕನ್ನಡದಲ್ಲಿ ಮನೆ ಮನೆಗೆ ಮುಟ್ಟತಕ್ಕಂಥ ಗ್ರಂಥ ಆಗಿಬಿಟ್ರೆ ಆಗ ದೊಡ್ಡ ಜವಾಬ್ದಾರಿ ನಾವು ಸಾಧಿಸಿದಂತೆ ಆಗುತ್ತೆ. ಆ ಹೊತ್ತಿಗೆ ಏನಾಯಿತು, ಒಂದು ವಿಚಿತ್ರ ಘಟ್ಟ ಬರ್ತಾ ಇದೆ. ಒಂದು ಸತ್ಯ ಪಾಂಡುರಾಜ ಯೋಚನೆ ಮಾಡ್ತಾನೆ, ಬದರಿಕಾಶ್ರಮಕ್ಕೆ ಹೋಗಿ ಬರಬೇಕು. 4 ದಿವಸ ರಾಜ್ಯಭಾರ ಮಾಡಿಕೊಂಡಿದ್ದವನು, ಆಗ ಯಾತ್ರೆ ಹೋದ, ಬದರಿಕಾಶ್ರಮಕ್ಕೆ ಹೋಗಿ ಬರುವ ಯೋಚನೆ ಮಾಡಿಬಿಟ್ಟು ರಾಜ್ಯಭಾರವನ್ನು ಭೀಷ್ಮರಿಕಲ್ಲಿ ಒಪ್ಪಿಸಿಬಿಡ್ತಾನೆ. ನಿಜವಾಗಲೂ ಒಂದು ಸೂಕ್ಷ್ಮ ವಿಚಾರ ಇದೆ. ಧೃತರಾಷ್ಟ್ರನಿಗೆ ಪಟ್ಟ ಕಟ್ಟಿದರಂತೆ, ಪಾಂಡುರಾಜ ಯುವರಾಜನಾದನಂತೆ. ಧೃತರಾಷ್ಟ್ರ ರಾಜ್ಯ ಒಪ್ಪಲಿಲ್ಲ ಅಂತ. ಯಾತಕ್ಕೆ, ಅಂಧ ಈತಿ, ನಾನು ಕುರುಡ, ರಾಜ್ಯ ಬೇಡ ಅಂತ ಬಿಟ್ಟುಬಿಡ್ತಾನೆ. ಪಾಂಡುರಾಜನ ರಾಜನಾಗ್ತಾನೆ. ಇಲ್ಲಿ ಬಹಳ ಗಮನಿಸಿ ಕೇಳಬೇಕು ನಾವು. ಮುಂದೆ ಒಂದು ಮಾತು ಬರುತ್ತೆ, ದುರ್ಯೋಧನ ಮಾತೆತ್ತಿದ್ರೆ ನಮ್ಮ ಅಪ್ಪನ ರಾಜ್ಯ, ನಮ್ಮ ಅಪ್ಪನ ರಾಜ್ಯ ಅಂತ ಇರ್ತಾನೆ. ಆಗ ಗಾಂಧಾರಿ ಹೇಳ್ತಾಳೆ, ನಿಮ್ಮ ಅಪ್ಪನ ರಾಜ್ಯ ಅಂತ ಹೇಳ್ತೀಯಲ್ಲ, ನಿಮ್ಮಪ್ಪ ಯಾವ ರಾಜನಾಗಿದ್ದ ಅಂತ ಕೇಳ್ತಾಳೆ. ನಿಮ್ಮಪ್ಪ ರಾಜನೇ ಆಗಿದ್ದಿಲ್ಲ ಮೊದಲು, ಅವ ಕತೆ ಹೇಳ್ತಾಳೆ ಆಕೆ. ದೇವಾಪಿ ರಾಜನಿಗೆ ಚರ್ಮದೋಷ ಇತ್ತು, ಅವನೇ ರಾಜನಾಗಲಿಲ್ಲ, ಕೂಡೇನು ರಾಜನಾಗ್ತಾನೆ ಅಂತ ಕೇಳ್ತಾಳೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದುರ್ಯೋಧನನಿಗೆ ರಾಜ್ಯದಲ್ಲಿ ಯಾವ ಕ್ಲೇಮು ಅವನಿಗಿಲ್ಲ, ಅಂಥದ್ದು ಅರ್ಧ ರಾಜ್ಯ ಕೊಡ್ಲಕ್ಕವರು ಒಪ್ಪೋದಿಲ್ಲ ಅಂತ ಕೇಳಿದರೆ ಎಷ್ಟು ರಾಕ್ಷಸ ಅವು. ದೇವಾಪಿಯ ಕಥೆ ನಮಗೆ ಒಂದು ಮಾರ್ಗದರ್ಶನದ ಸೂತ್ರ ಹೇಳ್ತಾ ಇದೆ. ಕುರುಡನಿಗೆ ರಾಜ್ಯಾಧಿಕಾರ ಇಲ್ಲ, ಅಂದಮೇಲೆ ಚರ್ಮರೋಗ ಇದ್ದವನು ರಾಜ್ಯಾಧಿಕಾರ ತಪ್ಪಿದಾಗ ಎರಡೂ ಕಂಡಿಲ್ಲದ ರಾಜ್ಯಾಧಿಕಾರ ಹೇಗೆ ಬರುತ್ತೆ? ಆ ದೃಷ್ಟಿಯಿಂದ ರಾಜನಾಗಲೇ ಇಲ್ಲ, ಪಾಂಡುರಾಜ ರಾಜ್ಯಭಾರ ಮಾಡ್ತಾ ಇದ್ದ, ಆತ ಹೊರಟ, ಭೀಷ್ಮರು ವ್ಯವಸ್ಥೆ ಮಾಡ್ತಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹೊಸದಾಗಿ ಮದುವೆ ಆಗಿತ್ತು, ಇಬ್ಬರು ಹೆಂಡದ್ರು ಬೇರೆ ಇದ್ದಾರೆ, ವಿಹಾರ ಮಾಡ್ತಾ ಬದ್ರಿಕಾಶ್ರಮ ಹೇಳ್ತಾರೆ ಆಚಾರ್ಯ, ನಾರಾಯಣಾಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಶತಶೃಂಗ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ದಿವಸ ಚಿಂದಮ್ಮ ಅಂತ ಒಬ್ಬ ಮುನಿಗಳು, ಅವರಿಗೆ ಹೊಸ್ತಾ ಮದುವೆ ಆಗಿತ್ತು, ಪಾಪ ಗಂಡ ಹೆಂಡತಿ ಇಬ್ಬರು ಕೂಡ ಜಿಂಕೆ ವೇಷದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಜಿಂಕೆ ವೇಷದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಪಾಂಡರಾಜ ಗೊತ್ತಿಲ್ಲ ಅಂತೆ, ನೋಡ್ತಾ ನೋಡ್ತಾ ನೋಡ್ದ, ಜಿಂಕೆಗಳು ಅಂತನಿಷ್ಟು ಬಾಣ ಹೊಡೆದ, ಎರಡು ಬಾಣ ಹೊಡೆದ, ಎರಡು ಜಿಂಕೆನು ಸತ್ತು ಬಿದ್ದು ಕೆಳಗೆ. ಹತ್ರ ಹೋಗಿ ನೋಡ್ತಾನೆ ಮುನಿಗಳು, ಮುನಿ ಮುನಿ ಪತ್ನಿ ತುಂಬ ದುಃಖ ಪಡ್ತಾನೆ, ಏನಿದು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನೆ. ರಾಜ, ತುಂಬ ತಪ್ಪು ಮಾಡಿದ್ದೆ, ನೀನೀಗ ನಾವು ಜೊತೆಯಾಗಿ ವಿಹಾರ ಮಾಡಬೇಕಾದ್ರೆ ಈ ರೀತಿ ಆಗಿದ್ದರಿಂದ ನೀನು ಶಾಪ ಕೊಡ್ತೇವೆ, ನೀನು ಎಂದು ಕೂಡ ಪ್ರಿಯಾಯುಂಗ್ ಮರಿಷ್ಯಸಿ, ಪತ್ನಿಯ ಸಂಪರ್ಕ ಮಾಡಿದ ತಕ್ಷಣ ಸಾಯಿತಿ ಅಂತ ಶಾಪ ಕೊಟ್ಟುಬಿಟ್ರು. ಪಾಂಡುರಾಜ ಏನು ಮಾಡಾಗಿಲ್ಲ, ನಾವು ವಾಪಸ್ ಹೋಗಬೇಕು ರಾಮಾಯಣಕ್ಕೆ. ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಬೇಡ ಹೊಡಿತಾನೆ, ಅದರಲ್ಲಿ ಒಂದನ್ನು ಹೊಡೆದಾಗ ಆ ಕಥೆ ಏನಾಯ್ತು ನಮಗೆ ಗೊತ್ತಿದೆ. ಗಂಡು ಪಕ್ಷಿನ ಹೊಡಿತಾನೆ, ಮಾನಿಷಾದ ಪ್ರತಿಷ್ಠಾಂ ತ್ವಂ ಮಗಮಹ ಶಾಶ್ವತಿ ಸವಹ ಬರುತ್ತೆ. ಇಲ್ಲಿ ಎರಡನ್ನೂ ಕೊಂದು ಬಿಡ್ತಾನೆ ಪಾಂಡುರಾಜ. ಇಲ್ಲಿ ಶಾಪ ಬಂತು, ವಾಲ್ಮೀಕಿ ಶಾಪ ಕೊಟ್ಟಿದ್ದು ಒಬ್ಬ ಬೇಡನಿಗೆ, ಶಾಪ ನಡೀತು. ಆದರೆ ಪಾಂಡುರಾಜನಿಗೆ ಮುನಿ ಕೊಟ್ಟರೆ ಬರೀ ಶಾಪ ನಡೆಯುತ್ತೋ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಮುನಿಯ ಶಾಪ ಪಾಂಡುರಾಜ ನಡೆಯೋದಿಲ್ಲ, ಅದು ಬೇರೆ ಕಾರಣ ಇತ್ತು ಅಂತ ಹೇಳ್ತಾರೆ. ಬೇರೆ ಕಾರಣ ಇತ್ತು, ಹೊರಗಿನ ಕಾರಣ ಬೇರೆ, ಒಳಗಿನ ಕಾರಣ ಬೇರೆ, ಮುಂದೆ ಆಚಾರ ಹೇಳ್ತಾರೆ, ಅದನ್ನಲ್ಲೇ ನೋಡೋಣಂತೆ. ಆತನಿಗೆ ತುಂಬ ಯೋಚನೆ ಮಾಡಿದ, ಇಂತು ಸಂಸಾರ ಅಂತೂ ಮಾಡಾಗಿಲ್ಲ, ಮಕ್ಕಳು ಆಗೋದಿಲ್ಲ, ಇಲ್ಲ ರಾಜ್ಯಕ್ಕೆ ಹೋಗಿ ಏನು ಮಾಡೋದು ನಾನೀಗ ಅಂಥೇಳಿ ಅಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ, ವಾಪಸ್ ಹೋಗೋದಿಲ್ಲ ಅಂತ. ಆಗ ಅವನು ಯೋಚನೆ ಮಾಡ್ತಾನೆ, ನಿಶಿಷ್ಣು ರುಕ್ತಃ, ಕುಂತಿದೇವನು ಕರೀತಾನೆ, ನಾನು ಸನ್ಯಾಸಿಯಾಗಿ ಬಿಡ್ತೇನೆ, ಹೇಗೂ ನನಗೆ ಸಂಸಾರ ಮಾಡೋ ಅರ್ಹತೆ ಇಲ್ಲ ಅಂದಮೇಲೆ, ಆ ಅವಕಾಶ ಇಲ್ಲ ಅಂದಮೇಲೆ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ. ಆಗ ಕುಂತಿ ಹೇಳ್ತಾಳೆ, ಕುಂತಿ ತುಂಬ ಜವಾಬ್ದಾರಿಯಿಂದ ನಡ್ಕೊಂಡ ಮಹಾ ಮಹಿಳೆಯಾಗಿ, ರಾಜ ದಯವಿಟ್ಟು ಹಾಗೆ ಮಾಡಬೇಡ, ನೀನು ಸನ್ಯಾಸಿಯಾಗಿ ಬಿಟ್ಟರೆ ನಿನ್ನ ಸೇವೆ ಮಾಡೋ ಭಾಗ್ಯ ನನಗೆ ನಮಗೆ ಸಿಗೋದಿಲ್ಲ, ನೀನು ಸನ್ಯಾಸಿ ಆಗಬೇಡ, ಸನ್ಯಾಸಿ ಅಂತ ಇರು, ಏನು ತಪ್ಪಲ್ಲ, ಸನ್ಯಾಸಿ ಆಗಬೇಡ, ಇಬ್ಬರು ಹೆಂಡಂದಿನ ಸೇವೆ ಮಾಡೋ ಅವಕಾಶ ತಪ್ಪಿ ಹೋಗುತ್ತೆ ಅಂತ ಹೇಳಿದಾಗ ಆಯಿತು ಅಂಥೇಳಿ ಹಾಗೆ ಇರ್ತಾನೆ. ಆ ದಿವಸ ಅಲಕನಂದ ಸ್ನಾನ ಮಾಡೋದು, ತಪಸ್ ಮಾಡ್ಕೊಂಡಿರ್ತಾನೆ. ಆಚಾರ್ಯರು ಬರೀತಾರೆ ಆ ರೀತಿ ಮಾಡಿ 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 ಆತ ಅತ್ಯಂತ ಶುದ್ಧವಾದ ದೇಹ ಪಡೆದ್ರೆ, ಯಾತಕ್ಕೆ ಗೊತ್ತಾ, ಮುಂದೆ ವಾಯುದೇವರು ಹುಟ್ಟಬೇಕಾಗಿದೆ ಮಗನಾಗಿಬಿಟ್ಟು. ಇಲ್ಲಿ ನಮಗೆ ಅನಿಸ್ಬೇಕು ಮಧ್ಯಪಟ್ಟರು ತಿರುಪತಿ ಗರ್ಜಿತ ಪೀಠದಲ್ಲಿ ಸೇವೆ ಮಾಡಿದರು, ಆ ರಜತ ಪೀಠದಲ್ಲಿ ಬದ್ಧಾವತಾರ, ರಜತ ಶರೀರದಲ್ಲಿ ಭೀಮಾವತಾರ, ಬೈ ಬೆಳ್ಳಗಿತ್ತಲ್ಲ ರಜತ ಶರೀರ ಎದ್ದಾಗಿತ್ತು. ಹೇಳ್ತಾರೆ ಆಚಾರ್ಯರು, ಹರಿಪಾದ ಸಂಗದ ಮಾಡಿದ ತೀರ್ಥದಲ್ಲಿ ಸ್ನಾನ ಮಾಡಿ 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 ತುಂಬ ಶುದ್ಧನಾಗಿರ್ತಕ್ಕಂಥ ರೀತಿಯಲ್ಲಿ ಬದುಕ್ತಾ ಇದ್ದಾನೆ. ಆತನ ಶಾಪ ವರ ಆದಾಗ ಆಯ್ತು, ಆತನಿಗೆ ಶಾಪ ವರ ಆದಂತೆ ಆಯಿತು. ಅದೇ ಏತಸ್ಮಿನ್ನೇವ ಕಾಲೇ, ಅದೇ ಕಾಲದ ದೇವತೆಗಳು ಹೋಗಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಭೂಲೋಕದಲ್ಲಿ ತುಂಬ ಅವ್ಯಸ್ತವ್ಯಸ್ತ ವ್ಯವಸ್ಥೆ ಬಂದುಬಿಟ್ಟಿದೆ, ಜರಾಸಂಧ ಕಂಸರ ನೇತೃತ್ವದಲ್ಲಿ ಜಗತ್ ಹಾಳಾಗಿ ಹೋಗ್ತಾ ಇದೆ, ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವತಾರ ಮಾಡಿ ಎಲ್ಲಿ ಮಾಡಬೇಕು ಅಂತ ಕೇಳ್ತಾನೆ ಪರಮಾತ್ಮ. ಎಲ್ಲಿ ಮಾಡಬೇಕು ಅಂತ ಬ್ರಹ್ಮದೇವರು ಕೇಳಿದರೆ, ಎಷ್ಟು ಪ್ರೀತಿ ತೋರಿಸೋಕ್ಕೋಸ್ಕರ ಅವ್ರು ಹೇಳ್ತಾರೆ, ತಾವು ನಿನ್ನ ಮುಂದೆ ಹೇಳೋ ಇದೇನು ನಮಗೆ ಕಾರ್ಯ ಇಲ್ಲ, ಆದರೆ ನನ್ನ ಕರ್ತವ್ಯ ಅಂತ ಹೇಳ್ತೇನೆ ಅಂತ ಹರಿವಂಶದ ಕಥೆ ಮಹಾಭಾರತದಲ್ಲಿ ಕಥೆ ಬರೋ, ಹರಿವಂಶದಲ್ಲಿ ಬರುತ್ತೆ, ಆಚಾರ್ಯ ಬರೀತಾರೆ, ಆಚಾರ್ಯಗಂತ ಸಮಗ್ರವಾದ ಕೃತಿ ಅದು. ಅವ್ರು ಹೇಳ್ತಾರೆ, ಒಂದು ಸಲ ಕಶ್ಯಪ ಮುನಿಗಳಿಗೆ ಬ್ರಹ್ಮದೇವರು ವಿಶೇಷವಾಗಿ ಒಂದು ಕಾರ್ಯಕ್ರಮ ಇತ್ತು, ವರುಣದೇವರಿಗೆ ಅಮೃತ ಸ್ರುಸ್ತಕ್ಕಂಥ ಗೋವುಗಳನ್ನು ಕೊಟ್ಟಿದ್ದರು ಬ್ರಹ್ಮದೇವರು. ಆ ಕಶ್ಯಪ ವರುಣ ಏನು ಮಾಡಿದ್ದಾನೆ, ವರುಣನಿಗೆ ಅವಶ್ಯಕತೆ ಇತ್ತು, ಉಪಯೋಗಿಸ್ತಾ ಇದ್ದ. ಕಶ್ಯಪರ ಮೇಲೆ ಒಂದು ಯಾವುದೋ ಒಂದು ಕಾರ್ಯಕ್ರಮ, ಆಗ ಹೆಂಡಂದ್ರೆ ಹೇಳಿದರು, ಹಾಗೂ ನಮ್ಮ ಮಗನ ಹತ್ರ ಬೇಕಾದಷ್ಟು ಗೋವುಗಳಿದೆ, ಇಸ್ಕೊಂಡು ಬರೋಣ, ಕಾರ್ಯಕ್ರಮ ಕೊಟ್ಟುಬಿಡೋಣ ಅಂತ ಹೇಳಿದರು. ಇಸ್ಕೊಂಡು ಬಂದರು, ಉಪಯೋಗಿಸಿಬಿಟ್ರು, ಕಾರ್ಯಕ್ರಮ ಇದು ವಾಪಸ್ ಕೊಡಲೇ ಇಲ್ಲ. ಕಾರ್ಯಕ್ರಮ ಮುಗಿದ ಮೇಲೆ ವರುಣ ಹ್ಯಾಕ್ ಹೇಳೋದು ಅಪ್ಪನ ವಾಪಸ್ ಕೊಡಿ ಅಂತೇಳಿ ಕೇಳಲಿಲ್ಲ. ಅಪ್ಪನ ಅಪ್ಪ ಮಕ್ಕಳ ಆಸ್ತಿ ತೊಗೊಂಡ್ರೆ ಏನು ತಪ್ಪಿದೆ ಅಂತ ನಾವು ಕೇಳಬಹುದು, ಆದರೆ ಮಕ್ಕಳ ಅಪ್ಪನ ಆಸ್ತಿ ಅಲ್ಲ ಇದು, ಬ್ರಹ್ಮದೇವರು ಕೊಟ್ಟಂಥದ್ದು. ಆಫೀಸ್ ಜೀಪನ್ನ ತಂದೆ ತಾಯಿ ಹೋದ್ರೆ ಗಾಜಿ ಹತ್ತಿರ ಹೋದ್ರೆ ಏನು ಗತಿ ಮಾಡಬೇಕು, ಮಗನ ಆಫೀಸ್ ಜೀಪನ್ನ ಸೀದ ಕಾಶಿಗೂ ರಾಮೇಶ್ವರಕ್ಕೆ ಹೋಗಿಬಿಟ್ರೆ ಇವ್ರ ಗತಿ ಏನಾಗಬೇಕು ಲೆಕ್ಕ ಹಾಕಿರಿ. ಆ ತಾನು ತೊಗೊಂಡು ಜೀಪಾದ್ರೆ ತೊಗೊಳ್ಬಹುದು, ಆಫೀಸ್ ಜೀಪ್ ಅದು, ಬ್ರಹ್ಮದೇವರು ಕೊಟ್ಟಂಥ ಗೋವುಗಳು. ಅದಕ್ಕೆ ಬ್ರಹ್ಮದೇವರು ಮುಂದೆ ಹೊಡ್ತಾರೆ, ಸ್ವಾಮಿ ಬ್ರಹ್ಮದೇವರೇ ನಮ್ಮ ಅಪ್ಪ ಹೊಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಗೋವುಗಳು ಅಂತ ಹೇಳಿದ ತಕ್ಷಣ ಅವ್ರು ಶಾಪ ಕೊಟ್ಟರಂತೆ, ನೀನು ಭೂಲೋಕದಲ್ಲಿ ಹುಟ್ಟು, ಮಗನ ಗೋವನ್ನು ತಗೊಂಡಿದ್ದಕ್ಕೆ ಭೂಲೋಕದಲ್ಲಿ ಹುಟ್ಟು ಅಂದಮೇಲೆ ಇನ್ನು ಗೋವನ್ನು ಕೊಂದು ತಿಳ್ತಾರಲ್ಲ ಪಾಪಿಗಳು, ಎಂಥ ಇದಾಗಿರ್ಬೋದು. ಈ ದಿವಸಕ್ಕೆ ಬೆಂಗಳೂರು ಒಂದರಲ್ಲೇ 3,000 ಹಸುಗಳನ್ನು ಕೊಲ್ತಾರೆ. 3,000 ಎಂಥ ಹಸುಗಳು ಗೊತ್ತ? ಒಂದು ಕರು ಆಗಿರ್ಬೇಕಂತವು. ಎಳೆ ಚವಳಿಕಾಯಿ, ಎಳೆ ಗೋರೆಕಾಯಿ ತಿಂತಾರಲ್ಲ, ಎಳೆ ಹುರುಳಿಕಾಯಿ ಆ ರೀತಿ ತಿಂತ ರಾಕ್ಷಸರು. ಇವತ್ತು ಗೋವುಗಳ ಕಥೆಗೂ ಮಹಾಭಾರತಕ್ಕೂ ತುಂಬ ಸಂಬಂಧ ಇದೆ. ಭೀಷ್ಮರು ಹುಟ್ಟಕ್ಕೂ ಗೋವಿಂದೇ ಕಾರಣ ಆಯಿತು, ವಸ್ತೇ ಹುಟ್ಟಕ್ಕೂ ಗೋವಿಂದೇ ಕಾರಣ ಆಯಿತು. ಆದ್ದರಿಂದ ಕೃಷ್ಣ ಬಂದಿದ್ದು ಗೋರಕ್ಷಣೆಗೋಸ್ಕರನೇ ಅವತಾರ ಮಾಡ್ತಿದ್ದಾನೆ ಭಗವಂತ. ಆ ಮಾತು ಒಪ್ಪಿಕೊಂಡು ಇವತ್ತು ಬ್ರಹ್ಮದೇವರು ಹೇಳಿದರಂತೆ, ಶಾಪ ಕೊಟ್ಟು ಭೂಲೋಕದಲ್ಲಿ ನೀನು ಕ್ಷತ್ರಿಯನಾಗಿ ಹುಟ್ಟು, ಕ್ಷತ್ರಿಯೇಷು ಗೋಜೀವನಕೋ ಭವೇತಿ, ರಾಜನಾಗಬೇಡ ನೀನು, ಗೋಪಾಲಕನಾಗಿರು ಅಂತ ಹೇಳಿಬಿಟ್ರು. ವಸುದೇವ ಅದಕ್ಕೆ ರಾಜನಾಗದೇನೆ ಗೋಪಾಲಕನಾಗಿರೋ ಪ್ರಸಕ್ಕ ಬಂತು. ಅದೇ ಹೊತ್ತಿಗೆ ಯಾರೋ ಒತ್ತ ಹೇಳಿದ್ರಲ್ಲ ಹಿಂದೆ, ದೇವಕಿಯಾಗಿ ಹುಟ್ಟತಕ್ಕಂಥ ಅದಿತಿ, ಅನಂತರ ಸುರಭಿ, ಅವರಿಬ್ಬರು ಸಿನ್ಸೇರ್ಕೋ, ಅವರಿಗೂ ಶಾಪ, ನೀವು ಭೂಲೋಕದಲ್ಲಿ ಹುಟ್ಟಿ ಅಂತೇಳಿ. ಎಲ್ಲರೂ ಹುಟ್ಟಿ ಬರ್ತಾರೆ. ಕಶ್ಯಪರೇ ವಸುದೇವನಾಗ್ತಾ ಇದ್ದಾನೆ, ಅದಿತಿ ಸಾಕ್ಷಾತ್ ದೇವಕಿ ಆಗ್ತಾ ಇದ್ದಾಳೆ, ಸುರಭಿ ರೋಹಿಣಿ ಆಗ್ತಾ ಇದ್ದಾಳೆ. ಈ ರೀತಿ ಎಲ್ಲ ಬಂತು. ಅದು ದ್ರೋಣ ಅಂತ ಒಬ್ಬ ವಸು ಇರ್ತಾನೆ, ದ್ರೋಣಾಚಾರ್ಯ ಬೇರೆ, ದ್ರೋಣ ವಸು ಬೇರೆ. ಆ ದ್ರೋಣ ವಸುಗಳೇ ನಂದಗೋಪನಾಗಿ ಹುಟ್ಟುತ್ತಾನೆ. ನಂದಗೋಪನು ಶೂರರಾಜನ ಮಗ, ವಸುದೇವನು ಶೂರರಾಜನ ಮಗ. ವಸುದೇವ ಕ್ಷತ್ರಿಯ ಸ್ತ್ರೀಯ ಮಗ, ಈ ನಂದಗೋಪ ವೈಶ್ಯ ಸ್ತ್ರೀಯ ಮಗ. ಆ ವಿದುರನ ಹೆಂಡತಿ ಶೂದ್ರ ಸ್ತ್ರೀಯ ಮಗಳು. ನಮಗೆ ಖುಷಿನೋ ಖುಷಿ, ಅಂತೂ ಆಗಿನ ಕಾಲಕ್ಕೆ ಅಂತ ಜಾತ್ಯಂತರ ವಿವಾಹ ಆಗ್ತಿದ್ವಲ್ಲ, ನಮ್ಮಲ್ಲಿ ಅಂತರ್ಜಾತಿ ವಿವಾಹ ಅಂತ ಪದ ಉಪಯೋಗಿಸ್ತಾರೆ, ತಪ್ಪದು. ಅಂತರ್ಜಾತಿ ವಿವಾಹ ಅಂದರೆ ಒಳಗೆ ವಿವಾಹವಾಗೋದು, ಜಾತ್ಯಂತರ ವಿವಾಹ ಅಂತ ಹೇಳಬೇಕಾದ್ರೆ. ಅಂತರ್ಜಾತಿಯ ಪತ್ರ ಅಂದರೆ ಅಂತರ್ಜಾತಿಯ ಜಾತಿ ಒಳಗೆ ಮಾಡೋದು ಅಂತ ಅರ್ಥ. ಸರಿಯಾದ ಮದುವೆ ಅದು, ತಪ್ಪಲ್ಲ. ಅದು ಜಾತ್ಯಂತರ ವಿವಾಹವನ್ನು ಮಾಡ್ಕೊಂಡ್ಬಿಟ್ರಲ್ಲ ಅಂತ ಕೇಳಿದರೆ, ಹೇಳ್ತಾರೆ ಒಬ್ಬ ರಾಜ ಮಹಾರಾಜರಿಗೆ ಕೆಲವು ವ್ಯಕ್ತಿಗಳಿಗೆ ಬೇರೆ ವರ್ಣದ ಸ್ತ್ರೀಯ ಮದುವೆ ಆಗ್ತಕ್ಕಂಥ ಒಂದು ಅವಕಾಶ ಇತ್ತು. ಅದು ಎಲ್ಲರಿಗಲ್ಲ, ಕೆಲವರಿಗೆ ಮಾತ್ರ. ಅಲ್ಲೂ ಕೆಲವು ನಿಯಮಗಳಿತ್ತು. ಬ್ರಾಹ್ಮಣ ಪುರುಷ ಒಬ್ಬ ಶೂದ್ರ ಸ್ತ್ರೀಯ ಮದುವೆ ಆಗಬೇಕಾದ್ರೆ ಬ್ರಾಹ್ಮಣ ಸ್ತ್ರೀಯ ಮೊದಲು ಮದುವೆ ಆಗಿಬಿಟ್ಟು ವಂಶ ಬೆಳೆಸಬೇಕಲ್ಲಿ, ಆಮೇಲೆ ಕ್ಷತ್ರಿಯ ಸ್ತ್ರೀ ಮದುವೆ ಆಗಬೇಕು ಅಲ್ಲಿ ಬೆಳೆಸಬೇಕು, ಆಮೇಲೆ ವೈಶ್ಯ ಸ್ತ್ರೀ ಅಲ್ಲಿ ಬೆಳೆಸಬೇಕು, ಆಮೇಲೆ ಶೂದ್ರಸ್ತ್ರಿ ಮದುವೆ ಆಗ್ಬೋದು. ಡೈರೆಕ್ಟ್ ಶೂದ್ರ ಸ್ತ್ರೀ ಮದುವೆ ಆಗಾಗಿಲ್ಲ, ಅದು ನಿಯಮಗಳುಂಟು. ಕ್ಷತ್ರಿ ಆಗಬೇಕಾದ್ರೆ ಮೊದಲು ಕ್ಷತ್ರಿಯ ಸ್ತ್ರೀ, ಆಮೇಲೆ ವೈಶ್ಯ ಸ್ತ್ರೀ, ಆಮೇಲೆ ಇದು. ಅದು ಶೂರ ಆದರೆ 3 ಸ್ತ್ರೀಯರಲ್ಲೂ ಮಕ್ಕಳು, ಬ್ರಾಹ್ಮಣ ಸ್ತ್ರೀ ಇರಲಿಲ್ಲ, ನಿಷಿದ್ಧ. ಆದ್ದರಿಂದಾಗಿಯೇ ಬ್ರಾಹ್ಮಣ ಸ್ತ್ರೀಯ ಮಕ್ಕಳನ್ನು ಪಡೆದಿರಲಿಲ್ಲ ಅಂತ. ಇದರಲ್ಲಿ ಆ ರೀತಿ ಇದ್ದರಲ್ಲ, ನಂದಗೋಪನೋ ಶೂರರಾಜನ ಮಗ, ಅವರೂ ಶೂರರಾಜನ ಮಗ ವಸುದೇವ. ಅದಕ್ಕೆ ಅಣ್ಣ ತಮ್ಮಂದಿರಾದ್ರು ಇಬ್ಬರು ಕೂಡ, ವಸುದೇವ ಅಣ್ಣ, ನಂದಗೋಪ ತಮ್ಮ. ಅದಕ್ಕೇನೆ ಮುಂದೆ ತಾನು ಆ ಕಾಲದೊಳಗೆ ಕೃಷ್ಣನ ಅಲ್ಲಿ ಬಿಡ್ಲಕ್ಕೆ ಕಾರಣ ಆಗಿದ್ದ ಸಂಬಂಧ ಇತ್ತಲ್ಲ, ಲೋಕದೃಷ್ಟಿಯಿಂದ ಬಿಡ್ಲಕ್ಕೆ ಅನುಕೂಲ ಆಯ್ತು. ಅಥವಾ ಇಷ್ಟೆಲ್ಲ ಮುಗಿದು ಮುಂದೆ ಅನೇಕ ಆಚಾರ ಒಂದು ಮಾತು ಉಪಯೋಗಿಸ್ತಾರೆ, ಶೂರತಾತ ಸುತಸ್ಯ ಅಂತ ಪದ ಉಪಯೋಗಿಸ್ತಾರೆ. ಶೂರತಾತ ಸುತಸ್ಯ, ಅಲ್ಲಿ ಬಾಕಿ ವಾಕ್ಯಾರ್ಥ ಉಂಟು ಅದರ ಬಗ್ಗೆ. ಶೂರತಾತ ಸುತ ಅಂದ್ರೆ ಏನು? ಶೂರನ ಅಪ್ಪನ ಮಗ ಅಂತ ಅರ್ಥ. ಶೂರನ ಅಪ್ಪನ ಮಗ ಅಂದ್ರೆ ಶೂರತಾತ ಸುತ ಯಾರಾಗ? ಶೂರ ಏವ ಅಂತ ಆಯ್ತು. ಶೂರನ ಅಪ್ಪನ ಮಗ ಅಂದ್ರೆ ಶೂರನೇ, ಶೂರಸ್ಯ ಪುತ್ರ ಅಂತ ಹೇಳೋದ್ರ ಬದಲು ಶೂರತಾತ ಸುತ ಅಂತ ಅದಕ್ಕೆ ಹೇಳಿದ್ರು. ಅಲ್ಲಿ ಅನೇಕ ವಾಕ್ಯಾರ್ಥ ಉಂಟು, ಅದಕ್ಕೆ ವ್ಯಾಖ್ಯಾನಕಾರರು ತುಂಬಾ ಅರ್ಥ ಬರೀತಾರೆ. ಒಂದ್ಕೆ ಬಹಳ ಸುಲಭವಾದ ಅರ್ಥ ಏನು ಅಂದ್ರೆ, ತಾತ ಸುತ ಅಂದ್ರೆ ಏನು ಗೊತ್ತಾ? ಶೂರ ತಂದೆಯ ಮಗನಾದ ಶೂರ ಅಂತ ಅರ್ಥ. ತಂದೆಯ ಮಗ ಅಂತ ಯಾತಕ್ಕೆ ಕರೆದ್ರು ಅಂದ್ರೆ, ಕರ್ಣ ತಂದೆಯ ಮಗನಲ್ಲ, ಆದರೂ ಮಗ ಅನಿಸಿಕೊಂಡ. ಅದೇ ರೀತಿ ತಂದೆಯ ಮಗನಾದರೂ ಕೂಡ ಅನೇಕ ರೀತಿಯಲ್ಲಿ ಮಕ್ಕಳನ್ನು ಪಡಿಬಹುದು. ಆದರೆ ಈತ ಶೂರರಾಜ ಮಾತ್ರ ತನ್ನ ಅಪ್ಪನ ಮಗನೇ ಆಗಿದ್ದ ಅಂತ ಹೇಳೋದಕ್ಕೋಸ್ಕರ ಆಚಾರ್ಯರು ಶೂರ ತಾತ ಸಹ ಸುತಸ್ಯ ಅಂತ ಹೇಳಿದ್ದಾರೆ. ಆಗಿನ ಕಾಲದಲ್ಲಿ ವ್ಯವಸ್ಥೆ ಇತ್ತಲ್ಲ, ವ್ಯವಸ್ಥೆಗೆ ಅರ್ಥ ಮಾಡೋಕ್ಕೋಸ್ಕರ ಆಚಾರ್ಯರು ಕೊಟ್ಟ ಅರ್ಥ. ಎಲ್ಲರೂ ಹುಟ್ಟಿದ್ದಾರೆ, ಕೃಷ್ಣ ದಯವಿಟ್ಟು ನೀನು ಅನುಗ್ರಹ ಮಾಡಬೇಕು. ನಾನು ಗೋಪಾಲಕನಾಗು ಅಂತ ಹೇಳಿದ್ದೇನಲ್ಲ, ಅದಕ್ಕೆ ನೀನು ಕೂಡ ಗೋಪಾಲಕನಾಗಿ ಅವತಾರ ಮಾಡಿ ಲೋಕನ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಓಂ ಅಂತ ಹೇಳುತ್ತಾನೆ. ಮುಂದೆ ಅವತಾರದ ಕ್ರಮ ನಡೆಯಲು ಶುರುವಾಗುತ್ತೆ. ಅಲ್ಲಿ ಕೃಷ್ಣಾವತಾರ ಇತ್ಯಾದಿಗಳು, ಪಾಂಡುರಾಜ ವಾಸ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಒಂದು ದಿವಸ ಜೋರಾಗಿ ಜನ ಹೋಗ್ತಾ ಇರ್ತಾರೆ ವೇಗವಾಗಿ, ಋಷಿಗಳೆಲ್ಲ. ಎಲ್ಲಿಗೆ ಹೋಗ್ತೀರಿ ಅಂತ ಕೇಳ್ತಾನೆ. ಬ್ರಹ್ಮದೇವ ಲೋಕದ ದೊಡ್ಡ ಸಭೆ ನಡೀತಾ ಇದೆ, ಹೋಗ್ತೀನಿ ಅಂದ ತಕ್ಷಣ ನಾನು ಬರ್ತೇನೆ ಅಂತ ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಾರೆ, ಆಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಅವ್ರು ಹೋಗ್ತಾರೆ, ನಿಂತು ಬಿಡ್ತಾನೆ ಅಂತ. ಸ್ವಾಮಿ ನನಗೆ ಯಾತಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನಿನಗೆ ಸಂತತಿ ಇಲ್ಲ, ಅದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಆಗ ಅಂತ ಹೇಳ್ತಾನೆ, ಸ್ವಾಮಿ ನನಗೆ ಸಂತತಿ ಇಲ್ಲ ಅಂತ ಹೇಳ್ತಿದ್ದೀರಿ, ಸಂತತಿ ಆಗೋ ಸಂಬಂಧನೇ ಸಂಭವ ನನಗಿಲ್ಲ, ಅದಕ್ಕೆ ನಾನು ಬರಬಹುದಲ್ಲ ಅಂದ್ರೆ. ಇಲ್ಲ ಇಲ್ಲ, ನಮ್ಮ ದಿವ್ಯದೃಷ್ಟಿ ಕಾಣ್ತಾ ಇದೆ, ನಿನ್ನ ಸಂತತಿ ಆಗುತ್ತೆ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಮುಂದೆ ಹೋಗಿಬಿಡ್ತಾರೆ. ಇಂಥ ಶ್ಲೋಕ ನಮ್ಮ ಜನಕ್ಕೆ ಹರಿಸರ್ವತ್ವತ್ವ ಗೊತ್ತಿರೋದಿಲ್ಲ, ವಾಯುಜೀವತ್ವತ್ವ ಗೊತ್ತಿರೋದಿಲ್ಲ. ಇದು ಗೊತ್ತಿರ್ತದೆ, ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ, ಗಂಡು ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ, ಅದು ಕೂಡ. ಅದಕ್ಕೆ ಗಂಡು ಮಗ ಒಬ್ಬಿರಬೇಕು, ಗಂಡು ಮಕ್ಕಳಿಲ್ಲದ ಹೋದವರಿಗೆ ಮೋಕ್ಷ ಇಲ್ಲ. ಇನ್ನೊಂದು ಅರ್ಥ, ಗಂಡು ಮಕ್ಕಳಿದ್ರೆ ಮೋಕ್ಷ ಗ್ಯಾರಂಟಿ, ಆದ್ದರಿಂದ ಗಂಡು ಮಗ ಇದ್ದಾನೆ ಮೋಕ್ಷ ಗ್ಯಾರಂಟಿ, ಅವನು ಕುಡುಕ. ಇದೇನು ಮೋಕ್ಷ ಗ್ಯಾರಂಟಿ, ಇವನು ಲೆಕ್ಕ ಇಟ್ಟುಕೊಳ್ಳಿ. ನರಕ ಗ್ಯಾರಂಟಿ ಅನ್ಬೇಕು ಅಂದ್ರೆ ಮೋಕ್ಷ ಗ್ಯಾರಂಟಿ ಅಲ್ಲ. ಇಂಥ ಅಪುತ್ರಸ್ಯ ಗತಿರ್ನಾಸ್ತಿ, ಕೆಲವು ವಾಕ್ಯ ಗಂಟಮಟ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಆಚಾರ ಅರ್ಥ ಹೇಳ್ತಾರೆ, ಈ ಅರ್ಥ ತಿಳ್ಕೊಳ್ಬಾರ್ದು. ಅದಕ್ಕೆ ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ ಅಂತ ಶಾಸ್ತ್ರ ಹೇಳಿಲ್ಲ ಅಂತ ಹೇಳಿಬಿಡ್ತಾರೆ. ಗಂಡ್ಮಕ್ಕಳು ಹೆಣ್ಮಕ್ಕಳು ಪ್ರಶ್ನೆ ಇಲ್ಲ, ಸಂತಾನಕ್ಕೂ ಮೋಕ್ಷಕ್ಕೂ ಸಂಬಂಧನೇ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ, ಜ್ಞಾನೇನೈವ ಪರಂಪದಂ ಪುತ್ರೇಣೈವ ಪರಂಪದಂ ಅಂತ ಶಾಸ್ತ್ರ ಇಲ್ಲ. ಜ್ಞಾನೇನೈವ ಪರಂಪದಂ ಅಷ್ಟೇ ಹೊರತು ಬೇರೆ ಅಲ್ಲ. ಈ ಮಾತನ್ನು ನೆನ್ಪಿಟ್ಕೊಂಡಿರಿ. ಇಡೀ ನಮ್ಮ ಶಾಸ್ತ್ರದ ಇತಿಹಾಸದೊಳಗೆ ಮಧ್ವಾಚಾರ ಒಬ್ಬರೇ ಅರ್ಥ ಬರೆದವರು, ಉಳಿದವರಿಂದ ವಿಷಯಕ್ಕೆ ಹೋಗಿಲ್ಲ. ಮಾತೆತ್ತಿದರೆ ಕೆಲವು ವಿಚಾರಗಳಷ್ಟೇ, ನಾಲ್ಕು ವೇದವಾಕ್ಯ ಇಟ್ಟುಕೊಳ್ಳೋದು ಗಲಾಟೆ ಮಾಡೋದು ಅಷ್ಟೇ ಹೊರತು ಆಚಾರ ಸಮಗ್ರವಾದ ದೃಷ್ಟಿ ಕೊಟ್ಟವರು ಆಚಾರ್ಯರು, ಪೂರ್ಣ ಪ್ರಜ್ಞರು. ಅದಕ್ಕೆಲ್ಲದನ್ನ ಬರಿತಾ ಹೋಗ್ತಾರೆ. ಪುತ್ರನಿಗೂ ಮೋಕ್ಷಕ್ಕೂ ಸಂಬಂಧ ಇಲ್ಲ, ಜ್ಞಾನಕ್ಕೂ ಮೋಕ್ಷಕ್ಕೂ ಸಂಬಂಧ ಇದೆ. ಮತ್ತಿಲ್ಲಿ ಹೇಳಿದ್ದಾರಲ್ಲ ಹಾಗೆ ಅಂತ ಕೇಳಿದರೆ, ಇಲ್ಲಿ ಹೇಳಿದ್ದಾರೆ ಇದಕ್ಕೆ ಕಾರಣ ಮೋಕ್ಷಕ್ಕೆ ಕಾರಣ ಅಂತಲ್ಲ, ಬ್ರಹ್ಮಲೋಕಕ್ಕೆ ಅರ್ಹತೆ ಬರಲು ಕಾರಣ ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಎಲ್ಲರಿಗೂ ಅಲ್ಲ, ಆಧಿಕಾರಿಕ ಜೀವರು ಅಂತ ಇರ್ತಾರೆ ಅವರು, ಜ್ಞಾನಿಗಳಾಗಿರ್ತಾರೆ. ಮೋಕ್ಷ ಗ್ಯಾರಂಟಿ ಅವರಿಗೆ, ಮೋಕ್ಷ ಆನಂದ ಉನ್ನ ಆಗ್ಲಿಕ್ಕೋಸ್ಕರ ಕೆಲಸ ಮಾಡಬೇಕಾಗಿರುತ್ತೆ, ಆನಂದ ಅತಿಶಯ ಪ್ರಾಪ್ತಿಗೋಸ್ಕರ. ಅದು ಬಾಕಿ ಇದ್ರೆ ಹೋಗ್ಲಿಕ್ಕೆ ಬರೋದಿಲ್ಲ ಅಷ್ಟೇ, ಅದಕ್ಕೆ ಹೇಳಿದ್ದಾರೆ ಹೊರತು ಉಳಿದವರಿಗೆ ಸಂಬಂಧಪಟ್ಟಿದ್ದಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನ ಅತ್ರ ಸಂಶಯ, ಅಥೋನ್ಯಥಾ ಸುತಾನೃತೆ ವ್ರಜಂತಿ ಸದ್ಗತಿಂ ನರಾಹ. ಇದು ಆಚಾರ್ಯರ ಮಾತು, ವ್ರಜಂತಿ ಸದ್ಗತಿಂ ನರಾಹ ಯಥೈವ ಧರ್ಮಭೂಷಣ ಜಗಾಮ ಸಂಧ್ಯಕಾ ಸುತಃ. ದೃಷ್ಟಾಂತ ಕೊಟ್ಟು ಆಚಾರ್ಯ ಹೇಳುತ್ತಾರೆ, ಮಕ್ಕಳಿಂದ ಮೋಕ್ಷ ಆಗಲಿ ಗಂಡು ಮಕ್ಕಳಿಂದ ಮೋಕ್ಷ ಪ್ರಶ್ನೆಯಲ್ಲ, ಜ್ಞಾನದಿಂದನೇ ಮೋಕ್ಷ, ಯಥಾರ್ಥ ಜ್ಞಾನದಿಂದನೇ ಮೋಕ್ಷ, ಬ್ರಹ್ಮಜ್ಞಾನದಿಂದನೇ ಮೋಕ್ಷ ಅಂತ ಹೇಳ್ತಾರೆ. ಈ ಮಾತನ್ನು ನಮ್ಮ ಜನ ಮುಂದೆ ಐತರೇಯ ಭಾಷೆಯಲ್ಲಿ ಆಚಾರ್ಯ ಬರೀತಾರೆ, ಜ್ಞಾನಪುತ್ರವಾನ್ ಅಂತ ಬರೀತಾರೆ. ಎಲ್ಲಿ ಪುತ್ರ ಅಂತ ಕರೀತಾರೋ ಜ್ಞಾನಪುತ್ರ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಈ ಪುತ್ರನಲ್ಲ, ಅಥವಾ ಜ್ಞಾನಿಯಾದ ಪುತ್ರ ತ್ರಾತಾಯೇವೆ ನರಕ ಸಹಿ ಪುತ್ರ ನಾಮ, ಆ ರೀತಿ ಆಗಬೇಕು. ಮುಖ್ಯವಾಗಿ ಜ್ಞಾನನೇ ಆಗಬೇಕು. ಇದನ್ನು ಪುರಂದರದಾಸರು ಹೇಳಬೇಕಾದ್ರೆ, ಪದ್ಮನಾಭ ಎಂಬ ದೊಡ್ಡ ಪುತ್ರನಿರಲಾಗಿ ಈ ದಡ್ಡ ಪುತ್ರರಿಂದ ಆಹೋದೇನಯ್ಯ, ಹರಿಸರ್ವೋತ್ತಮ ಎಂಬ ಹಿರಿಪುತ್ರನಿರಲಾಗಿ ಈ ನರಪುತ್ರರಿಂದ ಆಹೋದೇನಯ್ಯ. ಉಗಭೋಗದಲ್ಲಿ ಮಾತನ್ನು ಬರೀತಾರೆ ಕನಕದಾಸರು, ಮಗನಿಂದ ಗತಿಯುಂಟೆ ಜಗದೊಳಗೆ ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಮಗನಿಂದ ಗತಿಯುಂಟೆ ಜಗದೊಳಗೆ. ಕನಕದಾಸರು ಆಚಾರ ಸಿದ್ಧಾಂತ ತಿಳಿದಿದ್ದರು ಅಂತೇಳಿ ಒಳ್ಳೆ ಸಾಕ್ಷಿ. ಮಗನಿಂದ ಗತಿಯುಂಟೆ ಜಗದೊಳಗೆ ಎನ್ನ ಮಾತಿನೊಳಗೆ ಶಾಸ್ತ್ರಾರ್ಥ ವಿಚಾರ ಮೂಲಕವಾದ ಜ್ಞಾನ ಇರುತ್ತಲ್ಲ, ಅದರಿಂದ ಮೋಕ್ಷ ಹೊರತು ಬೇರೆಯಿಂದ ಮೋಕ್ಷ ಇಲ್ಲ. ಇಲ್ಲಿ ಹೇಳೋದಕ್ಕೆ ಕಾರಣ ಅಂದರೆ ಆ ಕಾರಣ ಬೇರೆ ಕಾರಣ ಅಲ್ಲ. ಅದಕ್ಕಾಗಿ ಆತ ಯೋಚನೆ ಮಾಡಿದ, ಕುಂತಿಯನ್ನು ಕರೆದ. ಕುಂತಿ ಹೀಗೆಲ್ಲ ಹೇಳ್ತಿದ್ದಾರೆ, ಏನು ಮಾಡಬೇಕು, ನನಗಂತೂ ಸಂತತಿಯಾಗೋ ಯೋಗ ಇಲ್ಲ, ಹಾಗಾಗಬೇಕು ಅಂದರೆ ಆಕೆ ಹೇಳ್ತಾಳೆ, ರಾಜ ತುಂಬ ಮಾರ್ಗಗಳಿವೆ ಅದಕ್ಕೆ, ನೀನು ಯೋಚನೆ ಮಾಡು ಅಂತ ಹೇಳ್ತಾಳೆ. ಏನೋ ಅನೇಕ ಕಥೆಗಳು ಬರುತ್ತೆ, ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಆಗ ನಿಯೋಗ ಪದ್ಧತಿ ಮಕ್ಕಳನ್ನು ಪಡಿಬಹುದು ಅಂತ ಶಾಸ್ತ್ರ ಇದೆ ಅಂತ ಪಾಂಡುರಾಜ ಹೇಳಿ, ಕುಂತಿ ನೀನು ಹಾಗೆ ಪಡಿಬಾರದು ಅಂತ ಕೇಳ್ತಾಳೆ. ಹಾಗೆ ಹೇಳ್ತಾಳೆ, ರಾಜ ನೀನು ಹೇಳಿದ ಮಾತು ಸರಿನೇ, ಆದರೆ ಭಾರಿ ಅತ್ಯುತ್ತಮ ಧರ್ಮ ಅಂತ ನಾನು ಅನಿಸೋದಿಲ್ಲ ಅದನ್ನು, ಆದರೂ ನಿನ್ನ ಮಾತು ಕೇಳ್ತೇನೆ. ಆದರೆ ಒಂದು ಪ್ರಾರ್ಥನೆ ಮಾಡ್ತೇನೆ, ನನಗೊಬ್ಬ ಋಷಿ ಮಂತ್ರೋಪದೇಶ ಮಾಡಿದ್ದಾರೆ, ಆ ಮಂತ್ರದಿಂದ ಮಕ್ಕಳನ್ನು ಪಡಿಬಹುದು, ನಮ್ಮ ಮಂತ್ರ ಉಪಯೋಗಿಸ್ಲ ಅಂತ ಕೇಳ್ತಾಳೆ. ಎಷ್ಟು ಖುಷಿಯಾಯಿತು ಅಂತ ಪಾಂಡುರಾಜನಿಗೆ, ನಮಸ್ತಸ್ಮೈ ಮಹರ್ಷಯೇ ಏನ ದತ್ತ ವನುಸ್ತವ, ಯಾವ ಪುಣ್ಯಾತ್ಮ ನಿನ್ನ ಮಂತ್ರ ಕೊಟ್ಟಿತ್ತು, ದಯವಿಟ್ಟು ನೀನು ಆ ಮಂತ್ರ ಉಪಯೋಗಿಸ್ಬಿಟ್ಟು ಹೇಳಿಬಿಡ್ತಾನೆ. ಆಗಾಗಿ ಉಪಯೋಗಿಸ್ತಾಳೆ ಮೊದಲ ಮಂತ್ರ. ಅನೇಕರು ಒಂದು ತಪ್ಪು ಕಲ್ಪನೆ ಉಂಟು, ಐದು ಮಂತ್ರ ಹೇಳಿಕೊಟ್ಟಿದ್ರು ಅಂತೇಳಿ, ಐದು ಮಂತ್ರ ಅವ್ರು ಹೇಳ್ಕೊಟ್ಟಿದ್ದಲ್ಲ, ಯಾರು ಇವರ್ಯಾರು ಹೇಳ್ಕೊಟ್ಟಿರ್ಬೇಕು ಹೊರತು ಅವ್ರು ಹೇಳಿದ ಒಂದೇ ಮಂತ್ರ, ಉಪಾದಿಶತ್ ಪರಮ್ಮನುಂ ಸಮಸ್ತದೇವ ವಶ್ಯತಂ. ಉಪಾದಿಶತ್ ಪರಮ್ಮನುಂ ಸಮಸ್ತದೇವ ವಶ್ಯತಂ, ಒಂದೇ ಮಂತ್ರ ಹೇಳ್ಕೊಟ್ಟಿದ್ದವ್ರು. ಆ ಒಂದು ಮಂತ್ರಕ್ಕೆ ನಮ್ಮನ್ನು ಅನೇಕ ವಾಕ್ಯಾರ್ಥ ಮತ್ತೆ ಹಾಗಿದ್ರೆ ಇಷ್ಟೇ ಮಕ್ಕಳ ಕರ್ಣ ಪ್ಲಸ್ ಅವರು ನಾಲ್ಕು ಜನ, ಬಟ್ ಐದು ಮಂತ್ರ ಆಯ್ತಲ್ಲ, ಸರಿ ಹೋಯ್ತಲ್ಲ, ಒಂದೇ ಮಂತ್ರ ಹೇಳಿದ್ರೆ ಒಂದೇ ಮಗುವಾಗಬೇಕಾಗಿತ್ತಲ್ಲ ಅಂತ ಕೇಳ್ತಾರೆ. ಮೂಲ ಗ್ರಂಥ ನೋಡಿದ್ರೆ ಏನೇನೋ ಮಾತಾಡ್ತಿರ್ತಾರೆ. ಆಚಾರ ಹೇಳ್ತಾರೆ, ಕೊಟ್ಟಿದ್ದು ಒಂದು ಮಂತ್ರ, ಎಷ್ಟು ಸರ್ ಬೇಕಾದ್ರೆ ಉಪಯೋಗಿಸ್ಬೋದು, ಅದನ್ನು ಸಾವಿರ ಮಕ್ಕಳು ಬೇಕಾದ್ರೆ ಪಡಿಬಹುದಾಗಿತ್ತು, ಗೊತ್ತಾಯ್ತಾ. ಐದು ಮಂತ್ರಕ್ಕೆ ಒಂದೊಂದು ಮಂತ್ರಕ್ಕೆ ಒಬ್ಬ ಮಗು ಅಲ್ಲ, ಒಂದು ಮಂತ್ರಕ್ಕೆ ಎಷ್ಟು ಮಕ್ಕಳು ಬೇಕಾದ್ರೂ ಆಗ್ಬೋದಾಗಿತ್ತು. ಮತ್ತೆ ಹಾಗಿದ್ರೆ ಐದೇ ಯಾತಕ್ಕಾಯ್ತು ಅಂದರೆ ಮುಂದೆ ಕಾರಣ ಕೊಡ್ತಾರೆ. ಅಷ್ಟೇವತ್ತು ಐದು ಮಂತ್ರ ಅಲ್ಲ ಅದು, ಎಲ್ಲ ಕಥೆ ಹೇಳ್ತಾಳೆ. ಮೊದಲು ಕರ್ಣನನ್ನು ಪ್ರಾರ್ಥನೆ ಮಾಡಿರ್ತಾಳೆ. ದುರ್ವಾಸಮುನಿಗಳು ಬಂದಿರ್ತಾರೆ ಒಂದು ಸಲ, ನಿಜವಾಗಲೂ ಕುಂತಿದೇವಿ ಶಿವರಾಜನ ಮಗಳು, ಆಕೆಯನ್ನು ಕುಂತಿ ಭೋಜರಾಜನಿಗೆ ಸಾಕು ಮಗಳಾಗಿ ಕೊಟ್ಟಿರ್ತಾರೆ. ಆಕ ಚೆನ್ನಾಗಿ ಜೋಪಾನ ಮಾಡಿರ್ತಾರೆ. ಕುಂತಿ ಪೃಥ ಅಂತ ಇಲ್ಲಿ ಹೆಸರು, ತಂದೆಯ ನಿಮಿತ್ತ ಕುಂತಿ ಅಂತ ಹೆಸರು ಬಂದಿತ್ತು. ಒಂದು ದುರ್ವಾಸ ಮನೆಗಳು ಒಂದು ಸರ್ತಿ ಬರುತ್ತಾರೆ, ದುರ್ವಾಸಾಹ ತಂಪ್ರಾಹ ಮಾಂ ವಾಸ ಏತಿ, ನನಗೆ ಇಲ್ಲೇ ಚಾತುರ್ಮಾಸ ಕೊಡ್ತೇನೆ ಈ ಸಲ, ಏರ್ಪಾಟ್ ಮಾಡು ಅಂತ ಹೇಳಿದರು. ಆ ರಾಜನೇ ಭಾರಿ ಯೋಚನೆ ಬಂತು, ಚಾತುರ್ಮಾಸ ಬೇರೆ ಅಂತಾರೆ, ಹೇಳೇ ದುರ್ವಾಸ ಹೆಸರೇ ದುರ್ವಾಸರು ಗೊತ್ತಲ್ಲ, ಇಟ್ಕೊಳ್ಳೋದು ಕಷ್ಟ, ಚಾತುರ್ಮಾಸ ಮಾಡಬೇಕು, ದುರ್ವಾಸರು ಚಾತುರ್ಮಾಸ ಅಂದರೆ ಕೃಷ್ಣಾರ್ಪಣ ಭಾರಿ ಕಷ್ಟ. ಸ್ವಾಮಿ ಚಾತುರ್ಮಾಸ ಕೂಡಿ ಅಂದರೆ ದಿನವೆಳಗಾದ್ರೆ ಗಲಾಟೆ ಇರುತ್ತೆ, ನಾವು ಉದ್ಧಾರ ಆಗೋದು ಸಾಧ್ಯ ಇಲ್ಲ, ಕೂಡಬೇಡಿ ಅಂದರೆ ಇವತ್ತೇ ಕೊಂದಾಕಿಬಿಡ್ತಾರೆ, ನಾಶ ಆಗೋದು, ಏನು ಮಾಡಬೇಕೀಗ, ಯೋಗ ಕರ್ಮಸು ಕೌಶಲ ಉಪಾಯ ಮಾಡಿಬಿಟ್ಟ. ಸ್ವಾಮಿ ನಾನಂತೂ ರಾಜ, ನನಗಂತೂ ಬಿಡುವಿಲ್ಲ, ನನಗೊಬ್ಬ ಮಗಳಿದ್ದಾಳೆ ಚಿಕ್ಕವಳವಳು, ಅವಳು ಜವಾಬ್ದಾರಿ ಮನ್ ಬಿಡ್ತೇನೆ, ಹೇಳಿ ಕೇಳಿ ಹುಡುಗಿ ಅವಳು, ಅವಳಿಗೆ ಗೊತ್ತಾಗೋದಿಲ್ಲ, ಅವಳು ತಪ್ಪು ಮಾಡಿದರೆ ಕ್ಷಮಿಸೋದಾದರೆ ಇಲ್ವಾ ಚಾತುರ್ಮಾಸಿ ಆಗಲಿ ಅಂತ ಹೇಳಿದರು. ಅದು ಒಪ್ಪಿದರೆ ಒಪ್ಪಲಿ ಬಿಟ್ಟರೆ ಬಿಡಲಿ ಅಂತ ಕೇಳ್ಕೊಂಡ. ಇದಕ್ಕೆ ಜಾಣತನ ಉಪಯೋಗಿಸ್ತಾ ಅವರಂದ್ರು ಆಯ್ತಪ್ಪ ಒಪ್ತೇನೆ ಅಂತ ಹೇಳಿದರು. ತಕ್ಷಣ ಚಾತುರ್ಮಾಸ್ಯ ಕೂತರು, 4 ತಿಂಗಳು ಆಗೋಯ್ತು. ಆಮೇಲೆ ಅವ್ರು ಹೇಳಿದರು, ನೋಡಯ್ಯ ಮುಂದಿನ ಚಾತುರ್ಮಾಸ್ಯಕ್ಕೆ ಮತ್ತೆ ಬರ್ತೀನಿ ಅಂತ ಹೇಳಿದರು. ಅವರು ಇನ್ನೂ ಫಜೀತ ಆಯ್ತು ಅವರಿಗೆ. ಬಂದರು ಮತ್ತೆ ಚಾತುರ್ಮಾಸ್ಯಕ್ಕೆ ಬಂದರು. 13 ವರ್ಷ ಏಕಪ್ರಕಾರ ಬಂದರು. ವತ್ಸರ ತ್ರಯೋದಶಂ ಸವತ್ಸರ ತ್ರಯೋದಶಂ ತಯಾ ಯಥಾವದರ್ಚಿತ. ಸರಿಯಾದ ಕೆಲವರು ಇರ್ತಾರೆ, ಹೇಗೋ ವರ ಕೊಟ್ಟಿದ್ದೀರಲ್ಲ ಅಂತೇಳಿ ಅಲ್ಲೇ ಇದೆ ತಗೊಂಡು ದುರಾಸನೆ ಅಂತ ಹೇಳ್ಬಿಡೋದು. ಕೆಲವರೆಲ್ಲ ನೀವೇ ಅಡುಗೆ ಮಾಡಿಕೊಂಡು ಹಾಗೆ ವರ ಕೊಟ್ಟಿದ್ದೀರಲ್ಲ, ಒಳ್ಳೆ ಮಾತು ಹೇಳ್ಬಿಟ್ಟು ದುರುಪಯೋಗ ಮಾಡ್ಕೊತಾರೆ ಜನ, ದುರ್ಲಾಭ ಪಡೀಲಿಲ್ಲ ಅವಳು. ಆಚಾರ್ಯ ಯಥಾವದರ್ಚಿತ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿದ್ರಂತೆ. ದುರ್ವಾಸರು ಹೇಳಿದ್ರು, ದುರ್ವಾಸರೇ ಅವರು ಸಿಂಹ ಎಷ್ಟು ಬೈಲ್ಡಂದ್ರು ಸಿಂಹನೇ ಅದು. ದುರ್ವಾಸರು ದುರ್ವಾಸರೇನೆ, ಅವರೇನು ಸುಲಭ ಸಿಕ್ತಿದ್ದಿಲ್ಲ. ಕುಂತಿ ಅಡುಗೆ ಮಾಡೋದು ಹೇಳಿಬಿಡ್ತಿದ್ರಂತೆ, ಅಡುಗೆ ಹುಡುಗಿ ಅಡುಗೆ ಮಾಡೋದು ಮಾಡಿಸು ಅಂತ ಅರ್ಥ ರಾಜಕುಮಾರಿ. ವಾರಗಟ್ಟಲೆ ಬರ್ತಾ ಇದ್ದಿಲ್ಲಂತ ಅವರು, ಬಂದಷ್ಟು ಅಡುಗೆ ಆಗಿದೆ ಅಂತ ಕೇಳ್ತಿದ್ರು. ರಾಮದೇವ್ರ ಹತ್ರ ಬಂದರಲ್ಲ, ಸಿದ್ಧಮ್ಮ ದೇಯಮುತ ಸಾಧ್ಯಮ ಪೀಹ, ಅಡುಗೆ ಆಯ್ತಾ ಅಂತ ಕೇಳ್ತಿದ್ರಂತೆ. ಕುಂತಿ ಏನು ಮಾಡ್ತಿದ್ಲು ಗೊತ್ತಾ, ಅಡುಗೆ ಎಲ್ಲ ಮುಗಿಸೋದು ನಮ್ಮ ಜನ ಗೊತ್ತಿರಬೇಕು, ಹಿಂದ ಫ್ರಿಡ್ಜಲ್ಲಿ ಇಟ್ಬಿಟ್ಲ ಕುಂತಿ ಅಂತ ಕೇಳಬಾರದು. ಮತ್ತೆ ಕುಂತಿ ಏನು ಮಾಡ್ತಿದ್ಲು ಗೊತ್ತಾ, ಅಡುಗೆ ಮಾಡೋದು 3 ತಾಸು ನೋಡೋದು ಬರಲಿಲ್ಲ, ಮತ್ತೆ ಅಡುಗೆ ಮಾಡ್ತಿದ್ಲಂತೆ, ಮತ್ತೆ 3 ದಿವಸ ಮತ್ತೆ ಅಡುಗೆ ಮಾಡ್ತಿದ್ಲಂತ. ಎಂಥ ಸೇವೆ ಮಾಡಿರ್ಬೇಕು ಲೆಕ್ಕ ಹಾಕಿ, ಎಷ್ಟು ಶ್ರದ್ಧೆ ಇರಬೇಕು ಕುಂತಿಗೆ, ಇದೆಲ್ಲ ಒಪ್ಪಬೇಕಾದ್ರೆ ಎಂಥ ಮಗಳು ಪಡಿತಾರೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಲೋಕೋತ್ತರ ಮಕ್ಕಳವರೆಲ್ಲ ಕೂಡ ಅಂತ ಮಕ್ಕಳು ಸುಮ್ಮನೆ ಬರಲಿಲ್ಲ, ಇಂಥ ಶ್ರದ್ಧೆಗೋಸ್ಕರ ಬರ್ತಾರೆ ಅಂತ ಹೇಳ್ತಾರೆ. ಒಂದು ಯಾತ ಯಾಮಂ ಆಗಬಾರ್ದು, ಅಡುಗೆ ಮಾಡೋದು ಕಾಯ್ತು, ಅಡುಗೆ ಮಾಡೋದು ಕಾಯ್ದೋ ಬರೋದು, ಊಟ ಮಾಡೋದು ಮತ್ತೆ ನಾಪತ್ತೆ, ಹೇಳ್ತಿದ್ದಲ್ಲಿ ಯಾವಾಗ ಬರ್ತೀರಿ ಅಂತೆ. ಮತ್ತೆ ಕೊನೆಗೆ ಅವ್ರಿಗೆ ಭಾರಿ ಖುಷಿಯಾಗೋಯ್ತು, ಭಲೇ ಕೂತಿ ತುಂಬ ಸಂತೋಷವಾಯಿತು, ಮೆಚ್ಚಿದೆ ಅಂತ ಹೇಳ್ತಾರೆ. ಇಲ್ಲ ಆಚಾರ್ಯ ನಿರ್ಣಯ ಬರೀತಾರೆ, ಇನ್ನೇನು ರಾಮದೇವರು ಕಥೆ ಬಂತಲ್ಲ, ರಾಮದೇವರು ದುರ್ವಾಸರು ಮೆಚ್ಚಿದ್ರು, ಕುಂತಿನೂ ಮೆಚ್ಚಿಬಿಟ್ಲು, ಇಬ್ಬರು ಸಮಯ ಬಿಡ್ತಾರಲ್ಲ ಅಂತ ಪ್ರಶ್ನೆ ಬಂತು. ಅವ್ರು ಯಾರನ್ನೂ ಮೆಚ್ಚಲಕ್ಕಾಗೋದಿಲ್ಲ ಅಂತ ಶಪಥ ಮಾಡಿದ್ರು ಅಂತ ಹೇಳ್ತೀರಿ, ಮೆಚ್ಚಿಬಿಟ್ರಲ್ಲ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಕುಂತಿ ಗೆದ್ದಿದ್ದು ವರ ಆಗ್ತು ಅಂತ ಹೇಳ್ತಾರೆ. ನಿನ್ನ ಮಗಳು ತಪ್ಪನ್ನು ಕ್ಷಮಿಸ್ತೇನೆ ಅಂತ ಮಾತು ಕೊಟ್ಟಿದ್ರಲ್ಲ ಅದಕ್ಕೆ ಗೆದ್ರೆ ಹೊರತು ಇಲ್ಲದವರು ಕುಂತಿ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ರಾಮದೇವರು ಮಾತ್ರ ಸಹಜವಾಗಿ ತಗೋ ಅಂತ ಕೈ ಚಾಚಿದ್ರೆ ಬಂತು ಬಂತು ಬಂತು, ಅವ್ರು ಸೋತು ಬಿಟ್ರು. ಆಚಾರ್ಯ ಹೇಗೆ ಬರೀತಾರೆ ನಿರ್ಣಯ ಅಂದರೆ, ಇಲ್ಲಿ ಅಲ್ಲಿ ಬರೀತಾರೆ ಆಚಾರ್ಯ ನಿರ್ಣಯನ ಸೇರಿಸ್ಕೋಬೇಕಾಗ. ಆಚಾರ್ಯ ನಿರ್ಣಯ ಅಂದರೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಇದು ಯಾತಕ್ಕೆ ಕೇಳಿದೆ ಅಂದರೆ, ಚಿಕ್ಕ ಮಕ್ಕಳದ ಪ್ರಶ್ನೆ ಕೇಳಿಬಿಟ್ಟು ದಿವಸ ಪ್ರಶ್ನೆ ಕೇಳ್ತಿರ್ತಾರೆ ಹುಡುಗರು. ಉಪನ್ಯಾಸ ಮುಗಿದೋದ ತಕ್ಷಣ ಇದು ಬಂದಿಲ್ಲ, ಈ ವಿಷಯ ಪ್ರಶ್ನೆ ಕೊಡಿ ಅಂತ ಕೇಳಿದ್ರು. ದೊಡ್ಡವ್ರು ಕೇಳೋದಿಲ್ಲ, ಚಿಕ್ಕವರು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಅವರು ಹೋಗಿ ಹೇಳ್ತಾರೆ, ಕುಂತಿ ಬಾಯಿಲ್ಲಿ ತುಂಬ ಸೇವೆ ಮಾಡಿದ್ದೆ ಅಂತ ಮಂತ್ರ ಹೇಳ್ತೇನೆ ಕೇಳಿದು ಉಪಯೋಗಿಸಿಬಿಡ್ತಾರೆ. ಸಮಸ್ತ ದೇವ ವಶ್ಯದ ಹೊರಟೋಗಿಬಿಡ್ತಾರೆ. ಸ್ವಲ್ಪ ದಿವಸ ಆಯಿತು, ಆಗ ಕುಂತಿ 2 ನಿಮಿಷ ಒಂದು 5 ನಿಮಿಷ ಉಪನ್ಯಾಸ ಮುಕ್ತಾಯ ಮಾಡ್ತೇನೆ. ಆ ಕತ್ತಿಗೆ ದುರ್ವಾಸರ ಆ ಕಡೆ ಹೋದ ಮೇಲೆ ಒಂದು ಯೋಚನೆ ಮಾಡ್ತಾಳಾಗಿ, ನಾನು ಯಾಕೆ ಪರೀಕ್ಷೆ ಮಾಡಬಾರ್ದು, ಈ ಮಗ ಈ ಮಂತ್ರ ಉಪಯೋಗಿಸಿದರೆ ದೇವತೆಗಳು ಬಂದು ಮಕ್ಕಳನ್ನು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಯಾಕೆ ಪರೀಕ್ಷೆ ಮಾಡಬಾರ್ದು ಅಂದ್ಕೊಂಡ್ಬಿಟ್ಟು ಉಪಯೋಗಿಸಿಬಿಡ್ತಾಳೆ. ಸೂರ್ಯ ಬರ್ತಾನೆ ಅಲ್ಲಿಗೆ, ಆ ಹೇಳ್ತಾಳೆ, ಸ್ವಾಮಿ ದಯವಿಟ್ಟು ನೀವು ಬಂದಿದ್ದು ಭಾರಿ ಸಂತೋಷ, ಮಕ್ಕಳು ಮಾತ್ರ ಕೊಡಬೇಡಿ ನನಗೆ, ಮದುವೆನೇ ಆಗಿಲ್ಲ ಅಂತ ಹೇಳ್ತಾಳೆ. ನನ್ನ ಮಂತ್ರ ಹಾಗಲ್ಲ, ಸೂರ್ಯ ಹೇಳ್ತಾರೆ, ನಾನು ಮಂತ್ರಾಧೀನ, ನಾನು ನೀನು ಕೇಳಿದ್ರೆ ಬಿಡ್ಲಕ್ಕಾಗೋದಿಲ್ಲ. ಈ ಮಂತ್ರ ಎಂಥದ್ದು ಅಂದರೆ ಮಕ್ಕಳನ್ನು ಕೊಡಲೇಬೇಕಾದ ಮಂತ್ರ ಇದು, ಕೊಟ್ಟೇ ಬಿಡ್ತೀರಿ ಅಂತ ಹೇಳ್ತಾರೆ. ನನ್ನ ಗತಿ ಏನಾಗಬೇಕು ಅಂತ ಕೇಳ್ತಾಳೆ. ಇಲ್ಲ ಮತ್ತೆ ಕನ್ಯೆ ಆಗ್ತೀನಿ ಅಂತ ಹೇಳಿದ್ರು, ಮತ್ತೆ ಕನ್ಯೆ ಆಗ್ತೇನೆ ದೋಷ ಇಲ್ಲ ಅಂತ ಹೇಳಿಬಿಟ್ಟು ಮಗುವನ್ನು ಕೊಟ್ಟರಂತೆ, ಮಗು ಹುಟ್ಟಿಬಿಡುತ್ತೆ. ಮುಂದೆ ಕುಂತಿ ಏನು ಮಾಡಬೇಕಾಗ, ನಮ್ಮ ಜನ ಫಸ್ಟ್ ಕ್ಲಾಸ್ ಬೈತಾರೆ ಕುಂತಿನ, ಹಾಳು ಮಾಡಿದ್ರು ಕಾರಣ ನನ್ನ ಅಂತ ಹೇಳಿಬಿಟ್ಟು ಮಗು ಹುಟ್ಟಿತು. ನೋಡ್ತಾಳೆ ಭಾರಿ ಸುಂದರವಾದ ಮಗು, ಹುಟ್ಟಿರ್ಲಿಕ್ಕೆ ಕವಚ ಕುಂಡಲ ಎಲ್ಲ ಇತ್ತು, ಆದರೆ ಅದು ವೈಭವದ ಸಂಕೇತ ಅಲ್ಲ, ದೋಷದ ಸಂಕೇತ ಆಗಿತ್ತು ಅಂತ ಹೇಳ್ತಾರೆ. ಯಾ ಕವಚ ಯಾವುದು ಗೊತ್ತಾ, ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತ ಅಜನಿ, ಸಹಸ್ರವಂತ ರಾಕ್ಷಸ ಇದ್ದ ಅವನ ಆವೇಶ ಸೇರಿಕೊಂಡಿತ್ತು, ಕವಚ ಬಂದುಬಿಡ್ತು, ಕುಂಡಲ ಬಂತು, ಜಾಯಿನ್ ಮಾಡಿದ್ದಲ್ಲ, ಹುಟ್ಟುತ್ತಾನೆ ಜೊತೆ ಸೇರ್ಕೊಂಡ್ಬಂದಿರಿ ಅಂತ. ಅಂತ ನೋಡಿದ್ಲು, ಮಗು ಚೆನ್ನಾಗಿದೆ ಬಿಡ ಮನಸ್ಸಿಲ್ಲ, ಇಟ್ಕೊಂಡಾಗಿಲ್ಲ. ಇಲ್ಲಿ ಕುಂತಿನ ಅಪ್ರಿಷಿಯೇಟ್ ಮಾಡಬೇಕು, ತನ್ನ ಮಗುವನ್ನು ತನ್ನ ಮಗು ಅಂತ ಇಟ್ಕೊಂಡು ಬಿಟ್ಟರೆ ತಂದೆಯ ಗತಿ ಏನಾಗಬೇಕು, ರಾಜ್ಯದ ವ್ಯವಸ್ಥೆ ಏನಾಗುತ್ತೆ. ಒಬ್ಬ ರಾಜನ ಮಗಳಾಗಿ ಕನ್ಯಾವಸ್ಥೆಯ ಮಗಳನ್ನು ಪಡೆದರೆ ಧರ್ಮ ಯಾರಿಗೆ ಹೇಳಬೇಕು ಆಮೇಲೆ, ಆ ಕಾಲದ ಚಿಂತನೆ ಇದು. ಈ ಕಾಲಕ್ಕೆ ನಮ್ಮಿಷ್ಟ, ನಾವು ಬೇಕಾದ್ ಮಾಡ್ತೀವಿ ಅಂತ ಹೇಳ್ತಾರೆ. ಪರ್ಸನಲ್ ಅಂತ ಇದೆಲ್ಲ ಕೇಳ್ಬಿಟ್ಟು ಏನಂತಾರೆ ಗೊತ್ತಾ, ಪರ್ಸನಲ್ ಅಂತ ಹೇಳ್ಬಿಡ್ತಾರೆ. ಮುಗಿದೋಯ್ತು, ಕುಡಿದು ಪರ್ಸನಲ್, ತಿಂದರು ಪರ್ಸನಲ್, ಮತ್ತೆ ಯಾವ ಧರ್ಮ ಆಗಿದ್ರೆ, ಧರ್ಮಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಆದರೆ ಈ ಕಾಲ ಎಲ್ಲ ತಂದೆಯನ್ನು ಮರ್ಯಾದೆ ಉಳಿಸ್ಬೇಕು, ತಾನು ಮಗುನೂ ಉಳಿಸ್ಬೇಕು. ಚಿಕ್ಕ ಹುಡುಗಿ ಪಾಪ ಕೊನೆ ತೀರ್ಮಾನ ಮಾಡ್ತಾಳೆ, ಒಂದು ಮಂಜೂಷ ಮಾಡಿಸಿದ್ಲಂತೆ. ನಮ್ಮ ಜನ ಪಂಪ ಕುಮಾರವಾಸರು ಬರೀತಾರೆ, ಹಂಗೆಂಗೆಲ್ಲಿ ಬಿಸಾಡಿಬಿಟ್ಲು ಅಂತ ಹೇಳ್ತಾರೆ. 2 ತಪ್ಪಲ್ಲಿ ಆ ದೇಶದೊಳಗೆ ಕುಂತಿ ಹೋದ ರಾಜ್ಯದಲ್ಲಿ ಗಂಗೆನೇ ಇಲ್ಲ, ಫಸ್ಟಲ್ಲಿ ಗಂಗೆ ಇಲ್ಲ, ಅಲ್ಲಿ ಬಿಸಾಡಲೇ ಇಲ್ಲ ಆಕೆ. ಇದನ್ನ ಆ ರೀತಿ ಬರೀತಾರಲ್ಲ ಜನ ಕುಂತಿನ ಬೈತಾರ, ನಮ್ಮ ಆಧುನಿಕರ ಕಸ್ತೊಟ್ಟಿಲ್ಲಿ ಹಾಕೋಗ್ತಾರಲ್ಲ, ಕುಂತಿ ಹಾಗೆ ಮಾಡ್ಬಿಟ್ಟು ತಿಳ್ಕೊಂಡ್ಬಿಡ್ತಾರೆ. ಕುಂತಿ ಹಾಗೆ ಮಾಡಲಿಲ್ಲ, ತುಂಬ ಯೋಚನೆ ಮಾಡ್ತಾಳೆ, ಒಂದು ಮಂಜೂಷವನ್ನು ಮಾಡಿಸ್ತಾಳೆ, ಮಗುವನ್ನು ಮಲಗಿಸ್ತಾಳೆ, ಯೋಚನೆ ಮಾಡ್ತಾಳೆ, ಮಗು ಯಾರ ಕೆಲಸ ಸಿಗುತ್ತೋ ಗೊತ್ತಿಲ್ಲ, ರಾಜಕುಮಾರರಾಗಬೇಕಾದ ಮಗು ಅಂತೇಳಿ ಅದು ರತ್ನಪೂರ್ಣ ಮಂಜುಷ, ರತ್ನಗಳನ್ನು ತುಂಬಿಸಿಬಿಟ್ಲಂತೆ. ಎಷ್ಟು ರತ್ನ ಗೊತ್ತಾ, ರಾಜಕುಮಾರನ ಬೆಳಿಬೇಕು. ಇದು ಕುಂತಿನ ಒಬ್ಬರಾದ್ರು ಬರೆದಿದ್ದಾರೆ ಇದನ್ನ, ವೇದವ್ಯಾಸರು ಹೇಳ್ತಾರೆ, ಮಧ್ವಾಚಾರ್ಯರು ಬರೀತಾರೆ, ಇನ್ಯಾರು ಬರೆದಿಲ್ಲ. ಆ ನದಿ ಗಂಗಾ ನದಿ ಅಲ್ಲ, ಅಶ್ವನದಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಬಿಡ್ತಾಳೆ, ಅಲ್ಲಿ ಬಿಟ್ಟರೆ ಮುಂದೆ ಹೋಗ್ತಾ ಹೋಗ್ತಾ ಯಮುನಾ ನದಿಗೆ ಹೋಗುತ್ತೆ, ಪ್ರಯಾಗದಲ್ಲಿ ಗಂಗಾ ನದಿ ಸೇರುತ್ತೆ, ಮುಂದೆ ಪಾಟ್ನಾಕ್ ಹೋಗುತ್ತೆ, ಅಲ್ಲಿ ಅಂಗರಾಜ್ಯ ಇರೋದು ಪಾಟ್ನಾದ್ರು, ಅಲ್ಲಿ ಹೋಗುತ್ತೆ, ಅಲ್ಲೇ ಸಿಗುತ್ತೆ. ಅದು ಮುಂದೆ ರೂಟ್ ವರ್ಣನೆ ಮಾಡ್ತಾರೆ ವೇದವ್ಯಾಸ ದೇವರು, ಹೇಗೆ ಹೋಯ್ತು ಅದು ಅಂತ ಹೇಳ್ತಾರೆ. ವೇದವ್ಯಾಸರ ಜಾಗ್ರಫಿ ಇವತ್ತಿಗೂ ಪರ್ಫೆಕ್ಟ್ ಜಾಗ್ರಫಿ ಅದು. ಸಾಕ್ಷಾತ್ ನಾರಾಯಣ ದೇವರು ಬರೆದ ಗ್ರಂಥ ಮಹಾಭಾರತ. ಒಬ್ಬ ಕವಿನೂ ಆಮೇಲೆ ಬರೆದಿಲ್ಲ ಅದನ್ನ, ಎಲ್ಲ ಗಂಗೆ ಗಂಗೆ ಅಂತ ಕೆಡಿಸಿಬಿಟ್ಟು ತಪ್ಪಿಸಿಬಿಟ್ಟಿದ್ದಾರೆ. ನಮ್ಮ ಹುಡುಗರು ಬಿಡ್ತಾರಾ, ಅಲ್ಲಿ ಗಂಗೆ ಇಲ್ಲಿದೆ ಮೊದಲು, ಗಂಗೆ ಇಲ್ಲ, ಮಹಾಭಾರತ ಸುಳ್ಳೊಂದು ಬಿಡ್ತಾರೆ. ಸುಳ್ಳು ಮಾಡಿದ ದೇವರು ಬಯ್ಯೋದು ವೇದವ್ಯಾಸ ದೇವರನ್ನ. ಆಚಾರ್ಯ ಪೂರ್ತಿ ನ್ಯಾಯ ತರಿಸಲಿಕ್ಕೆ ಬಂದಿದ್ದು, ಪರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಇದು ನೂರಕ್ಕೆ ನೂರು ಸತ್ಯವಾದ ಮಾತು. ಮುಂದೆ ಹೋಯಿತು, ಅಚಿರಥ ಅವರು ಸಾಕ್ಕೊಂಡ್ರು, ಕರ್ಣ ಅಂತ ಹೆಸರು ಬಂತು. ಸುದರ್ಶನೀಯ ಕರ್ಣತಃ ಸ ಕರ್ಣನಾಮಕೋಭವತ್ ಸುದರ್ಶನೀಯ ಕರ್ಣತಃ. ಅಚಿರಥ ರಾತೆ ನೋಡಿದರು, ಅವ್ರಿಗೆ ಮಗು ಸಿಕ್ತು, ಸಂಪತ್ತು ಸಿಕ್ತು. ವಸುಷೇಣ ಅಂತ ಹೆಸರಿಟ್ಟು, ವಸುಷೇಣ ಅಂದರೆ ಸಂಪತ್ತಿನ ಸಮೇತ ಬಂದ ಮಗು ಅಂತ ಹೆಸರಿಟ್ಟರಂತೆ. ಮುಂದೆ ಪ್ರಸಿದ್ಧನಾಗ್ತಾನೆ. ಇದು ಆಕೆಯ ಕಥೆಯಾಗಿತ್ತು. ಈಗ ಆ ಮಂತ್ರ ನನಗಿದೆ, ನಾನು ಈ ಮಕ್ಕಳನ್ನು ಪಡಿತೇನೆ, ಯಾರನ್ನು ಕರೀರ್ತಿ ಅಂತ ಹೇಳ್ತಾಳೆ. ಯಾರನ್ನು ಕರೀತಾರೆ ನಾಳೆ ನೋಡೋಣಂತೆ. ನಾಳಿನ ಕಾರ್ಯಕ್ರಮ ಅದು, ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಇದೆ, ಪುಸ್ತಕ ಬಿಡುಗಡೆ, ಒಂದು ಪುಸ್ತಕ ಪ್ರಕಾಶನ ಕಾರ್ಯಕ್ರಮ. ಬೇಜಾರ ಸ್ವಾಮಿಗಳು ಬಂದಾಗ ಪುಸ್ತಕ ಬಿಡುಗಡೆ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೆ. ಶ್ರೀಗಳು ಆಗಮಿಸಿದ್ದಾರೆ. ಲಕ್ಷ್ಮೀ ಸ್ತೋತ್ರ ಮಾಲೀಕ ಅಂತ ಪುಸ್ತಕದ ಹೆಸರು. ಹಿಂದೊಮ್ಮೆ ಪ್ರಿಂಟ್ ಆಗಿತ್ತು, ಅದರ ಡಬಲ್ ಸೇರಿಸಿದ್ದೇವರು. ಚಿಕ್ಕದಾಗಿತ್ತಾಗ ಎಲ್ಲ ಪುರಾಣದ ಸ್ತೋತ್ರನೂ ಸೇರಿದ್ದಾರೆ. ಪುರಾಣ, ಮಹಾಭಾರತ, ರಾಮಾಯಣ, ಎಲ್ಲೆಲ್ಲಿ ಲಕ್ಷ್ಮೀ ಸ್ತೋತ್ರ ಬರುತ್ತೋ ಎಲ್ಲದನ್ನು ಸೇರಿಸಿಬಿಟ್ಟು ಅದು ಮೊದಲು 50 ಚಿಲ್ಡ್ರೆ ಇತ್ತು, 88 ಲಕ್ಷ್ಮೀ ಸ್ತೋತ್ರ ಇದೆ ಅದರಲ್ಲಿ. ಸಮಗ್ರವಾಗಿರ್ತಕ್ಕಂಥ ಶ್ರೀ ಸೂಕ್ತದಿಂದ ಹಿಡಿದು ಅಂಬಳಿ ಸೂಕ್ತದಿಂದ ಹಿಡಿದು ಎಲ್ಲದೂ ಸೇರಿದೆ. ಅದನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಈಗ ತಮ್ಮ ಅಮೃತಹಸ್ತದಿಂದ ಬಿಡುಗಡೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದರ ಪ್ರಕಾಶನಕ್ಕೆ ಆರ್ಥಿಕವಾಗಿ ನೆರವಾದವರು ಇವು ಚಿಕ್ಕ ದಂಪತಿಗಳು, ಪವನ್ ಮತ್ತು ರಂಜಿನಿ ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಕೂಡ ಇದಕ್ಕೆ ತುಂಬ ಆರ್ಥಿಕವಾಗಿ ನೆರವಾಗಿದ್ದಾರೆ. ಅವರಿಗೆ ಸಮಯದಲ್ಲಿ ಅವರು ಬೀರ್ ವೆಂಕಟೇಶಾಚಾರ್ಯರು ಅಂತೇಳಿ ದೊಡ್ಡ ವಿದ್ವಾಂಸರಿದ್ದರು. ಅವರ ಮರಿಮೊಮ್ಮಗ ಹುಡುಗ ಆತ, ಆತನಿಂದ ಕೆಲಸ ಆಗಿದೆ. ದೇವರು ಶ್ರೀಗಳವರು ಆತನ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈ ಪುಸ್ತಕ ಬಿಡುಗಡೆಯಾಗುತ್ತೆ. ಪುಸ್ತಕ ಬಿಡುಗಡೆ ಆದ ಮೇಲೆ ಶ್ರೀಗಳವರ ಮಾತು ಅನುಗ್ರಹ ವಚನ ಮುಗಿದ ಮೇಲೆ ಅದು 60 ರೂಪಾಯಿ ಪುಸ್ತಕ ಅಷ್ಟೆ, 184 ಪುಟ ದೊಡ್ಡ ಪುಸ್ತಕ ಇಟ್ಟು ಬರೀ 60 ರೂಪಾಯಿ ಇಟ್ಟಿದೆ ಅಷ್ಟೆ. ಮತ್ತು 55 ರೂಪಾಯಿಗೆ ಆ ಪುಸ್ತಕ ಸಿಗುತ್ತೆ, ಬೇಕಾದವ್ರು ಆಮೇಲೆ ತೊಗೊಳ್ಬೋದು ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದಂಗಳವರು ಆ ಗ್ರಂಥವನ್ನು ಪ್ರಕಾಶನೆ ಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಒಂದೇ ಒಂದು ಮಾತು, ಲಕ್ಷ್ಮೀ ಸ್ತೋತ್ರನ ಶ್ರೀಪಾದಂಗಳವರು ಯಾತಕ್ಕೆ ಬಿಡುಗಡೆ ಮಾಡಬೇಕು ಅಂದರೆ, ಯಾರು ಸುಧಾ ಮಂಗಳ ಮಾಡ್ತಾರೋ ಅವ್ರು ಶ್ರೀಕರತ್ವ ಅಂತ ಹೇಳ್ತಾರೆ. ಶ್ರೀಕರತ್ವ ವೈವೇವ ಸಾಕ್ಷಿಣ ಅಂತ ಹೇಳಿದ್ದಾರೆ. ಶ್ರೀಪಾದಂಗಳವರಿಗೆ ಅಲ್ಲಿ 29 ಸುಧಾ ಮಂಗಳ ಮಾಡಿದ್ದಾರೆ. ಅದರಿಂದಾಗಿಯೇ ಲಕ್ಷ್ಮೀ ಸ್ತೋತ್ರ ಮಾಲಿಕೆ ಬಿಡುಗಡೆ ಮಾಡಿಬಿಟ್ರೆ ಶ್ರೀಕರೋ ಎಂ ಗ್ರಂಥ ಅಂತೇಳಿ ಅಂದರೆ ಗೊತ್ತಾಗುತ್ತೆ. ಒಳ್ಳೆ ದೇವರ ಅನುಗ್ರಹ ಮಾಡಿ ಇವತ್ತು ನಿಶ್ಚಯಗಳವರು.
ಆಚಾರ್ಯ ಪವನ ಅಸ್ಮಾಕಂ ಆಚಾರ್ಯಾನೀಕ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಜಗನ್ಮಾತೆಯಾದ ಲಕ್ಷ್ಮಿಯ ಸ್ತೋತ್ರ ಅವ್ಯಕ್ತೋಪಾಸನೆ ಮಾಡಿದರೆ ಪರಮಾತ್ಮನನ್ನು ಮನೆಗೆ ಸೇರಲು ನಮಗೆ ಅನುಕೂಲ ಆಗ್ತದೆ. ತಾಯಿ ಅನುಗ್ರಹ ಇದ್ದರೆ ತಂದೆಯ ಬಳಿಗೆ ಹೋಗಲು ಸಾಧ್ಯ. ಆ ರೀತಿ ಜಗನ್ಮಾತೆಯಾದ ಲಕ್ಷ್ಮಿಯ ಸ್ತೋತ್ರಗಳು ಬೇರೆ ಬೇರೆ ಕಡೆಯ ಗ್ರಂಥಗಳಲ್ಲಿರುವ ಎಲ್ಲ ಸ್ತೋತ್ರಗಳನ್ನು ಸಂಗ್ರಹಿಸಿ ಈ ಅಪೂರ್ವವಾದ ಪುಸ್ತಕ, ಇಷ್ಟೆಲ್ಲ ಸಂಗ್ರಹದ ಲಕ್ಷ್ಮೀ ಸ್ತೋತ್ರದ ಪುಸ್ತಕ ನಾವು ಇಷ್ಟು ಎಲ್ಲಿಯೂ ಕೂಡ ಗಮನಿಸಲಿಲ್ಲ ಅಂತ ಅಪೂರ್ವವಾದ ಕೃತಿ ಕುಸುಮವನ್ನು ನಮ್ಮ ಪ್ರಭಂಜನಾಚಾರ್ಯರು ಈ ದಿನ ಸಮರ್ಪಿಸಿದ್ದಾರೆ. ನಮ್ಮ ನಾವೆಲ್ಲ ಎಲ್ಲರೂ ಕೂಡ ದೇವರಿಗೆ ಪುಷ್ಪಾರ್ಚನೆ, ತುಳಸಿ ಅರ್ಚನೆ, ತುಳಸಿಯಿಂದ ಭಗವಂತನಿಗೆ ಅರ್ಚನೆ, ಪುಷ್ಪಗಳಿಂದ ಅರ್ಚನೆ ಮಾಡೋದುಂಟು. ನಮ್ಮ ಪ್ರಭಂಜನಾಚಾರ್ಯರು ಪುಷ್ಪ ತುಳಸಿಗಳಿಂದಲ್ಲ, ಇಂಥ ಕೃತಿಗಳಿಂದಲೇ ಭಗವಂತನನ್ನು ಅರ್ಚಿಸ್ತಾ ಇದ್ದಾರೆ. ತಿಂಗಳಿಗೊಮ್ಮೆ, ಎರಡು ತಿಂಗಳಿಗೊಮ್ಮೆ ಕೃತಿಗಳು ಪ್ರಕಟವೇ ಆಗ್ತಾ ಇವೆ. ಹೀಗಾಗಿ ಅದು ಆ ಸಹಸ್ರಾರ್ಚನೆ ಏನು ಪುಷ್ಪಗಳಿಂದ ಕೃತಿಗಳಿಂದ ಅಂತಹ ಸಹಸ್ರಾರ್ಚನೆಯನ್ನು ನಮ್ಮ ಪ್ರಭಂಜನಾಚಾರ್ಯರು ಮಾಡ್ತಾ ಇರೋದು ದೊಡ್ಡ ಒಂದು ಭಗವಂತನಿಗೆ ಪ್ರಿಯವಾದ ಕಾರ್ಯ. ಇವತ್ತು ಈ ಕೃತಿಯನ್ನು ಭಗವಂತನಿಗೆ ನಾವು ಸಮರ್ಪಿಸಿ ಆ ಮೂಲಕ ಲಕ್ಷ್ಮೀ ಅನುಗ್ರಹ, ನಾರಾಯಣ ಅನುಗ್ರಹ, ಜಗನ್ಮಾತೆಯ ಪ್ರಾರ್ಥನೆಯಿಂದ ಪರಮಾತ್ಮನನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಅನುಕೂಲವಾಗುವಂತಹ ಇದರ ಲಾಭವನ್ನು ಎಲ್ಲ ಭಕ್ತರು ಕೂಡ ಪಡೆಯಬೇಕಾಗಿ ಅಪೇಕ್ಷಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಶ್ರೀಮದಾಚಾರ್ಯರು ಎಷ್ಟು ಸುಂದರವಾದ ಜೋಡಣೆ. ಮಹಾಭಾರತ ಇದೆ, ಭಾಗವತ ಇದೆ, ಹರಿವಂಶಿ ಕೃಷ್ಣನ ಕಥೆ ಹರಿವಂಶದಲ್ಲಿ, ಭಾಗವತದಲ್ಲಿ, ಮಹಾಭಾರತದಲ್ಲಿ ಪಾಂಡವರ ಕಥೆ. ಯಾವಾಗ ಯಾವ ಘಟನೆ ನಡೆಯಿತು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಶ್ರೀಮದಾಚಾರ್ಯರು ಎರಡನ್ನು ಕೂಡ ಜೋಡಿಸಿ ಯಾವ ಯಾವ ಕಾಲಘಟ್ಟದಲ್ಲಿ ಪಾಂಡವರದ್ದು ಚರಿತ್ರೆ, ಅದಕ್ಕನುಗುಣವಾಗಿ ಕೃಷ್ಣನ ಕಥೆ ಯಾವ ರೀತಿ ಬೆಳೆದುಕೊಂಡು ಹೋಗಿದೆ, ಎರಡನ್ನು ಕೂಡ ಜೋಡಿಸಿಕೊಂಡು ಒಂದು ಇಡೀ ಕೃಷ್ಣ ಪಾಂಡವರ ಕಥೆಯನ್ನು ಅದ್ಭುತವಾಗಿ ನಿರೂಪಣೆ ಮಾಡಿರುವುದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅಂತಹ ಕಥಾ ಪ್ರವಚನ ಇಲ್ಲಿ ನಡೀತಾ ಇದೆ. ಪಾಂಡವ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಉತ್ಪತ್ತಿಯೇ ದೊಡ್ಡ ಸಂದೇಶ ನಮಗೆ ನೀಡ್ತಾ ಇದೆ. ನಮ್ಮಲ್ಲಿ ತಮೋಗುಣ, ರಜೋಗುಣ, ಸತ್ವ. ಅಂಬಿಕೆ ತಮೋಗುಣ, ಅಂಬಾಲಿಕೆ ರಜೋಗುಣದ ಪ್ರತೀಕ. ವಿದುರನ ಮಾತೆ ಅವಳ ಹೆಸರೇ ಗೊತ್ತಿಲ್ಲ, ಅವಳು ಸತ್ವಗುಣದ ಪ್ರತೀಕ. ತಮೋಗುಣ ಪರಿಣಾಮ ಭಗವಂತನ ಕಡೆ ಕಣ್ಣನ್ನೇ ಅವಳು ಹರಿಸಲಿಲ್ಲ, ಕಣ್ಣು ಮುಚ್ಚಿಬಿಟ್ಟು ಅಜ್ಞಾನ. ಇದು ತಮೋಗುಣದ ಪ್ರಭಾವ. ಅದರ ಫಲ ಧೃತರಾಷ್ಟ್ರ, ಅಜ್ಞಾನದ ಫಲ ಕುರುಡನಾಗಿ ಧೃತರಾಷ್ಟ್ರ ಹುಟ್ಟಿದ. ತಮೋಗುಣದಿಂದ ನಮ್ಮ ಅಜ್ಞಾನದ ವಿಜೃಂಭಣೆ. ರಜೋಗುಣ ಅಂಬಾಲಿಕೆಯ ಭಗವಂತನ ಕಣ್ಣರು, ಕಂಡರೆ ಭಕ್ತಿಗಿಂತ ಭೀತಿಯೇ ಹೆಚ್ಚು, ಭಯ ನಡುಗಿಬಿಟ್ಟು ಮೈಯೆಲ್ಲ ಬಿಳಿಚು. ರಜೋಗುಣದಿಂದ ಬರೀ ವಿಕೃತಿ, ತಮೋಗುಣದಿಂದ ಅಜ್ಞಾನ, ಜ್ಞಾನವೇ ರಜೋಗುಣದಿಂದ ವಿಕೃತಿ. ಆದರೆ ಆ ವಿದುರನ ತಾಯಿ ಭಕ್ತಿಯಿಂದ, ಭಗವಂತ ಅಂತ ಅಷ್ಟು ಭಾವನೆಯಿಂದ ಯಾವುದೇ ಥರದ ವಿಕಾರಕ್ಕೆ ಒಳಗಾಗದೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಭಗವಂತನನ್ನು ಸ್ವೀಕರಿಸಿದಳು. ವಿದುರ ಧರ್ಮದ ಜ್ಞಾನದ ಮೂರ್ತಿಯಾಗಿ ವಿದುರ ಹುಟ್ಟಿದ. ಸತ್ವಗುಣದ ಫಲವೇನು, ರಜೋಗುಣದ ಫಲವೇನು, ತಮೋಗುಣದ ಫಲವೇನೆಂಬುದಕ್ಕೆ ಅಂಬಿಕೆ, ಅಂಬಾಲಿಕೆ ಮತ್ತು ವಿದುರ ಮಾತೆ ಇವರೇ ಒಂದು ಉದಾಹರಣೆಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಂತಹ ಸಾತ್ವಿಕ ಶಕ್ತಿಯನ್ನು, ಭಗವಂತನ ಬಗ್ಗೆ ವಿಕೃತಿಯಲ್ಲ, ಅಜ್ಞಾನವಲ್ಲ, ಭಕ್ತಿಯಿಂದ ಪರಮಾತ್ಮನ ಉಪಾಸನೆ ಮಾಡಿದರೆ ಜೀವನದ ಉತ್ತಮ ಫಲವನ್ನು ನಾವು ಪಡೆಯಬಹುದು ಎಂಬಂತಹ ಸಂದೇಶ ಈ ಧೃತರಾಷ್ಟ್ರ ವಿದುರ ಪಾಂಡವರ ಉತ್ಪತ್ತಿಯಲ್ಲಿ ನಮಗೆಲ್ಲರಿಗೂ ಕೂಡ ಅನ್ವಯವಾಗುವಂತಹ ಉತ್ತಮ ಸಂದೇಶ. ಮಕ್ಕಳ ಬಗ್ಗೆ ಈಗಾಗಲೇ ನಮ್ಮ ಪ್ರಭಂಜನಾಚಾರ್ಯರು ವಿವರಿಸಿದ್ದಾರೆ, ಅನೇಕ ತಪ್ಪು ಕಲ್ಪನೆ ಅದನ್ನು ನಿವಾರಿಸಿದವರು ಅಂಗರಾಜ. ಅಂಗರಾಜನು ಯಜ್ಞ ಮಾಡಿದ, ದೇವತೆಗಳು ಹವಿಸ್ಸನ್ನೇ ಸ್ವೀಕಾರ ಮಾಡಲಿ ಏನು ಅಂತ ಪ್ರಶ್ನಿಸಿದ. ಋಷಿಗಳು ಹೇಳಿದರು, ದೇವ ನಿನ್ನ ಮಕ್ಕಳೇ ಇಲ್ಲ, ನಿನ್ನ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ದೇವತೆಗಳು ಸಿದ್ಧರಿಲ್ಲ. ಪಾಪ ಗಾಬರಿಯಾದ, ಮಕ್ಕಳನ್ನು ಪಡೆಯಲಿಕ್ಕೆ ಅವನು ಯಜ್ಞ ಇದನ್ನೆಲ್ಲ ನಡೆಸಿ ಅದರಿಂದ ಪೃಥ್ವಿ ಚಕ್ರವರ್ತಿ ಮಗನಲ್ಲ ಮೊಮ್ಮಗನಾಗಿ ಪೃಥ್ವಿ ಚಕ್ರವರ್ತಿ ಜಗತ್ತನ್ನೇ ರಕ್ಷಿಸುವ ದೊಡ್ಡ ಧರ್ಮ ಪರಿಪಾಲಕರಾದ ಮಹಾನುಭಾವನಾದ ಭಗವಂತನ ಅಂಶ ಪಡೆದ ಪೃಥ್ವಿ ಚಕ್ರವರ್ತಿ ಹುಟ್ಟಿದ. ಇಲ್ಲಿ ದೇವ ಇದು ಋಷಿಗಳು ಹೇಳಿದ್ದು ದೇವತೆಗಳು ಭಾರತಿ ಇದ್ದದ್ದು ಬೇರೆ ಉದ್ದೇಶ. ಮಕ್ಕಳಿಲ್ಲ ಎಂಬ ಕಾರಣದಿಂದ ಯಜ್ಞ ಮಾಡಿ ಪೃಥ್ವಿ ಚಕ್ರವರ್ತಿ ಬರಲಿ, ಹೊರತು ಮಕ್ಕಳಿಲ್ಲದವರಿಗೆ ಗತಿ ಇಲ್ಲ ಎಂಬ ಅಭಿಪ್ರಾಯವಲ್ಲ. ಇದು ದೇವತೆಗಳು ಋಷಿಗಳು ಕೂಡಿದ ಒಂದು ನಾಟಕ. ಪೃಥ್ವಿ ಚಕ್ರವರ್ತಿ ಬರಬೇಕು ಎಂಬುದಕ್ಕೋಸ್ಕರ ಇವನಿಗೆ ಆ ಒಂದು ಮಕ್ಕಳನ್ನು ಪಡೆಯುವ ಆಸಕ್ತಿ ಬೆಳೆಯಲಿ ಎಂಬುದಿಷ್ಟೇ ಉದ್ದೇಶ ಹೊರತು, ಮಕ್ಕಳಿಲ್ಲದಿದ್ದರೂ ಕೂಡ ತನ್ನ ಧರ್ಮಾಚರಣೆ, ತನ್ನ ತಪಸ್ಸು, ಇದರಿಂದ ಮಕ್ಕಳ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಎಂಬಂತಹ ಸಂದೇಶ ಮತ್ತೆ ಯಾರೂ ಹೇಳಿಲ್ಲ. ಎಲ್ಲರೂ ಕೂಡ ಈಗಲೂ ಕೂಡ ಅಜ್ಞಾನದಲ್ಲಿ ಮಕ್ಕಳಿಲ್ಲ, ನಮಗೆ ಸದ್ಗತಿಯೇ ಇಲ್ಲ. ಈ ಭ್ರಾಂತಿಯನ್ನು ನಿವಾರಣೆ ಮಾಡಿ ಯಾರು ಮಕ್ಕಳು ಇರಲಿ ಇಲ್ಲದಿರಲಿ ತನ್ನ ತನ್ನ ಕರ್ತವ್ಯ ಅನುಷ್ಠಾನ ಮಾಡಿ ಭಗವದ್ ಅನುಗ್ರಹ ಪಡೆದು ಮೋಕ್ಷವನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಎಂಬುದನ್ನು ಇಷ್ಟು ಸ್ಪಷ್ಟವಾಗಿ ದೇವತೆಗಳು ಬೇರೆ ಬೇರೆ ಸಂದರ್ಭ ಇಲ್ಲಿ ಕೂಡ ಅಷ್ಟೇ ಪಾಂಡುರಾಜನಿಂದ ಪಾಂಡವರು ಹುಟ್ಟಬೇಕು. ಯದರ್ಥ ಮೇಷ ಜಾಯಿತೆ ಪುಮಾನಿ ತಸ್ಯ ಸೂಕೃತಿ ಪರಾಂಗತಿ ನದು ಹೃಜೇತಿ. ಪಾಂಡುರಾಜ ಬಂದದ್ದು ಭಗವಂತ ದೇವತೆಗಳು ಕಳಿಸಿದ್ದು ಪಾಂಡವರು ಅವತಾರ ಆಗಲಿ ಭೀಮ ಅರ್ಜುನ ಇವರಿಂದ ಲೋಕದ ಕಲ್ಯಾಣವಾಗಲಿ ಎಂಬುದಕ್ಕೋಸ್ಕರ ಕಳಿಸಿದ್ದು. ಅದನ್ನು ಮಾಡಿದ ಇವರು ತಾನು ಸ್ವರ್ಗಕ್ಕೆ ಹೋಗ್ತೇನೆ ಹೊರಟರೆ ನಿನ್ನ ಕರ್ತವ್ಯ ಮಾಡದೆ ನಿನಗೆ ಪರಗತಿ, ಅದಕ್ಕೋಸ್ಕರ ನೀನು ಮಕ್ಕಳಿಲ್ಲ ಆದರೆ ನಿನಗೆ ಸ್ವರ್ಗದವರಿಗೆ ಮುಂದೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಋಷಿಗಳು ಕೂಡ ಅವನಿಗೆ ಮಕ್ಕಳನ್ನು ಹುಟ್ಟಿಸಿ ಆ ಮೂಲಕ ತನ್ನ ಅವತಾರದ ಕಾರ್ಯ ಸಾರ್ಥಕವಾಗಬೇಕು. ಅದಕ್ಕೋಸ್ಕರ ಯದರ್ಥ ಮೇಷ ಜಾಯತೆ ಪುಮಾನಿ ತಸ್ಯ ಸು ಅಕೃತಿಯೇ ಪರಾಂಗತಿ ಮೃತವರಿಗೆ. ಯಾವುದಕ್ಕೋಸ್ಕರ ನಾವು ಹುಟ್ಟಿದ್ದೇವೆ ನಾವು ಕೂಡ ತಿಳ್ಕೊಳ್ಬೇಕು. ಯದರ್ಥ ಮೇಷ ಜಾಯತೆ, ನಾವೆಲ್ಲ ಬ್ರಾಹ್ಮಣರಾಗಿ ಹುಟ್ಟಿದ್ದು ಯಾಕೆ? ಬ್ರಾಹ್ಮಣರಾಗಿ ಹುಟ್ಟಿ ಮಾಡಬೇಕಾದ ಕರ್ತವ್ಯ ಮಾಡದೆ ಹೋದರೆ ನಮಗೆ ಉತ್ತಮ ಗತಿ ಇಲ್ಲ. ಇದನ್ನು ಈ ಶ್ಲೋಕದ ಮುಖಾಂತರ ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಯಾಕೆ ಹುಟ್ಟಿದ್ದೆ, ಬ್ರಾಹ್ಮಣರಾಗಿ ಯಾಕೆ ಬಂದಿದ್ದೆ, ಮಾಧ್ವರಾಗಿ ಯಾಕೆ ಜನಿಸಿದೆ, ಇಂಥ ಅವಕಾಶ ಅದನ್ನು ಸರಿಯಾಗಿ ಉಪಯೋಗಿಸದೆ ಹೋದರೆ ನಮಗೆ ಉದ್ಧಾರ ಆಗುವುದಿಲ್ಲ. ಪಾಂಡುರಾಜನಿಂದ ಪಾಂಡವರು ಜಗತ್ತಿಗೆ ದೊರೆಯಬೇಕು, ಅವರ ಅವತಾರ ಆಗಬೇಕು. ಅದಕ್ಕೋಸ್ಕರ ದೇವತೆಗಳು ಋಷಿಗಳೆಲ್ಲ ನಿಮಗೆ ಮಕ್ಕಳಿಲ್ಲ ಮೇಲಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಬರೀ ಒಂದು ನಾಟಕದ ಮಾತು, ನಿಜವಾದ ಅಭಿಪ್ರಾಯವಲ್ಲ. ನಿಜವಾದ ಅಭಿಪ್ರಾಯ ಪಾಂಡುರಾಜನಿಂದ ಅಂತಹ ಪರಂಪರೆ ಬೆಳೆಯಬೇಕು ಎಂಬಂತಹ ದೊಡ್ಡ ಉದ್ದೇಶ ಇಟ್ಟುಕೊಂಡು ಏನು ಹೇಳಿದ್ದಾರೆ. ನಾವು ಕೂಡ ಇದನ್ನೆಲ್ಲ ಗಮನಿಸಿಕೊಂಡು ನಮ್ಮನ್ನು ಈ ಬ್ರಾಹ್ಮಣರಾಗಿ ಮಾಧ್ವರಾಗಿ ಏನು ಹುಟ್ಟಿದ್ದೇವೆ, ನಮ್ಮ ಕರ್ತವ್ಯ ಏನು, ಬ್ರಾಹ್ಮಣರ ಕರ್ತವ್ಯ ಏನು? ಆಚಾರ್ಯ ಹೇಳ್ತಾ ಇದ್ದಾರೆ, ಜಪ ಉಪದೇಶ ನಿಜವಾಗಿ ಜ್ಞಾನ, ನಮ್ಮ ಮಂತ್ರಗಳ ಜಪ, ಧರ್ಮಾನುಷ್ಠಾನ, ನಮ್ಮ ನಿತ್ಯ ಧಾರ್ಮಿಕ ಅನುಷ್ಠಾನ, ಉಪದೇಶ, ಜ್ಞಾನ ಪಡೆದು ಉಳಿದವರಿಗೆ ಉಪದೇಶ ಕೊಡಬೇಕು. ಯಾಕೆ? ಬ್ರಾಹ್ಮಣರು ಭಗವಂತನ ಮುಖದಿಂದ ಹುಟ್ಟಿದವರು, ಮುಖದ ಕಾರ್ಯ ಆಗಬೇಕು. ಮುಖದ ಕಾರ್ಯ ಯಾವುದು? ಮಂತ್ರ ಜಪ, ತತ್ವದ ಉಪದೇಶ. ಈಗ ಮುಖದ ಕಾರ್ಯ ಯಾವುದು? ಊಟ ಹರಟೆ. ಮುಖದ ಕಾರ್ಯ ಭಗವಂತ ಆದೇಶ ಕೊಟ್ಟದ್ದು ಬೇರೆ, ನಾವು ಮಾಡುವ ಮುಖದ ಕಾರ್ಯ ಇಂಥ ಬರೀ ಭೋಜನ ಹರಟೆಯ ಕಾರ್ಯ ಮಾಡದೆ ನಾವು ಅಷ್ಟು ಜ್ಞಾನವನ್ನು ಗಳಿಸಿ ಅದರಂತೆ ಧಾರ್ಮಿಕ ಅನುಷ್ಠಾನ ಮಾಡಬೇಕು, ಮತ್ತೊಬ್ಬರಿಗೆ ಉಪದೇಶ ಕೊಡುವಂಥ ಪ್ರಯತ್ನ ಇದನ್ನು ಮಾಡಬೇಕು ಎಂಬುದನ್ನು ಕೂಡ ಸಂದೇಶ ಈ ಸಂದರ್ಭದಲ್ಲಿ ಆಚಾರ್ಯರು ನಿರೂಪಿಸಿದ್ದಾರೆ. ಇಂದು ಒಂದೊಂದು ಘಟ್ಟದಲ್ಲಿ ಒಂದೊಂದು ಕಥೆಯಲ್ಲಿ ಉತ್ತಮವಾದ ತತ್ವ ಸಂದೇಶ ಅಡಗಿದ ಈ ಒಂದು ಮಹಾಭಾರತ ತತ್ವ ನಿರ್ಣಯದ ಪ್ರವಚನದ ಮಧ್ಯದಲ್ಲಿ ಇವತ್ತು ಭಾಗವಹಿಸಿ ಈ ಒಂದು ಜ್ಞಾನ ಕಾರ್ಯದಲ್ಲಿ ನೋಡಿ ಸಂತೋಷಪಡುವ ಅವಕಾಶ. ಇದಕ್ಕೆಲ್ಲ ನಮ್ಮ ಪ್ರಭಂಜನಾಚಾರ್ಯರು ಅದರ ಸಂಯೋಜಕರು ಇವರೆಲ್ಲರೂ ಕೂಡ ಅಭಿನಂದಿಸಿ ಅವಿಚ್ಛಿನ್ನವಾಗಿ ಈ ಕಾರ್ಯ ಮುಗಿಲಿ. ಮಂಗಳ ಮಧ್ಯದಲ್ಲಿ ಬಂದೇವೆ, ಈ ಕೊನೆಯ ಮಂಗಳ ಅಂತ್ಯದಲ್ಲಿ ಕೂಡ ಪುನಃ ನಾವು ಆಗಮಿಸಲಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ನಿಮಿಷದ ಶೋಕ ಪ್ರದರ್ಶನ, ಶೋಕ ನಮ್ಮ ಮಾಧ್ವ ಪೀಠಗಳಲ್ಲಿ ಬಂದಾದ ಮಾಧವ ತೀರ್ಥ ಸಂಸ್ಥಾನದ ಸ್ವಾಮೀಜಿಯವರು ನಿನ್ನೆ ಅಸ್ತಂಗತರಾಗಿದ್ದಾರೆ. ಅವರ ಒಂದು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಪೀಠದಲ್ಲಿದ್ದುಕೊಂಡು ಪೀಠವನ್ನು ಬೆಳೆಸಲಿಕ್ಕೆ ಅನೇಕ ಕಾರ್ಯಗಳು ಅವರಿಂದ ಆಗಿದೆ. ಅವರು ನಿನ್ನೆ ಹರಿಪದವನ್ನು ಸೇರಿದ್ದಾರೆ. ಅವರ ಬಗ್ಗೆ ನಾವೆಲ್ಲರೂ ಕೂಡ ನಮ್ಮ ಗೌರವವನ್ನು ವ್ಯಕ್ತಪಡಿಸಿ ಒಂದು ನಿಮಿಷದ ಭಗವತ್ ಪ್ರಾರ್ಥನೆಯನ್ನು ನಾವು ಮಾಡೋಣ. Thank you.